ಯೋಗವನ್ನು ಅನುಷ್ಠಾನಕ್ಕೆ ತರ್ತಾನೆ, ಸಹ ವಿಶಿಷ್ಯತೆ. ಅವನು ದೊಡ್ಡವರು, ಒಟ್ಟಿರುವ ಮನಸ್ಸು ಭಾರಿ ದೊಡ್ಡದು. ಹೊರಗಿನ ಇಂದ್ರಿಯಗಳಿಗಿಂತ ಮನಸ್ಸು ಭಾರಿ ದೊಡ್ಡದು. ಮನಸ್ಸಿನ ಮೇಲೆ, ಮನಸ್ಸಿನ ರೀತಿಯ ಮೇಲೆ ಅವನ ಒಟ್ಟು ಚಟುವಟಿಕೆಗಳ ಒಂದು ಬೆಲೆ ತಿಳಿಯುತ್ತೆ ಅಂತ ಹೇಳಿದರು. ಇನ್ನು ಮುಂದುವರೆಸಿಡ್ತಾ ಇದ್ದಾರೆ. ಅಂತೂ ಕರ್ಮವನ್ನು ಬಿಡಲಿಕ್ಕೆ ಆಗೋದಿಲ್ಲ ಅಂತಾಯ್ತು. ದೈಹಿಕವಾಗಿ ಬಿಡಲಿಕ್ಕೂ ಸಾಧ್ಯ ಇಲ್ಲ, ಮಾನಸಿಕವಾಗಿ ಬಿಡಲಿಕ್ಕೂ ಆಗೋದೇ ಇಲ್ಲ. ಮನುಷ್ಯ ಮಲಗಿರ್ತಾನೆ, ನೋಡೋದಕ್ಕೆ ನಮ್ಗೆ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಕಾಣುತ್ತೆ ಕೆಲವು ಸಲ. ಅಲ್ಲೂ ಕೂಡ ಕನಸು ಕಾಣ್ತಾ ಇರ್ತಾನೆ, ಅದೊಂದು ಇನ್ನೂ ವಿಶೇಷ. ಕನಸು ಕಾಣ್ತಾ ಇರ್ತಾನೆ, ಒಳ್ಳೆ ಕನಸು ಕಾಣುವಂಥ ಮುಖದಲ್ಲಿ ಹೊರಗಿನ ಅಬ್ಸರ್ವ್ ಮಾಡ್ತಾ ಇದ್ರೆ ಆ ಮುಖದಲ್ಲಿ ಪ್ರಸನ್ನತೆ ವ್ಯಕ್ತವಾಗುತ್ತೆ. ಒಳ್ಳೆ ಕನಸು ಕಂಡಾಗ, ಕೆಟ್ಟ ಕನಸು ಕಂಡಾಗ ಭಯ. ಅದೇ ಎಕ್ಸಿಬಿಟ್ ಆದಾಗ ಚೀರ್ಕೊಂಡ್ಬಿಡ್ತಾರೆ, ಕನಸಲ್ಲೇ ಚೀರ್ಕೊಂಡ್ಬಿಡ್ತಾನೆ. ಸುಮ್ಮನೆ ಚೀರೋ ಪ್ರಸಂಗ ಇಲ್ಲ, ಏನೋ ಕಂಡಿದ್ದಾನೆ ಕನಸಿನೊಳಗೆ. ಅಂದರೆ ಕನಸು ಕಾಣೋದು ಒಂದು ಕ್ರಿಯೆ ಆಯ್ತಲ್ಲ, ಅದು ಇಲ್ಲ ಮರ್ಕೊಂಡಿದ್ದಾನೆ, ಅದು ಒಂದು ಕ್ರಿಯೆ ತಾನೆ. ಎದ್ಮೇಲೆ ಏನಂತ ಹೇಳ್ತಾನೆ ಅವನು, ಏನು ಮಾಡ್ತಾ ಇದ್ದಿಲ್ಲ ಅಂತ ಹೇಳೋದಿಲ್ಲ, ಇಷ್ಟೊತ್ತು ಮಲಗಿದ್ದೇ ಅಂತ ಹೇಳುತ್ತಾನೆ. ಆ ಕಾರ್ಯ ಮಾಡಿದ್ದಾನಲ್ಲ. ಅಂದರೆ ನೀವು ಕಾರ್ಯವನ್ನು ಬಿಟ್ಟಿರತಕ್ಕಂಥ ಹಂತವನ್ನು ಬದುಕಿರುವ ಮನುಷ್ಯನ ಜೀವನದೊಳಗೆ ಎಂದೂ ಸಹ ತೋರಿಸಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಆದ್ದರಿಂದ ಕರ್ಮ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ. ಯಾವ ಕಾಲಕ್ಕೂ ಕರ್ಮವನ್ನು ಪೂರ್ಣ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂದಮೇಲೆ ಹಾಗಿದ್ರೆ ಕರ್ಮ ಪೂರ್ತಿ ಬಿಡಲಿಕ್ಕೂ ಸಾಧ್ಯ ಇಲ್ಲ, ಕೆಟ್ಟ ಕರ್ಮ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಏನು ಮಾಡಬೇಕಾಗಿದ್ರೆ ಅದಕ್ಕೆ ಹೇಳ್ತಾರೆ, ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯೋ ಶಕರ್ಮಣಃ. ನಿಯತ ಕರ್ಮ ಅಂತಿದೆಯಲ್ಲ, ಅವರವರ ಪಾಲಿಗೆ ವಿಹಿತವಾದ ಕರ್ತವ್ಯ ಕರ್ಮ ಅಂತಿದೆಯಲ್ಲ, ಅದನ್ನು ಮಾಡಬೇಕು. ಕರ್ಮ ಜಾಯೋ ಹಿ ಅಕರ್ಮಣಃ. ಏನು ಮಾಡದೇ ಇರೋದಕ್ಕಿಂತ ಏನಾದರೂ ಮಾಡೋದು ಒಳ್ಳೆಯದು, ಏನಾದರೂ ಯಾವುದನ್ನೋ ಮಾಡೋದಕ್ಕಿಂತ ಏನು ಮಾಡಲೇಬೇಕಿದೆ ಅದನ್ನು ಮಾಡೋದು ಭಾರಿ ಶ್ರೇಷ್ಠ. ಕರ್ಮ ಜಾಯೋ ಹಿ ಅಕರ್ಮಣಃ. ಈ ನಿಯತ ಕರ್ಮದ ಕಾನ್ಸೆಪ್ಟು ತುಂಬಾ ಜನ, ಕರ್ಮದ ಕಾನ್ಸೆಪ್ಟೇ ಗೊತ್ತಿರೋದಿಲ್ಲ. ನಿಯತ ಕರ್ಮದ ಕಾನ್ಸೆಪ್ಟ್ ತುಂಬಾ ಜನಕ್ಕೆ ಗೊತ್ತಿಲ್ಲ. ಏನೋ ಮಾಡಿದ್ರೆ ಕರ್ಮ ಅಂತ ತಿಳ್ಕೊತಾರೆ, ತಪ್ಪು. ಯಾವುದನ್ನು ಮಾಡಲೇಬೇಕು ಅಂತ ವಿಧಿಸಿದ್ದಾರೆ ಅದು ಕರ್ಮ, ಅದು ಇಲ್ಲದವರು ತುಂಬ ತಪ್ಪಾಗುತ್ತೆ. ಈ ದೃಷ್ಟಿಯೊಳಗೆ ಧರ್ಮರಾಜ ಕಾಡಿನಲ್ಲಿ ಕೂತಿದ್ದಾನೆ, ವನವಾಸ ಮಾಡ್ತಾ ಇದ್ದಾನೆ. ಅಲ್ಲಿ ಎಷ್ಟೆಷ್ಟು ಕೆಲಸ ಮಾಡ್ತಿದ್ದ ಗೊತ್ತಾತ ಋಷಿಗಳಿಗೆ? ಲಕ್ಷಾಂತರ ಋಷಿಗಳು ಹಿಂದೆ ಬಂದಿದ್ದಾರೆ. ಅಷ್ಟು ಜನಕ್ಕೆ ಅನ್ನ ಕೊಡ್ತಾ ಇದ್ದಾನೆ ಪಾಪ. ಅಷ್ಟು ಜನಕ್ಕೆ ಅವರು ಎಲ್ಲ ವಿಧವಾದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾನೆ, ಮನಸ್ಸಿಗೇನು ಗೊಂದಲನೇ ಮಾಡಿಕೊಂಡಿಲ್ಲ, ಆರಾಮಾಗಿದ್ದಾನೆ. ಮೇಲ್ನೋಟಕ್ಕೆ ಏನನ್ನಿಸುತ್ತೆ? ನಾನು ವನದಲ್ಲಿ ನನ್ನ ಕೆಲಸ ಮಾಡಿಕೊಂಡು ಆರಾಮಾಗಿದ್ದೇನೆ, ನಿಶ್ಚಿಂತೆಯಾಗಿದ್ದೇನೆ ಅಂತ ಭಾವನೆ ತಂದುಕೊಂಡಿದ್ದಾನೆ. ಆಗ ಭೀಮ ದ್ರೌಪದಿಯರು ಬಂದು ಎಚ್ಚರಿಸ್ತಾ ಇದ್ದಾರೆ, ಏನು ಧರ್ಮರಾಜ್ ಏನು ಮಾಡ್ತಾ ಇದ್ದೀನಿ ನೀನೀಗ, ಆರಾಮಾಗಿದ್ದೇನೆ ನೋಡಿ ಅಂತ ಹೇಳುತ್ತಾನೆ. ಅದಕ್ಕೆ ಹೇಳ್ತಾನೆ, ಇದು ನಿನ್ನ ಕೆಲಸ ಅಲ್ಲ ಅಂತ ಹೇಳ್ತಾನೆ. ಋಷಿಮುನಿಗಳನ್ನು ಕಾಡಿನಲ್ಲಿ ಅನ್ನ ಹಾಕಿಕೊಂಡು ಸಾಕ್ಕೊಳ್ಳೋದು ನಿನ್ನ ಕೆಲಸ ಅಲ್ಲ, ನೀನೊಬ್ಬ ರಾಜ, ಜಗತ್ತನ್ನೇ ಆಳಬೇಕಾದ ನೀನು ಒಂದು ಋಷಿಮುನಿಗಳಿಗೆ ಕುತ್ಕೊಂಡು ವನದಲ್ಲಿ ಸೇರಿಬಿಟ್ರೆ ಯಾವ ಕರ್ತವ್ಯ ಕರ್ಮ ಅಂತ ಕೇಳುತ್ತಾರೆ. ಇದು ಬಹಳ ಮುಖ್ಯವಾದ ಮಾತು. ಧರ್ಮರಾಜ ದಾರಿ ತಪ್ಪಿದ್ದ ಜಾಗ, ಧರ್ಮರಾಜ ಸ್ಪಷ್ಟವಾಗಿ ದಾರಿ ತಪ್ಪಿ ಇದ್ದ ಜಾಗ. ನಾನು ಸುಖವಾಗಿದ್ದೇನೆ, ಬೇಕಾದಷ್ಟು ಮಾಡಿಕೊಂಡಿದ್ದೇನೆ, ನೋಡಿದ ಎಷ್ಟು ಜನಕ್ಕೆ ಅನ್ನ ಹಾಕ್ತೇನೆ, ಆರಾಮಾಗಿದ್ದೇನೆ ಅಂತ ಕೇಳಿದರೆ ಇದು ರಾಜ ಮಾಡೋ ಕೆಲಸ ಅಲ್ಲ. ಇದು ರಾಜನಾದವನು ದುಷ್ಟರನ್ನು ನಿಗ್ರಹ ಮಾಡಬೇಕು. ದುಷ್ಟ ಪೊಲೀಸು ಒಳ್ಳೆ ಕಳ್ತನ ಆಗ್ತಾ ಇದೆ, ದೇವಸ್ಥಾನ ಕೈ ಮುಕ್ಕಳು ಕೂತ್ಕೊಂಡ್ಬಿಟ್ಟು ಜಪ ಮಾಡ್ತಾ ಕೂತ್ಬಿಡ್ತಾನೆ ಆರಾಮವಾಗಿ. ಜನ ಏನಂತಾರೆ, ಅವು ಎಷ್ಟು ದೇವಭಕ್ತ ಅಂತ ಕರೀತಾರೆ ಯಾರು ಕೂಡ, ಎಷ್ಟು ಕರ್ತವ್ಯ ಭ್ರಷ್ಟ ಅಂತ ಕರೀತಾರೆ. ಅಂದರೆ ಒಬ್ಬ ಪೊಲೀಸ್ ಅಧಿಕಾರಿಯೇ ಕಳ್ಳನ್ನು ಹಿಡಿಬೇಕಾದ ಪ್ರಸಂಗದೊಳಗೆ ಕಳ್ಳನ್ನು ಹಿಡಿಯೋದ್ರ ಬದಲು ದೇವಸ್ಥಾನದಲ್ಲಿ ಕೂತಿದ್ರು ಕೂಡ ಅವನ ಕರ್ತವ್ಯ ಭ್ರಷ್ಟ. ಇನ್ನು ಕ್ಲಬ್ನಲ್ಲಿ ಕೂತಿದ್ರು ಅಂತೂ ಏನು ಹೇಳೋದು ಸಾಧ್ಯನೇ ಇಲ್ಲ. ಅಂದರೆ ದೇವಸ್ಥಾನದಲ್ಲಿ ಕೂಡೋದೇ ತಪ್ಪು ಅವನು ಆ ಟೈಮ್ನೊಳಗೆ. ಇನ್ನು ಕ್ಲಬ್ನಲ್ಲಿ ಕೂತಿದ್ದ ಅಂದರೆ ಅದು ಕುಡ್ಕೊಂಡು ಕೂತಿದ್ದ ಅಂದರೆ ಯಾವ ಮಟ್ಟದ ಪಾಪ ಇಷ್ಟ ಆಗ್ಬೋದು ಯೋಚನೆ ಮಾಡಿ. ಈಗ ನಮಗೆ ಅರ್ಥವಾದರೆ ಏನೋ ಕರ್ಮ ಕರ್ಮ ಅಲ್ಲ, ಮಾಡಬೇಕಾದ ಕರ್ಮ. ದೇವಸ್ಥಾನಕ್ಕೆ ಬರೋದು ಭಾರಿ ಒಳ್ಳೆಯದು, ಆದರೆ ಆ ಡ್ಯೂಟಿ ಇದ್ದಾಗ ಬರೋದು ಒಳ್ಳೇದಲ್ಲ. ಅದು ಒಂದು ದೇವಸ್ಥಾನ ದೇವ್ರ ಪೂಜೆ ಬಿಟ್ಟಾಗುತ್ತಾ? ಇಲ್ಲ, ಡ್ಯೂಟಿ ಮಾಡ್ತಾನ ಅದೇ ದೊಡ್ಡ ದೇವ್ರ ಪೂಜೆ. ಈ ಕಾನ್ಸೆಪ್ಟ್ ಭಗವದ್ಗೀತೆ ಕೊಡು. ನಾವು ತುಂಬ 199 ಪಾಲು ಜನ ದೇವರನ್ನು ನಂಬಿದವರು ಸೋಲ್ತಕ್ಕಂಥ ಜಾಗ ಇತ್ತು. ದೇವರನ್ನು ನಂಬಿದವರು ಕೂಡ ದೇವರ ಮುಂದೆ ಕೂತಾಗ ದೇವರ ಕಾನ್ಸೆಪ್ಟ್ ಅಂತ ತಿಳ್ಕೊಂಡು ಬಿಟ್ರೆ ಅದು ದೇವರ ಪೂಜೆಯೂ ಅಲ್ಲ, ಅದು ಆಸ್ತಿಕತೆ ಅಲ್ಲವೇ ಅಲ್ಲ ಅಂತ ಭಗವದ್ಗೀತೆ ಹೇಳಿ. ನಮ್ಮ ಕರ್ತವ್ಯ ಕರ್ಮಗಳ ಮೂಲಕ ನಾವು ಆರಾಧನೆ ಮಾಡಬೇಕೇ ಹೊರತು ಅದನ್ನು ಬಿಟ್ಟರೆ ಮಾಡಲಿಕ್ಕೆ ಬರೋದಿಲ್ಲ. ಕರ್ಮ ಬಿಡಲಿಕ್ಕೆ ಬರೋದಿಲ್ಲ, ಯಾವುದೋ ಕರ್ಮ ಅಂತೂ ಮಾಡಲಿಕ್ಕೆ ಬರೋದಿಲ್ಲ, ತಪ್ಪು ಕರ್ಮ ಅಂತೂ ಮಾಡಲೇಬಾರದು, ಮಾಡಲೇಬೇಕಾದ ಕೆಲಸವನ್ನೇ ಮಾಡಬೇಕು. ಅದನ್ನು ನಿಯತಮ್ ಅನ್ನೋ ಪದ ಉಪಯೋಗಿಸ್ತಾರೆ, ಸರಿಯಾದ ಇಂಗ್ಲೀಷ್ ಪದ ಪ್ರಿಸ್ಕ್ರೈಬ್ಡ್ ಅಂತಲೇ ಅದಕ್ಕೆ ಅರ್ಥ. ಯಾರು ಯಾವುದನ್ನು ಅವರಿಗೆ ನಿಯತವಾಗಿದೆ ಅದನ್ನು ಮಾಡಲೇಬೇಕು, ಅದನ್ನು ಬಿಟ್ಟರೆ ಏನೂ ಪ್ರಯೋಜನ ಇಲ್ಲ. ಅದನ್ನು ಬಿಟ್ಟರೆ ಪ್ರಯೋಜನ ಇಲ್ಲ ಅಷ್ಟೇ ಅಲ್ಲ, ಬದುಕೇ ಸಾಧ್ಯ ಇಲ್ಲ. ಶರೀರ ಯಾತ್ರಾಪಿ ಜತೆ ನ ಪ್ರಸಿದ್ಧೇ ಅಕರ್ಮಣಃ. ಶರೀರ ಯಾತ್ರ ಜೀವನ ಯಾತ್ರೆಯೂ ಕೂಡ ಸಿದ್ಧವಾಗೋದೇ ಇಲ್ಲ. ಯಾರೋ ಇರ್ತಾರೆ ಕೆಲಸ ಬಿಟ್ಬಿಡಿ ಅಂತಾರೆ, ಕೆಲಸ ಬಿಟ್ಟು ಅವ್ರು ಮಣ್ತಿನಲ್ಲ ಏನು ಬದುಕೋದು ಹೇಗೆ ಅಂತ ಕೇಳ್ತಾರೆ. ಅಂದರೆ ಕೆಲಸ ಬಿಟ್ಟಾಗ ಒಂದು ಬದುಕು ನಿಂತು ಹೋಗುತ್ತಾಗ ಯಾವ ಕೆಲಸವನ್ನು ಮಾಡ್ತಾನೋ ಅದರಿಂದ ಬದುಕು ಕಾಣೋದಾದರೆ ಆ ಕೆಲಸ ಬಿಟ್ಟರೆ ಬದುಕು ಹೋಗೇ ಹೋಗುತ್ತೆ. ಅಂದಮೇಲೆ ಕರ್ಮ ಬಿಟ್ಟು ಬದುಕಿ ಅಂತ ಯಾರು ನಿಮಗೆ ಹೇಳ್ತಾರೆ ಅವರು ಮೋಸ ಮಾಡ್ತಾರೆ ಅಂತ ಅರ್ಥ. ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಮತಾಚಾರ್ಯರುಗಳು ಆ ಮಾತನ್ನು ಹೇಳಿಬಿಟ್ಟು, ನೀವು ಮೋಕ್ಷ ಬೇಕು ಅಂದ್ರೆ ಕರ್ಮ ಬಿಟ್ಟುಬಿಡಿ, ನಿಮಗೆ ಮೋಕ್ಷ ಬೇಕು ಅಂತಿದ್ರೆ ಕರ್ಮ ಬಿಟ್ಟುಬಿಡಿ ಅಂತ ಹೇಳಿದ್ರಲ್ಲ, ಅದರಿಂದ ಮೋಕ್ಷ ಕೊಡಿಸೋ ಗ್ಯಾರಂಟಿ ಇಲ್ಲ, ಬಿಟ್ಟುಬಿಡಿ. ಈ ಬದುಕನ್ನು ಹಾಳು ಮಾಡ್ತಾರೆ ಅಂತ ಅರ್ಥ. ಈ ಜೀವನವನ್ನು ಹಾಳು ಮಾಡಿಬಿಡ್ತಾರೆ. ಈ ಜೀವನವನ್ನೇ ಹಾಳು ಮಾಡಿ ಜನ ಇನ್ನು ಮುಂದಿನ ಜೀವನ ಏನು ಕಟ್ಟಿಕೊಡ್ತಾರೆ ನಮಗೀಗ? ಎಷ್ಟು ತಪ್ಪಿದ್ದಾರೆ. ಎಷ್ಟೋ ಜನ ಮೋಸಗಾರರು ಇರ್ತಾರಲ್ಲ, ಯಾವುದೇ ಕೆಲಸ ಮಾಡ್ತಿರ್ತಾರೆ, ಬಿಟ್ಟುಬಿಡ ಯಾವ ಕೆಲಸ ಬೇರೆ ಕೆಲಸ ಕೊಡ್ತೀರಿ ಅಂತ ಹೇಳ್ತಾನೆ, ಮತ್ತೆ ಅಡ್ಡ ಬಿಟ್ಟುಬಿಡ್ತಾನೆ. ಅವನು ಕೇಳಿದ್ರೆ ಟ್ರೈ ಮಾಡ್ತಿದ್ದೇನೆ ಇರು ಅಂತ ಕೇಳಿದ್ರೆ ಗತಿಯೇನಾಗಬೇಕೀಗ? ಇರೋ ಕೆಲಸ ಬಿಟ್ಟಾಯ್ತು, ನೀವು ಟ್ರೈ ಮಾಡ್ತಾ ಇದ್ದಾನಂತೆ ಮುಂದಳಿಸ ನೋಡೋಣ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು ಯೋಚನೆ ಮಾಡಿ. ಈ ಅರ್ಥದೊಳಗೆ ಕರ್ಮ ಬಿಡಿಸಕ್ಕ ಕೆಲಸ ಏನ್ ಮಾಡಿ, ಲೋಕದಲ್ಲಿ ಕರ್ಮ ಬಿಟ್ಟರೆ ಬದುಕಲಿಕ್ಕಾಗೋದಿಲ್ಲ. ಇನ್ನು ಶಾಸ್ತ್ರೋಕ್ತವಾದ ಕರ್ಮ ಬಿಟ್ಟರೆ ಯಾವನು ಬದುಕ್ತಾನೆ? ಅದನ್ನು ಮಾಡಬಾರದು ಅಂತ ಭಗವಂತ ಹೇಳುತ್ತಾನೆ. ನಾ ಅರ್ಥ ಮಾಡಿಕೊಂಡ್ರೆ ಇವತ್ತು ನಮ್ಮ ಬದುಕು ಕರ್ತವ್ಯ ಕರ್ಮಗಳನ್ನು ಬಿಟ್ಟ ಬದುಕೇ ಆಗಿದೆ. ತುಂಬಾ ಜನಕ್ಕೆ ಆಶ್ಚರ್ಯ ಆಗುತ್ತೆ, ನಾವು ಡಾಕ್ಟರ್ ಆಗಿದ್ದೇವೆ, ಇಂಜಿನಿಯರ್ ಆಗಿದ್ದೇವೆ, ಏನೋ ಮಾಡ್ತಾ ಇದ್ದೇವೆ, ಬದುಕು ಕರ್ಮ ಅಲ್ವೇ ಅಂತ ಕೇಳಿದರೆ ಅದು ಕರ್ಮದ ಒಂದು ಭಾಗ ಅಷ್ಟೇನೆ. ಮೆಡಿಕಲ್ ಓದಿದ್ದೀರಿ, ಡಾಕ್ಟರ್ ಕೆಲಸ ಮಾಡ್ತೀನಿ, ನಿಜ. ನೀವು ಓದಿದ್ದ ಇದಕ್ಕೆ ತರಿಸ್ತಾ ಇದ್ದೀರಿ, ಮರ್ಯಾದೆ ಏನೂ ತಪ್ಪಲ್ಲ. ಇಂಜಿನಿಯರ್ ಆಗಿ ಮನೆ ಕಟ್ಟಿಸಿದ್ದೀರಿ, ಸರಿನೇ. ಆದರೆ ನೀವು ಓದಿದ ಅಥವಾ ಹುಟ್ಟಿದ ಮನೆಗೆ ದೇಶಕ್ಕೆ ನ್ಯಾಯ ಸಲ್ಲಿಸಿದ್ದೀರಿ. ಆದರೆ ಜನ್ಮ ಕೊಟ್ಟ ಭಗವಂತನಿಗೆ ಏನು ನ್ಯಾಯ ಸಲ್ಲಿಸಿದಾಗಾಯ್ತಿದ್ದರಿಂದ ಈಗ ಈ ಕೆಲಸದ ಜೊತೆಗೆ ಅದಕ್ಕೂ ಸೇರಿಸ್ಬೇಕಲ್ಲ ನಾವೀಗ. ಆ ಭಾಗ ಮರ್ತಿರೋದು ಭಾರಿ ಆಶ್ಚರ್ಯ. ನಮಗೆ ದೇಶದ ಕಾನ್ಸೆಪ್ಟ್ ಇದೆ, ರಾಜ್ಯದ ಕಾನ್ಸೆಪ್ಟ್ ಇದೆ, ತಂದೆ ತಾಯಿಗಳ ಕಾನ್ಸೆಪ್ಟ್ ಇದೆ, ಇದ್ದವರಿಗೆ ಅದು ಕೂಡ. ಆದರೆ ದೇವರ ಕಾನ್ಸೆಪ್ಟ್ ಒಂದು ಬಿಟ್ಟುಬಿಟ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳ ಮಧ್ಯೆ ಒಂದು ಮುಖ್ಯ ಕರ್ಮದ ಲೋಪ ಆಗಿಯೇ ಇದೆ ಅಂತ ಅರ್ಥ. ಮುಖ್ಯ ಕರ್ಮ ಒಂದು ಲೋಪ ಆಗಿಯೇ ಬಿಟ್ಟಿದೆ. ಆದ್ದರಿಂದ ಇವತ್ತು 99% ಜನ ದೇವರ ಬಗ್ಗೆ ಮಾತಾಡೋದಿಲ್ಲ. ಆಡ್ತಕ್ಕಂಥ ಜನಗಳು ಕೂಡ ದೇವರ ಬಗ್ಗೆ ಒಂದು ಭ್ರಾಮಕ ಜಗತ್ತಿನಲ್ಲೇ ಮಾತಾಡ್ತಾರೆ ಹೊರತು ನಮ್ಮ ಕರ್ತವ್ಯ ಕರ್ಮ ದೇವರಿಗೆ ಯಾವ ರೀತಿಯಲ್ಲಿದೆ, ನಮ್ಮ ಕಮಿಟ್ಮೆಂಟ್ ದೇವರಿಗೆ ಯಾವ ನಮ್ಮ ಪ್ರಕಾರ ಏನು ತಿಳ್ಕೊಂಡಿದ್ದೇವೆ ಗೊತ್ತಾ? ದೇವರಿಗೆ ನಮ್ಮೇಲೆ ಕಮಿಟ್ಮೆಂಟ್ ಏನು ತಿಳ್ಕೊಂಡ್ಬಿಟ್ಟಿದ್ದು ಸಮಸ್ಯೆ. ದೇವರು ಏನಾರು ಅವನ ಜವಾಬ್ದಾರಿ ಏನಾರು ಮಾಡ್ಕೊಂಡು ಹೋಗ್ಲಿ, ಆ ಥರ ತಿಳ್ಕೊಂಡಿದ್ದೆ ತಪ್ಪು. ನಮ್ಮ ಒಂದು ಕರ್ತವ್ಯ ದೇವರ ಬಗ್ಗೆ ಇದೆ. ಇದನ್ನು ಯೋಚನೆ ಎಷ್ಟು ಜನ ಮಾಡ್ತಾರೆ ಅಂತ ಗೊತ್ತಾದರೆ ನಿಯತ ಕರ್ಮದವನ್ನು ನಾವು ಬಹಳಷ್ಟು ಬಿಟ್ಟಿದ್ದೇವೆ ಅಂತ ಆಯ್ತಾರೆ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋಹ್ಯ ಕರ್ಮಣ. ಮತ್ತೆ ಹೇಳ್ತಾರೆ ಅರ್ಜುನ, ಅದಕ್ಕೋಸ್ಕರವಾಗಿ ಕರ್ಮವನ್ನು ಮಾಡಲೇಬೇಕು. ಮುಂದೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಾಗಿದ್ದರೆ ಕರ್ಮ ಬಂಧಕ, ಕರ್ಮ ಬಂಧಕ ಅಂತ ಕೇಳಿದ್ದೇವಲ್ಲ, ಅದಕ್ಕೆ ಉತ್ತರ ಕೊಡ್ತಾನೆ ಭಗವಂತ. ಕರ್ಮ ಬಂಧಕ ಅನ್ನೋ ಮಾತು ಎಲ್ಲೆಲ್ಲಿ ಕೇಳಿದ್ದೀಯೋ ಅದು ಸರಿಯಾದ ಮಾತೇನೆ. ಆ ಎಲ್ಲ ಕರ್ಮವು ಬಂಧಕ ಅಂತ ಅದಕ್ಕೆ ಅರ್ಥ ಅಲ್ಲ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಯಜ್ಞಾರ್ಥಾತ್ ಕರ್ಮಣ ಅನ್ಯತ್ರ. ಯಾವ ಕರ್ಮಗಳು, ಯಜ್ಞ ಅಂದರೆ ಭಗವಂತ ಅವನ ಆರಾಧನೆಗೋಸ್ಕರ ಹೊರಟಿಲ್ಲ, ಅಂಥ ಕರ್ಮಗಳು ಮಾತ್ರ ಬಂಧಕ. ಆದರೆ ಯಾವ ಕರ್ಮಗಳು ಭಗವದ್ ಆರಾಧನೆಗೆ ಹೊರಟಿವೆ ಅಂಥ ಕರ್ಮಗಳು ಬಂಧಕ ಅಲ್ಲ ಅಂತ ಹೇಳಿಬಿಟ್ಟ. ಈ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲ ಆಫೀಸ್ ಬಿಟ್ಟೆಲ್ಲ ಓಡಾಡ್ತಾ ಇದ್ದ, ಆಫೀಸ್ಗೆ ಹೋಗೇ ಇಲ್ಲ ಅವನು. ಹೇಳ್ತಾರೆ ಏನಯ್ಯ ಆಫೀಸ್ಗೆ ಹೋಗಿಲ್ಲ, ಎಷ್ಟು ಪರಿಚಯ ಆಯ್ತು ಗೊತ್ತಿಲ್ಲ ನಿನಗೆ, ಇವತ್ತು ಲೀವ್ ಬೇರೆ ಇಲ್ಲ, ಹೀಗೆ ಮಾಡ್ತಾ ಇದ್ದೆ ಏನಂತ ಕೇಳಿಬಿಟ್ರೆ ಒಪ್ಪ ಏನು ಮಾಡೋಗಿಲ್ಲ ಅವನು. ಇನ್ನೊಮ್ಮೆ ಹೇಳ್ತಾನೆ ಗೊತ್ತಾ, ಇಲ್ಲ ಇಲ್ಲ ನನಗೆ ಆಫೀಸ್ನವರೇ ಡ್ಯೂಟಿ ಹಾಕಿದ್ದಾರೆ ಅಂತ ಹೇಳ್ತಾನೆ. ಆಗ ನೋ ಪ್ರಾಬ್ಲಮ್, ಯಾಕೆ ಮಾ ಕೆಲಸ ಮಾಡ್ತಿದ್ದಾನೆ, ಮೇಲ್ನೋಟಕ್ಕೆ ಆಫೀಸ್ನಲ್ಲಿ ಇಲ್ಲ ಅವನು, ಆಫೀಸ್ನ ಹಾಕಿದ ಡ್ಯೂಟಿ ಮಾಡ್ತಾ ಇದ್ದಾನೆ. ಆಗ ಯಜ್ಞಾರ್ಥಾತ್ ಕರ್ಮಣೋನ್ಯ ಹತ್ರ. ಈ ಅರ್ಥ ಮಾಡಿಕೊಂಡ್ರೆ ಒಂದು ಕರ್ಮ ಭಗವಂತನ ಪ್ರೀತಿಗೋಸ್ಕರ ನಡೆದಾಗ ಮಾತ್ರ ಅದು ಬಂಧಕ ಆಗೋದಿಲ್ಲ. ಅವನು ಬೇರೆ ಕೆಲಸ ಮಾಡ್ತಾರೆ ಬಂಧಕವಾಗ್ತಾ ಇತ್ತು, ಆದರೆ ಆಫೀಸೇ ಕೊಟ್ಟ ಕೆಲಸವಾದಾಗ ಬಂಧಕ ಆಗೋದಿಲ್ಲ. ಆದ್ದರಿಂದ ದೇವರು ಕೊಟ್ಟ ಕೆಲಸ ದೇವರಿಗೋಸ್ಕರ ಮಾಡ್ತೇವೆ ಅಂತ ಮಾಡಿದಾಗ ಅದು ಬಂಧಕ ಅಲ್ಲ. ವಿದ್ಯಾರ್ಥಿ ಪರೀಕ್ಷೆ ನಡೀತಾ ಇದೆ, ಟೆಕ್ಸ್ಟ್ ಬುಕ್ ಓದ್ತಾ ಕೂತಿದ್ದಾನೆ, ಬಂಧಕ ಅಲ್ಲೇ ಅಲ್ಲದು. ಹೋ ಗುಡ್ ಅಂತ ಹೇಳಿಬಿಡ್ತಾರೆ. ಕತೆ ಪುಸ್ತಕ ಓದ್ತಾನೆ, ಛೇ ಏನು ಕೆಲಸ, ನಾಳೆ ಪರೀಕ್ಷೆ ಕತೆ ಪುಸ್ತಕ ಓದ್ತೀಯಲ್ಲಯ್ಯ, ಇದು ಬಂಧಕ ಅಂತ ಹೇಳ್ತಾರೆ. ಓದೋ ಕೆಲಸ ಓದೋ ಕೆಲಸ ಮಾಡ್ತಾ ಇದ್ದಾನೆ, ಆದರೆ ಓದಬೇಕಾದ್ದನ್ನು ಓದ್ತಾ ಇಲ್ಲ, ಅದು ಬಂಧಕ. ವೇಸ್ಟ್ ಆಫ್ ಟೈಮ್. ಮತ್ತೆ ಜೊತೆಗೆ ಓದಿದ್ದು ಟೈಮ್ ಹೋಯ್ತು, ಓದಬಾರ್ದನ್ನು ಓದಿಬಿಟ್ಟ, ಓದಬೇಕಾದ್ದನ್ನು ಬಿಟ್ಟುಬಿಟ್ಟ, ಎಷ್ಟು ತಪ್ಪಾಗುತ್ತೆ? ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಕರ್ಮ ಬಂಧಕ, ಕರ್ಮ ಬಂಧಕ ಅಂತ ಇಲ್ಲಿ ಹೇಳ್ತಾರೋ ಆ ಕರ್ಮ ಯಾವುದು ಅಂದರೆ ಯಾವ ಕರ್ಮನ ಮಾಡಬೇಕು ಅಂತ ಭಗವಂತ ಹೇಳಿಲ್ಲ, ಶಾಸ್ತ್ರಗಳು ವಿಧಿಸಿಲ್ಲ, ಅಂಥ ಕರ್ಮಗಳನ್ನು ಮಾಡಿದರೆ ಅದು ಬಂಧಕ. ಯಾವ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದೆ ಭಗವಂತ ಹೇಳಿದ್ದಾನೆ, ಅದನ್ನು ಮಾಡಿದರೆ ಅದು ಬಂಧಕ ಅಲ್ಲ, ಅದು ತಾರಕ, ಅದು ಮೋಚಕ ಅಂತ ಅರ್ಥ. ವಿದ್ಯಾರ್ಥಿ ನೋಡ್ಲೇ ಕಾಣ್ತೇವೆ, ಯಾರೊಬ್ಬ ಸೀರಿಯಸ್ ಟೆಕ್ಸ್ಟ್ ಬುಕ್ಕೇ ಓದ್ತಾ ಇರ್ತಾನೆ ಪಾಪ, ಸೀರಿಯಸ್ ಒಳ್ಳೆ ಇಷ್ಟು ಪುಸ್ತಕ ಓದ್ತಾ ಕೂತಿರ್ತಾನೆ, ಅವನ ಫ್ರೆಂಡ್ ಬರ್ತಾನೆ ಪಾಪ, ಯಾವ ಚಾಪ್ಟರ್ ಓದ್ತಾ ಇದ್ದೀಯ ಅಂತ ಕೇಳ್ತಾನೆ. ಈ ಚಾಪ್ಟರ್ ಅಂತ ನೀ ಕೇಳಲಿಲ್ಲ, ಮೊನ್ನೆ ಬಂತಂತೆ, ಈ ವರ್ಷ ಸಿಲೆಬಸ್ ಇಲ್ಲಂತದು. ತಕ್ಕ ಮುಚ್ಚಿಟ್ಬಿಡ್ತಾನೆ ಅದನ್ನು ಕೂಡ ಇಮಿಡಿಯೇಟ್ ಆಗಿ. ಸದ್ಯ ಓದ್ಬಿಟ್ಟು ಹೋದ ಫಜೀತ ಆಗ್ತಿತ್ತಲ್ಲಯ, ಟೈಮ್ ಬೇರೆ ಹೋಗ್ತಿತ್ತು, ಪ್ರಶ್ನೆ ಬರ್ತಿದ್ರೆ ಎಷ್ಟು ಫಜೀತ ಆಗ್ತಿತ್ತು ನೋಡು. ತಮಾಷೆ ಟೆಕ್ಸ್ಟ್ ಬುಕ್ಕೇ, ಅದರಲ್ಲೇ ಚಾಪ್ಟರ್ ಇಲ್ಲ, ಅದನ್ನು ಓದೋ ಪರೀಕ್ಷೆ ಹಿಂದಿರುಗಿಸೋ ಟೈಮ್ ಅಷ್ಟೇ. ಇದು ಭಾರಿ ಮುಖ್ಯ ಆದ ಒಂದು, ಬೇರೆ ಜನರಲ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳೋಕೆ ಓದ್ಕೊಳ್ಳಿ, ಅವತ್ತಿನ ಮಟ್ಟಿಗೆ ಅದು ಬಂಧಕನೇ. ಇದು ನಮಗೆ ಅರ್ಥವಾಗಿ ಬಿಟ್ಟರೆ ವಿಹಿತ ಕರ್ಮಗಳಲ್ಲೂ ಕೂಡ ಯಾವ ಕರ್ಮಗಳು ಇವನಿಗೇ ವಿಹಿತ ಅಂತ ಉಂಟು. ಇಂತಹ ಕರ್ಮಗಳ ಬಗ್ಗೆ ತುಂಬಾ ವಿಶ್ಲೇಷಣೆ ಮಾಡ್ತಾ ಹೊರಟಿರದೆ ಸ್ಮೃತಿಗಳ ಕೆಲಸ ಅದು. ಬಂದು ಮನುಸ್ಮೃತಿ ಮೊದಲಾದ ಸ್ಮೃತಿಗಳೆಲ್ಲ ಯಾರ್ಯಾರು ಎಂಥೆಂಥ ಕರ್ಮಗಳನ್ನು ಭಗವಂತ ಹೇಳಿದ್ದಾನೆ, ಶಾಸ್ತ್ರಗಳು ವಿಧಿಸಿದೆ ಎಂಬುದನ್ನು ತಿಳಿಸ್ತಾ ಹೋಗ್ತಾರೆ. ಅಲ್ಲೂ ಕೂಡ ಎಲ್ಲ ನಮ್ಮ ಕರ್ಮ ಅಂತಷ್ಟ ಕರ್ಮದ ವ್ಯಾಪ್ತಿ ತುಂಬ ದೊಡ್ಡದು. ತುಂಬ ಜನ ಯೋಚನೆ ಮಾಡಿಯೇ ಇಲ್ಲ, ಇಲ್ಲ ಪೂರ್ತಿ ಬಿಟ್ಟವರು ಕೆಲವರು, ಅತಿ ಸಂಕ್ಷಿಪ್ತವಾಗಿ ತಿಳಿದವರು ಕೆಲವರು. ದೇವಿ ಪೂಜೆ ಮಾಡಿ ಒಂದು ಗಂಟೆ ಎದ್ದು ಬಂದರೆ ನಮ್ಮ ಕೆಲಸ ಮುಗಿದೋಯಿತು, ಒಂದು ಕರ್ಮ. ಸಂಧ್ಯಾನೆ ಮಾಡಿದ್ರೆ ಕೆಲಸ ಮುಗಿದೋಯಿತು, ಇನ್ನೊಂದು ಕರ್ಮ. ಅದನ್ನು ಮಾಡಬೇಕಾಗಿಲ್ಲ, ಮತ್ತೊಂದು ಗುಂಪು, ಅದು ಬೇರೆ, ಅದು ಮಾಡಲೇಬೇಕಾಗಿಲ್ಲ. ಒಂದು ಗುಂಪು ಮಾಡಿದರೆ ಮುಗಿದೋಯ್ತು ಇನ್ನೊಂದು ಗುಂಪು. ಆದರೆ ನಮ್ಮ ಕರ್ಮಾಚರಣೆ ದೇವರಿಗೆ ಸಂಬಂಧಪಟ್ಟಂತೆ ಗಂಟೆಗಟ್ಟಲೆ ಮಾಡಿದ್ದಲ್ಲ, ಅದು ಕೇವಲ ಕೆಲವು ನಿಮಿಷಗಟ್ಟಲೆ ಇರೋದಲ್ಲ, ಒಂದು ಹೊತ್ತಿಗೆ ಸಂಬಂಧಪಟ್ಟಿದ್ದಲ್ಲ. 24 ತಾಸು ನಾವು ಅನ್ಸರಬಲ್, ಅದಕ್ಕೆ 24 ತಾಸು ಕೂಡ ಅನ್ಸರಬಲ್. ಸರ್ಕಾರಿ ನೌಕರ ಇರ್ತಾನೆ, ವರ್ಕಿಂಗ್ ಅವರ್ಸ್ 10 to 7 ಇರಬಹುದು ಅವನಿಗೆ, ಆದರೆ ಅವನು 10 to 7 ಮಾತ್ರ ಸರ್ಕಾರಿ ನೌಕರನಲ್ಲ, ಆಲ್ರೆಡಿ 24 hours ಸರ್ಕಾರಿ ನೌಕರವು. ಯಾವ ಸಮಯದಲ್ಲಿ ಬಂದರೂ ಕೂಡ ಆಮೇಲೆ ಗವರ್ಮೆಂಟ್ ಸರ್ವೆಂಟ್ ಅಂತ ತಕ್ಷಣ ಹಿಡಿತಾರೆ. ಆ ಭಾವನೆ ನಮ್ಮಲ್ಲಿರಬೇಕು. ದೇವ್ರ ಪೂಜೆ ಕೂತ ಮಾತ್ರ ನಾವು ಆಸ್ತಿಕರಾಗೋದಲ್ಲ, 24 ತಾಸು ದೇವರ ಭಕ್ತರಾಗಬೇಕು. ಅದನ್ನು ಹೇಳೋದು ಭಗವದ್ಗೀತೆಯ ಮಾತು. ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ಸಾಮಾಜಿಕ ಧರ್ಮಗಳು ಬೇರೆ, ಈ ಒಂದು ಆಪತ್ಕಾರ ಧರ್ಮಗಳು ಬೇರೆ, ಪುರುಷರ ಧರ್ಮಗಳು ಬೇರೆ, ಸ್ತ್ರೀಯ ಧರ್ಮಗಳು ಬೇರೆ, ಮನುಷ್ಯರ ಮನುಷ್ಯರೊಟ್ಟಿಗೆ ನಡೀತಕ್ಕಂಥ ಧರ್ಮಗಳು ಬೇರೆ, ಪೂಜಾದಿ ಧರ್ಮಗಳು ಬೇರೆ, ವಿಶೇಷವಾಗಿ ಬರ್ತಕ್ಕ ವ್ರತ ಉಪವಾಸಗಳು ಬಂದ ಕಾಲಕ್ಕೆ ಬರೆದ ಧರ್ಮಗಳು ಬೇರೆ, ಚಿಕ್ಕ ವಯಸ್ಸಲ್ಲಿ ಮಾಡೋ ಕೆಲಸಗಳು ಬೇರೆ, ವಯಸ್ಸಾದ್ಮೇಲೆ ಮಾಡೋ ಕೆಲಸಗಳೇ ಬೇರೆ, ಅದರಲ್ಲೂ ಕೂಡ ರೋಗ ಇತ್ಯಾದಿ ಬಂದಾಗ ಮಾಡ್ತಕ್ಕಂಥ ಕರ್ಮಗಳು ಬೇರೆ. ಎಷ್ಟು ವೆರೈಟಿ ಇದೆ ಗೊತ್ತೇನು. ಕಾಲಕ್ಕೆ ಕರ್ಮ ಮೀಮಾಂಸಾ ಅಂತ ದೊಡ್ಡ ಶಾಸ್ತ್ರವೇ ಹೊರಟಿದೆ ಅದರ ಬಗ್ಗೆ, ಕರ್ಮ ಜಿಜ್ಞಾಸೆ. ಇವತ್ತು KCR ಸರ್ ಪುಸ್ತಕ ಎಷ್ಟು ದೊಡ್ಡಿರುತ್ತೆ ಓದಿ ನೋಡಿ, ಅದನ್ನು ಎಷ್ಟು ದಪ್ಪ ಇರುತ್ತೆ. ಅದನ್ನು ಪಾಸ್ ಮಾಡದ ಹೊರತು ಮುಂದೆ ಅವನಿಗೆ ಪರೀಕ್ಷೆಗೆ ಅವಕಾಶ ಇಲ್ಲ. ಯಾವನು ಅದನ್ನು ಪಾಸ್ ಮಾಡೋದಿಲ್ಲ ಅವನಿಗೆ ಕನಸ ಕನ್ಫರ್ಮ್ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನಿಬಂಧನೆ ಹಾಕಿರ್ತಾರೆ. ತಿಳ್ಕೊಳ್ಳಲೇಬೇಕು, ಅವನು ಮಾಡಲೇಬೇಕು. ನಮ್ಮ ಲೌಕಿಕದ ಕರ್ಮಗಳ ಬಗ್ಗೆ ಇಷ್ಟು ಸೀರಿಯಸ್ ಆಗಿ ಒಂದಕ್ಕೆ ಅರ್ಥ ಮಾಡಿಕೊಳ್ಳೋದಾದರೆ, ಅಧ್ಯಾತ್ಮದ ಕರ್ಮಗಳು ಇವತ್ತು ನಿನ್ನೆಯದಲ್ಲ, ಶಾಶ್ವತ. ಅದಕ್ಕೆ ಅರ್ಜುನ ಹೇಳಿದ್ದಾನೆ, ಧರ್ಮೇ ನಷ್ಟೇ ಕುಲಂ ಕೃಷ್ಣಂ ಅಧರ್ಮೋ ಅಭಿಭವತ್ಯುತ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಹ ಸನಾತನಾಹ. ಅರ್ಜುನ ಪದ ಉಪಯೋಗಿಸಿದ್ದ, ಸನಾತನ ಧರ್ಮಗಳಿಗೆ ಲೋಪ ಬರುತ್ತೆ ಅಂತ ಅರ್ಜುನ ಹೇಳಿದ್ದು. ಸನಾತನ ಧರ್ಮದ ಕಾನ್ಸೆಪ್ಟ್ ನಾವು ಇಟ್ಕೊಂಡೇ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಆಶ್ಚರ್ಯವಾಗುತ್ತೆ. ಪೂಜೆ ಧರ್ಮ, ಸಂಧ್ಯಾವಂದನೆ ಧರ್ಮ, ಅದಕ್ಕಿಂತ ದೊಡ್ಡ ಧರ್ಮ ಸತ್ಯಂವದ ಧರ್ಮಂಚರ. ಸತ್ಯವನ್ನೇ ಹೇಳಬೇಕು, ಧರ್ಮವನ್ನೇ ಆಚರಿಸಬೇಕು. ಎಷ್ಟು ಜನ ಬಗ್ಗೆ ಗಮನ ಕೊಡ್ತಾರೆ, ತುಂಬಾ ಜನ ಪೂಜೆ ಮಾಡ್ತಕ್ಕಂಥ ಜನ ಭ್ರಷ್ಟಾಚಾರಿಗಳಾಗಿರ್ತಾರೆ, ಹೈ ಕ್ಲಾಸ್ ಅಂತ ತಗೋತಿರ್ತಾರೆ. ಯಾರಾದ್ರೆ ಕೇಳಿಬಿಟ್ರೆ, ಅಯ್ಯ ಯಾರತ್ರ ತಗೊಂಡ್ರೆ ನಮಗೇನು ಬಿಡ್ರಿ, ಅದೇನಂತ ಪರವಾಗಿಲ್ಲ, ಮತ್ತೆ ಪಾಪ ಬರೋದಿಲ್ವೇ, ಸೇವೆ ಮಾಡಿಸ್ತೀರಲ್ಲ, ಹಾಗಾಗಿ ತಿರು ಹೋಯ್ತು ಅಲ್ಲಿಗೆ. ಅದು ಇಲ್ಲಿ ಎಲ್ಲ ಒಂದು ಪಂಚಾಮೃತ ಬಡಿಸಿ ಪಾಪಗಳು ಟ್ರೈ ಮಾಡ್ತಾನೆ. ಎಷ್ಟು ಆಶ್ಚರ್ಯ ಇದು ಅಂದರೆ, ದೇವತೆಗಳನ್ನು ಲಂಚದಲ್ಲಿ ಶೇರ್ ಹೋಲ್ಡರ್ಸ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಪಾಪ. ಇದರಿಂದ ಜನ ಏನು ತಿಳ್ಕೊಂಡ್ಬಿಟ್ರು ಬರ್ತಾ ಬರ್ತಾ, ಓಹೋ ನಮ್ಮ ಶಾಸ್ತ್ರವೇ ಸರಿ ಇಲ್ಲ, ಈ ಲಂಚ ರುಚಿವತ್ತು ಶುರುವಾಗಿದ್ದೇ ದೇವತೆಗಳಿಂದ ಅನ್ನೋಷ್ಟು ಮಟ್ಟಿಗೆ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಭಾರಿ ತಪ್ಪದು. ನಿಜವಾದ ಅರ್ಥದಲ್ಲಿ ಭ್ರಷ್ಟಾಚಾರಿ ಒಬ್ಬ ದೇವರ ಭಕ್ತ ಅಂದರೆ ಶಾಸ್ತ್ರ ಒಪ್ಪೋದೇ ಇಲ್ಲ. ಯೋಚನೆ ಮಾಡಬೇಕು, ಭ್ರಷ್ಟಾಚಾರ ಸಾಮಾಜಿಕ ಪಾಪ ಅಲ್ಲ, ಆಧ್ಯಾತ್ಮಿಕ ಪಾಪ ಕೂಡ ಹೌದು ಅಂತ ಹೇಳುತ್ತೆ. ನಮ್ಮ ದೃಷ್ಟಿಯಲ್ಲಿ ರಾಜಕೀಯ ಸಾಮಾಜಿಕ ಪಾಪ ಅಷ್ಟೇ ಇದೆ, ಆದರೆ ಶಾಸ್ತ್ರ ದೃಷ್ಟಿಯೊಳಗೆ ಅದು ಆಧ್ಯಾತ್ಮಿಕವಾದ ಭ್ರಷ್ಟ ಪಾಪ ಅದು. ಒಂದು ಇವತ್ತು ಇದು ಗೊತ್ತಾದರೆ, ಒಬ್ಬ ಭಗವದ್ಭಕ್ತ ಅನಿಸಿಕೊಂಡವನು ಎಷ್ಟು ಪ್ರಾಮಾಣಿಕ ಇರಬೇಕು ಅಂದರೆ, ಪ್ರತಿಯೊಂದರಲ್ಲೂ ಪ್ರಾಮಾಣಿಕ. ಬಸ್ ಟಿಕೆಟ್ ತಗೊಳ್ಳಿ ಪ್ರಾಮಾಣಿಕ, ಯಾವುದೋ ಒಂದು ಫೀಸ್ ತಗೊಳ್ಳಿ ಪ್ರಾಮಾಣಿಕ, ಯಾವುದೇ ಒಂದು ಕೆಲಸ ಮಾಡಲಿ ಪ್ರಾಮಾಣಿಕ. ಅಂದರೆ ಅವನ ಪ್ರಾಮಾಣಿಕತೆ ಅನ್ನೋದು ಒಂದು ಕಾಲಕ್ಕೆ ಇರೋದಲ್ಲ, ದೇವರು ನೋಡ್ತಾನೆ ಎಂಬ ಕಾರಣಕ್ಕೆ 24 ತಾಸು ಇರುತ್ತೆ. ಅದನ್ನು ಯಜ್ಞ ಅಂತ ಭಗವಂತ ಕರೀತಾನೆ. ಯಜ್ಞಾರ್ಥಾತ್ ಕರ್ಮಣ ಉನ್ಯತ್ರ. ಯಜ್ಞ ಅನ್ನೋ ಶಬ್ದಕ್ಕೆ ಭಗವದ್ಗೀತೆ ಕೊಟ್ಟ ಅರ್ಥ ಭಾರಿ ದೊಡ್ಡ ಅರ್ಥ. ಮೀಮಾಂಸಕರು ಮೊದಲಾದವರ ಯಜ್ಞಗಳನ್ನು ಕರೆದಿದ್ದು ಹೋಮ ಹವನಗಳನ್ನು ಯಜ್ಞ ಅಂತ ಕರೆದು ಬಿಟ್ಟಿದ್ರು. ಪಾಪ ಅಗ್ನಿ ಮುಂದೆ ಕೂತು ಬಿಟ್ಟು ಹವಿಸ್ಸನ್ನು ಹಾಕಿ ಸಾಕಷ್ಟು ತುಪ್ಪ ಗಿಪ್ಪ ಖರ್ಚು ಮಾಡಿ ಹೊಗೆ ಬೀಸಿಬಿಟ್ರೆ ಒಂದು ಯಜ್ಞ. ಇದು ಒಂದು ಕಾನ್ಸೆಪ್ಟ್ ಇದು. ಇದು ತುಂಬ ಜನ ಮೀಮಾಂಸಕರು ಯಜ್ಞ ಅಂದರೆ ಅಷ್ಟೇ, ಅದಕ್ಕಿಂತ ಹೆಚ್ಚು ಹೋಗಿರಲಿಲ್ಲ ಅವರು. ಇನ್ನೂ ಕೆಲವರಂತೂ ಇಲ್ಲ, ಬಲಿ ಕೊಟ್ಟರೆ ಯಜ್ಞ ಅಂತ ಇನ್ನೊಂದು ಕಾನ್ಸೆಪ್ಟ್ ಶುರುವಾಯಿತು. ಬಲಿ ಕೊಟ್ಟರೆ ಯಜ್ಞ, ಅದು ಅನಂತರದ ಹಂತ. ಇನ್ನೂ ಕೆಲವರು ಈ ಕುರಿ ಕೋಳಿ ಏನು ಸಿಕ್ಕರು ಕೊದಿಗೆ ಕೊಟ್ಟರೆ ಯಜ್ಞ. ಇವತ್ತು ನಡೀತಾ ಇದೆ ನೋಡಿ, 10 to 39 ಕುರಿ ಬಲಿ ಕೊಟ್ಟಿರುತ್ತೆ ಮೊನ್ನೆ. ಯಾರು ಯಾವ ಯಾವ ಹೇಳಿದ್ದನ್ನು ಯಾವ ಕಾಲಕ್ಕೆ ನಂಬಲಿಕ್ಕೆ ಸಾಧ್ಯ, ಒಪ್ಪಲಿಕ್ಕೆ ಸಾಧ್ಯ? ಯಾವ ದೇವತೆಗಳು ಮೆಚ್ಚುತ್ತಾರೆ ಅದನ್ನು ಯೋಚನೆ ಮಾಡಿ. ಹೊರಗೆ ಜನನೇ ಅಸಹ್ಯ ಪಡ್ತಾರೆ, ದೇವತೆಗಳು ಮೆಚ್ಚುತ್ತಾರಾ? ಅದನ್ನು ಮೆಚ್ಚೋರಿದ್ರೆ ದೇವತೆಗಳಾಗ್ತಾರ ಅವರು? ಯೋಚನೆ ಮಾಡಿ, ಎಂದೂ ಸಾಧ್ಯ ಇಲ್ಲ. ಇವತ್ತು ಮೂಲತಃ ಪ್ರಾಣಿ ಹಿಂಸೆ, ಮನುಷ್ಯ ಹಿಂಸೆ ಎಷ್ಟು ಕೆಟ್ಟದ್ದೋ, ಪ್ರಾಣಿ ಹಿಂಸೆ ಕೂಡ ಅಷ್ಟೇ ಕೆಟ್ಟದ್ದು ಅಂತ ಶಾಸ್ತ್ರ ಹೇಳು. ಸರ್ವಭೂತ ದಯಾ ಅಂತ ಕರೆದಿದ್ದಾರೆ. ಮನುಷ್ಯರ ಮೇಲೆ ದಯೆ ತೋರಿಸಿ ಅಂತೆ ಅಲ್ಲ, ಎಲ್ಲ ಪ್ರಾಣಿಗಳ ಮೇಲೆ ದಯೆ ತೋರಿಸಿ. ಮನುಷ್ಯರಿಗಿಂತ ಹೆಚ್ಚು ದಯೆ ತೋರಿಸ್ಬೇಕು. ಯಾತಕ್ಕೆ ಅಂದರೆ ಮನುಷ್ಯನಿಗೆ ತಿಳುವಳಿಕೆ ಇದೆ, ಕೊನೆ ಪಟ್ಟ ತಪ್ಪಿಸಿಕೊಳ್ಳೋದು ಗೊತ್ತಿದೆ ಅವನಿಗೆ. ಪ್ರಾಣಿಗಳಿಗೆ ಗೊತ್ತಿಲ್ಲ, ಅದು ಒಂದು ಆಪತ್ತಿನ ಪರಿಕಲ್ಪನೆ. ಪಾಪವಿಕ್ಕಿಲ್ಲ, ಮುಗ್ಧ ಪ್ರಾಣಿಗಳು ಅಂತೇನೆ ಕರೀತೇವೆ ಅವುಗಳನ್ನು. ಹಾಗೆ ಬಲಿ ಕೊಡೋದಾದರೆ ಅದನ್ನು ಯಾರು ಯಜ್ಞ ಅಂತ ಕರೀತಾರೆ? ಜನ ತಿಳ್ಕೊಂಡು ಯಜ್ಞಗಳ ಇಂಥ ಯಜ್ಞಗಳೇನೆ, ಇದೆಲ್ಲ ಕಾಲಕ್ಕೂ ಇದ್ದಿದ್ದೆ ಅಂತ ಯಜ್ಞಗಳು. ಅದು ದುಷ್ಟರು ಎಲ್ಲ ಕಾಲಕ್ಕೂ ಇರ್ತಾರೆ, ಮೂರ್ಖರು ಎಲ್ಲ ಕಾಲಕ್ಕೂ ಇರ್ತಾರೆ. ಇದು ಕೆಟ್ಟ ಯಜ್ಞಗಳ ಕಲ್ಪನೆ ಎಲ್ಲ ಕಾಲಕ್ಕೂ ಇದ್ದೇ ಇರುತ್ತೆ. ಅದರ ವೈದಿಕ ಪರಿಕಲ್ಪನೆ ಅಶ್ವಮೇಧಾದಿ ಯಜ್ಞಗಳೊಳಗೆ. ಅಶ್ವಮೇಧ ಯಜ್ಞದಲ್ಲಿ ಕುದುರೆಯನ್ನು ಬರಿಕೊಡ್ತಾರೆ ಅಂತ ನೋಡಿದ್ರು. ಇವರು ಕೋಣ ಆಗಿ ನಾ ಸಿಕ್ಕಿದ್ರು ಬರಿಕೊಳ್ಳಕ್ಕೆ ಶುರು ಮಾಡಿಬಿಟ್ರೆ ಆಮೇಲೆ ಅದೇನು ಸಿಕ್ಕರ ಅಂತ ಹೋಯ್ತು ಅಂತಾನೆ ಅರ್ಥ. ಅಶ್ವಮೇಧ ಅರ್ಥವನ್ನು ತಿಳ್ಕೊಳ್ಳೇವರೆಲ್ಲ ಕೂಡ. ಅಶ್ವಮೇಧ ಅರ್ಥ ಮುಂದೆ ಪ್ರಸಂಗ ಬಂದ ನೋಡೋಣ. ಈ ಜನ ತಿಳ್ಕೊಂಡ ಅರ್ಥ ಅಶ್ವಮೇಧಕ್ಕೆ ಇಲ್ಲ, ಅವ್ರು ಹೇಳಿದ್ದೇ ಒಂದು, ಜನ ತಪ್ಪು ತಿಳ್ಕೊಂಡಿದ್ದೇ ಒಂದು. ಅದನ್ನು ಇಮಿಟೇಟ್ ಮಾಡಿ 99 ಪಾಲದನ ಯಜ್ಞ ಯಾಗ ಮಾಡ್ತೇವೆ ಅಂತ ಹೇಳಿ ಈ ಪಶು ಬಲಿ ಕೊಡ್ಲಿಕ್ಕೆ, ಕೋಣ ಬಲಿ ಕೊಡ್ಲಿಕ್ಕೆ ಹೋದ್ರೆ ಇನ್ನೊಂದು ಗುಂಪು ಎಲ್ಲಿ ಹೋಯ್ತು ಗೊತ್ತಾ? ಮಕ್ಕಳನ್ನೇ ಬಲಿ ಕೊಡೋದು. ಇದು ಇನ್ನೊಂದು ವಿಚಿತ್ರವಾದ ಹಂತ. ಪೇಪರ್ ಆಗಾಗೆ ಬರ್ತಿರ್ತದೆ, ಹೆಂಡತಿನೇ ಕೊಲ್ಲೋದು, ಮಕ್ಕಳನ್ನೇ ಕೊಲ್ಲೋದು. ಇವರು ಮನುಷ್ಯರು ಅಂತ ಯಾರು ಕರೀತಾರೆ? ರಾಕ್ಷಸರು, ಪುರಾಣದ ರಾಕ್ಷಸರು ಇಷ್ಟು ಭಯಂಕರ ಅಲ್ಲ. ಹಿರಣ್ಯಕಶಿಪ ಅವ ತಂದೆ ತಾಯಿನ ಕೊಲ್ಲಕ್ಕೆ ಹೋದವನಲ್ಲ, ಇಷ್ಟೆಲ್ಲ ಮಾಡಿದ್ರು ಕೂಡ ತಂದೆ ತಾಯಿನ ಕೊಲ್ಲಕ್ಕೆ ಹೋದವನಲ್ಲ, ಮಗನ ಕೊಲ್ಲಕ್ಕೆ ಹೊರಟವನು, ಅದು ನಿಜ. ಆದ್ರೆ ಇವರು ಪೇಪರ್ ನಿನ್ನೆ ಕೂಡ ಇವತ್ತು ಬಂದಿದೆ ನೋಡಿ, ಯಾವನ ಮಗ ತಾಯಿ ಎತ್ತ ಕತ್ತನ್ನು ಅಣ್ಣ ತಮ್ಮದನ್ನು ಕೊಂದು ಚಿಲ್ಲರೆ ಪಳ್ಳೆ ಆಭರಣ ತಗೊಂಡು ಓಡೋಗ್ಬಿಟ್ಟನಂತೆ. ಏನು ಸಾಧಿಸ್ತಾ ವ್ಯಕ್ತಿ ಇವನು? ಚಿಲ್ಲರೆ ಪಳ್ಳೆ ಆಭರಣ ತಗೊಳ್ಳೋದು, ತಾಯಿನ ಕೊಲ್ಲೋದ, ಇವ್ರನ್ನ ಕೊಲ್ಲೋದ? ಎಂಥ ಪಾಪಿಷ್ಟದು ಅಂದರೆ ವ್ಯಾಲ್ಯೂಸ್ ಏನು ಗೊತ್ತಿಲ್ಲ ಅಂತಾಯ್ತಲ್ಲ. ಅದಕ್ಕೆ ಹೇಳ್ತಾರೆ ನಿಜವಾದ ಯಜ್ಞ ಅಂದರೆ ಜನ ಅಪಾರ್ಥ ಮಾಡಿಕೊಂಡು 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 ಅಲ್ಲಿ ಹೋಯಿತು. ಇದು ಯಜ್ಞದ ಪರಿಕಲ್ಪನೆಯಲ್ಲ. ಯಜ್ಞ ಯಜ್ಞ ಅಂದರೆ ಯಜ್ಞ ಅಂದರೆ ಭಗವಂತ ಅಂತ ಅರ್ಥ. ಇನ್ನೊಂದು ಸಮಸ್ಯೆ ಬರುತ್ತೆ. ಯಜ್ಞ ಅನ್ನೋ ಶಬ್ದಕ್ಕೆ ತೀರ ಒಳ್ಳೆಯ ಅರ್ಥ ಮಾಡಿದರೂ ಕೂಡ ಏನು ಹೋಮ ಹವನಗಳನ್ನು ಮಾಡೋದು, ಹವಿಸ್ಕೊಟ್ಟೆ ಮಾಡೋದು, ವೇದ ಮಂತ್ರಗಳನ್ನು ಮಾಡೋದು, ಪವಿತ್ರವಾಗಿ ಮಾಡೋದು, ಪವಿತ್ರ ಸ್ಥಳದಲ್ಲಿ ಮಾಡೋದು, ಇಷ್ಟು ತಿಳ್ಕೊಂಡ್ರು ಕೂಡ ಇದು ಯಜ್ಞ ಹೌದು, ಇಷ್ಟೇ ಯಜ್ಞ ಅಲ್ಲ, ಇದಕ್ಕಿಂತ ದೊಡ್ಡ ಯಜ್ಞವನ್ನು ಭಗವಂತ ಹೇಳ್ತಾನೆ. ಇಷ್ಟೇ ಯಜ್ಞ ಅದರ ಸಮಸ್ಯೆ ಏನಿದೆ ಗೊತ್ತಾ? ಎಲ್ಲರೂ ಮಾಡಕ್ಕೆ ಬರೋದಿಲ್ಲ ಯಜ್ಞವನ್ನು. ಯಾರಿಗೆ ವೇದ ಮಂತ್ರಗಳು ಗೊತ್ತಿಲ್ಲ ಮಾಡಕ್ಕೆ ಬರೋದಿಲ್ಲ ಅವರಿಗೆ, ಮತ್ತು ಯಾರಿಗೆ ಅರ್ಹತೆ ಇಲ್ಲ ಉಪನಯನವಾಗಿಲ್ಲ ಅವ್ರು ಮಾಡಕ್ಕೆ ಬರೋದಿಲ್ಲ, ಮತ್ತು ಯಾರಿಗೆ ಕೆಲವು ದಿವಸಗಳಿದೆ ಅಮಾವಾಸ್ಯೆ ಅಂತ ಕೆಲವು ಯಜ್ಞ ಮಾಡೋಕ್ಕೆ ಬರೋದಿಲ್ಲ. ಅಂದರೆ ಯಾವಾಗಲೂ ಅಕೇಶ್ನಲಿ ಆಗ್ತಿತ್ತು, ಅದು ಡೈಲಿ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ, 24 ಮಾಡೋಕ್ಕೂ ಬರ್ತಿರಲಿಲ್ಲ. ಆದರೆ ಯಜ್ಞ ಲಿಮಿಟ್ ಆಗ್ತಿತ್ತ. ಭಗವದ್ಗೀತೆ ಹೇಳ್ತಾ ಇದೆ ಈ ಯಜ್ಞ ನಿಜವಾದ ಯಜ್ಞದ ಒಂದು ಪಾರ್ಟ್ ಮಾತ್ರ. ಕೆಲವು ಯಜ್ಞಗಳು ತಿಳ್ಕೊಂಡಿದ್ದು ಯಜ್ಞಗಳೇ ಅಲ್ಲ, ಬಲಿ ಪಶು ಬಲಿ ಕೊಡೋದ್ರಲ್ಲಿ ಯಜ್ಞಗಳೇ ಅಲ್ಲ. ಆದರೆ ಇವತ್ತು ಹೋಮ ಹವನಗಳನ್ನು ಮಾಡ್ತಾರಲ್ಲ, ಅದು ಯಜ್ಞದ ಒಂದು ಚಿಕ್ಕ ಭಾಗ ಅಷ್ಟೇ. ಅತಿ ದೊಡ್ಡ ಭಾಗ ಯಾವುದು ಅಂದರೆ ನಾವು ಪ್ರತಿಯೊಂದು ಕರ್ಮಗಳನ್ನು ಶಾಸ್ತ್ರೋಕ್ತವಾಗಿ ಏನು ಮಾಡ್ತೇವೆ ಅದಿಷ್ಟನ್ನು ಭಗವಂತನಿಗೆ ಅರ್ಪಿಸ್ತೇವಲ್ಲ ಅದು ದೊಡ್ಡ ಯಜ್ಞ ಅಂತ ಹೇಳ್ತಾರೆ. ಇದನ್ನು ಯಾವಾಗಲೂ ಮಾಡಬಹುದು, ಏಳೆಡ್ತನಕ್ಕೆ ಶುರು ಮಾಡಬಹುದು. ಯಜ್ಞ ದೇವನ ಹರೇ ಕೃಷ್ಣ ಗೋವಿಂದ ಎಂದೇಳು ಅಂತ ಹೇಳ್ತಾರಲ್ಲ, ಉತ್ತಿಷ್ಠೋತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಲಂ ಕುರು, ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ತಾನಲ್ಲ, ಅದೇ ಒಂದು ಯಜ್ಞ. ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಹೇಳೋದು ಯಜ್ಞ, ಸಕಾಲಕ್ಕೆ ಹೇಳೋದು ಯಜ್ಞ, ಸಕಾಲಕ್ಕೆ ಹೇಳೋದು ಯಜ್ಞ ಅಂದರೆ ಎದ್ದ ತಕ್ಷಣ ಯಜ್ಞ ಆಗೋದಿಲ್ಲ. 9 ಯಜ್ಞ ಅಂತ ಹೇಳಿದರೆ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಅಂದರೆ ಯಾವ ಗೋವಿಂದ ಹೇಳಬೇಕು ಅಷ್ಟೊತ್ತಿಗೆ? ಇಲ್ಲ, ಸಕಾಲಕ್ಕೆ ಸೂರ್ಯೋದಯಕ್ಕಿಂತ ಕನಿಷ್ಠ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಬಿಟ್ಟರೆ ತನ್ನ ಡ್ಯೂಟಿ ಒಂದು ಮುಗಿತು. ಇನ್ ಟೈಮ್ ಹೋಗಿ ಸೈನ್ ಮಾಡಿದರೆ ಹೇಗೋ ಹಾಕಿ ಆಫೀಸ್ ರಿಜಿಸ್ಟ್ರನೊಳಗೆ ಬಿಫೋರ್ ಯಾವ ಸೈನ್ ಮಾಡೋದು ಅಷ್ಟೊತ್ತು ಸೈನ್ ಮಾಡಿಬಿಟ್ರೆ ಅವನ ಹಾಜರಾತಿ ಬಂತಾಗ. ಇವತ್ತು 9 ಯಾವಾಗ ಸೈನ್ ಮಾಡಲು ಕೊಡ್ತಾರ? ಸ್ವಲ್ಪ ಕ್ರಾಸ್ ಮಾಡ್ತಾರೆ, ಎತ್ಕೊಂಡು ಹೋಗಿಬಿಡ್ತಾರೆ ಮುಗಿದೋಯ್ತು. ಇವತ್ತು ಭಗವಂತ ನಮಗೆ ಸೂರ್ಯೋದಯಕ್ಕಿಂತ ಮುಂಚೆ ಏಳಲೇಬೇಕು ಅಂತ ಕೊಟ್ಟಿದೆ. ಎದ್ರೆ ಅದೊಂದು ಯಜ್ಞನೇ. ಅನಂತರ ಸ್ನಾನ ಹಲ್ಲುಜ್ಜಬೇಕು, ಅದೊಂದು ಯಜ್ಞ ಅಂತ. ಇದು ತಮಾಷೆ, ಭಾರಿ ಆಶ್ಚರ್ಯ. ಹಲ್ಲುಜ್ಜೋದು ಯಜ್ಞ ಅಂತೆ, ಹಲ್ಲುಜ್ಜೋದು ಯಜ್ಞ. ಅಷ್ಟೇ ಅಲ್ಲ, ಶೌಚಾದಿಗಳನ್ನು ಪೂರೈಸ್ತಾನೆ, ಅದೂ ಯಜ್ಞ ಅಂತ. ಹೌದಾ ಅಂತ ಕರೆದ್ರೆ ಕರೆಗೆ ಗೌರ್ಮೆಂಟ್ ಸರ್ವೆಂಟ್ಸ್ ನೋಡಿ, ಇವತ್ತು ಸ್ವೀಪರ್ ಗೌರ್ಮೆಂಟ್ ಸರ್ವೆಂಟ್ ಅವಳು ಕಸ ಗುಡಿಸ್ತಾನೆ, ಅದು ಆಫೀಸಿನ ಕೆಲಸ. ಅದಕ್ಕೇನು ಸಂಬಳ, ಅದಕ್ಕೆ ಇನ್ಕ್ರಿಮೆಂಟ್ಗಳು, ಬಡ್ತಿ, ಮತ್ತೆ ಮಧ್ಯ ಮಧ್ಯ ಲೋನ್ಗಳು, ಪೆನ್ಷನ್ನು ಎಷ್ಟಿದೆ ಲೆಕ್ಕ ಹಾಕಿ ನೋಡೋಣ. ಆಫೀಸರ್ಸ್ಗೆ ಅಷ್ಟೇ ಅಲ್ಲ, ಕ್ಲಾಸ್ ಅವರಿಗೂ ಕೂಡ ಕನ್ಸಿಡರ್ ಗೌರ್ಮೆಂಟ್ ಸೇವೆ ಅಂತ ಕನ್ಸಿಡರ್ ಮಾಡಿಬಿಟ್ಟಾರೆ. ಈಗಾಗಲೇ ಶಾಸ್ತ್ರ ಮೊದಲೇ ಹೇಳಿದ ಮಾತಿದ್ದು ಒಂದು, ಮನೆ ಕೆಲಸ ಮಾಡೋದು ನನ್ನ ಯಜ್ಞ ಅಂತ ಹೇಳುತ್ತೆ. ಮನೆ ಕಸ ಗುಡಿಸೋದು ಯಜ್ಞ ಮನೆಯೊಳಗೆ. ಅನೇಕ ಜನದ ವೈಗೋತಿರ್ತಾರೆ, ಅಯ್ಯೋ ನಾನು ಇಂಥ ಕೆಲಸ ಮಾಡಬೇಕಾ ಅಂತ ಹೇಳಿಬಿಟ್ಟು ತಪ್ಪದು. ಅದಕ್ಕೆ ದಾಸರ ಹೇಳ್ತಾರೆ, ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ನಲಿಯುವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇರಿ ಮೆರೆವಾಗ ಬಿಕ್ಕುವಾಗ ಆ ಕಳಿಸುತ್ತಲಿ ದೇವಕ್ಕಿ ತನಯನ ಸ್ಮರಿಸುತಿಹ ನರ ಚಿಕ್ಕ ನೆಮದೂತರಿಗೆ ಆವಾವಲ್ಲಿ ನೋಡಿದರು. ಇದು ನಿಜವಾದ ಭಗವದ್ಗೀತೆಯ ಕಾನ್ಸೆಪ್ಟ್ ಅಂದರೆ ಇದು. ಹರಿಕಥಾಮೃತ ಸಾರ ಆ ರೀತಿ ಹೊರಗೆ ಹಾಕಿ ತನ್ನ ಮಕ್ಕಳನ್ನ ಆಡಿಸ್ತಾ ಇದ್ದಾನಷ್ಟೇ, ಅದೊಂದು ಯಜ್ಞ ಅಂತ. ನನ್ನ ಜನ ಬುದ್ಧಿವಂತ ಅಷ್ಟೇ ಯಜ್ಞ ಅಂತ ಹೇಳಿದ್ರೆ ಬಜಿತಾ ಇದ್ದಾರೆ, ಆಡಿಸ್ತಾನೆ ಕೂತ್ಬಿಡೋದು ಅಂತ ಹೇಳಿಲ್ಲ. ಮತ್ತೆ ಆಡಿಸೋ ಕಾಲಕ್ಕೆ ಆಡಿಸೋದು, ಅದೊಂದು ಯಜ್ಞ. ಚಿಕ್ಕ ಮಗು ಇದೆ ಮನೆಯೊಳಗೆ, ಆಡಿಸ್ತಾ ಇದ್ದಾಳೆ, ಮಗುನ ಹಾಗೆ ಬಿಟ್ಬಿಟ್ರೆ ಪಾಪ ಅಳುತ್ತೆ, ಇಲ್ಲ ಇಲ್ಲೋ ಹೋಗುತ್ತೆ, ಮುಟ್ಟುತ್ತೆ, ಏನೋ ಮಾಡುತ್ತೆ, ಅದೆಲ್ಲ ತಪ್ಪಿಸೋಕ್ಕೋಸ್ಕರ ಆಡಿಸ್ತಾನಲ್ಲ, ಅದೊಂದು ಯಜ್ಞ. ಅದು ಮಡದಿಯೋಳು ಅಕ್ಕರದಿ ನಲಿಯುವಾಗ ಹೊಸ್ತ ಮದುವೆ ಆಗಿದೆ, ವಿಹಾರ ಮಾಡ್ತಾನೆ, ವಿಶೇಷ ರೀತಿ ಸಂಚಾರ ಮಾಡ್ತಾನೆ, ಅದೇನು ತಪ್ಪಲ್ಲ. ಅನೇಕರು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ವಿವಾಹವೇ ತಪ್ಪಲ್ಲ ಆದಮೇಲೆ ವಿವಾಹದ ಅನಂತರ ವಿಹಾರ ಮಾಡ್ತಾನಲ್ಲ ಅದು ತಪ್ಪಲ್ಲ. ಹಾಗೆ ವಿಹಾರ ಮಾಡಿದರೆ ತಪ್ಪೆ, ವಿವಾಹವಿಲ್ಲದೆ ವಿಹಾರ ಮಾಡಿದರೆ ಭಾರಿ ತಪ್ಪು. ಆದ್ರೆ ವಿವಾಹಿತನಾಗಿ ವಿಹಾರ ಮಾಡಿದ್ರೆ ಏನೂ ತಪ್ಪಲ್ಲ. ಇವತ್ತು ಯಾರೋ ಕಾಶ್ಮೀರಕ್ಕೂ ಎಲ್ಲ ಹೋಗ್ತಾರೆ ಮದುವೆ ಆದ್ಮೇಲೆ ಅಂತ ಕೇಳಿದರೆ ಯಾರು ತಪ್ಪು ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಕರ್ದಮ್ಮ ಪ್ರಜಾಪತಿಗಳು ಮದುವೆ ಆದ್ಮೇಲೆ ದಂದನವನಕ್ಕೆ ಹೋದ್ರಂತೆ. ತಪ್ಪು ದೊಡ್ಡ ಪ್ರಜಾಪತಿಗಳು, ವಿಶ್ವದ ಶ್ರೇಷ್ಠ ವ್ಯಕ್ತಿ, ಭಕ್ತರ ಸಾಲಿ ಸೇರ್ತಕ್ಕಂಥ ಮಹಾನುಭಾವರು, ಏನು ತಪ್ಪಲ್ಲ ಅದು. ಆದರೆ ತಪ್ಪು ಯಾವಾಗತ್ತೆ? ಮಾಡಬಾರದ ರೀತಿ ವಿಹಾರ ಮಾಡಿದ್ರೆ ತಪ್ಪಾಗತ್ತೆ. ಇದೆಲ್ಲ ನಿಮಗೆ ಜನಕ್ಕೆ ಗೊತ್ತಾದರೆ ಯಾರು ಶಾಸ್ತ್ರವನ್ನು ಬಿಡೋದಿಲ್ಲ. ಜನ ಶಾಸ್ತ್ರವನ್ನು ಯಾತಕ್ಕೆ ಬೈತಾರೆ ಅಂತ ಕೇಳಿದರೆ ದೇವ್ರ ಮುಂದೆ ಮೂಗಿಡ್ಕೊಂಡು ಕೂತ್ರೆ ಮಾತ್ರ ಭಕ್ತಿ ಅಂತ ಡಿಫೈನ್ ಮಾಡಿಬಿಡ್ತಾರಲ್ಲ ಜನಗಳು. ಇಂಥ ನಮ್ಮ ಇಂಥ ಶಾಸ್ತ್ರ ನಮಗೆ ಬೇಡ, ಇಂಥ ದೇವರು ಬೇಡ ಅಂತ ತಿಳ್ಕೊಂಡ್ಬಿಡ್ತಾರೆ. ದೇವರನ್ನು 24 ತಾಸು ಕಾಣತಕ್ಕಂಥ ಪ್ರಯತ್ನ ನಮ್ಮ ನಮ್ಮ ಕೆಲಸ ಮಾಡ್ತಾನೆ. ಮಡದಿಯೋಳ ಅಕ್ಕರದಿ ನಲಿಯುವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇರಿ ಮೆರೆಯುವಾಗ, ಆನೆ ಕುದುರೆಗಳ ಮೇಲೆ ಮೆರೆಯೋದು. ನಿಮಗೆ ಆನೆ ಕುದುರೆಗಳಿಲ್ಲ, ಸ್ಕೂಟರ್ ಗಿಟ್ರು ಅಂತೀವಿಯಲ್ಲ, ಅದರಿಂದ ಹತ್ತೋಗೋದು ಯಜ್ಞ ಅಂತ. ಆಫೀಸ್ಗೆ ಹೋಗ್ತಾನೆ ಸ್ಕೂಟರ್ ಮೇಲೆ ಬರ್ರ ಅಂತ ಹೇಳ್ಬಿಟ್ಟು. ಯಜ್ಞ ಯಾತಕ್ಕೆ ಗೊತ್ತಾ? ಹೋಗ್ತಾನೆ, ಕೆಲಸ ಮಾಡ್ತಾನೆ, ಸಂಬಳ ಬರುತ್ತೆ, ಅದರಿಂದ ಪದಾರ್ಥ ಇರ್ತಾನೆ, ದೇವರು ಅಡಿಗೆ ಮಾಡ್ತಾನೆ, ನೈವೇದ್ಯ ಮಾಡ್ತಾನೆ. ಯಜ್ಞಕ್ಕೆ ಸಾಧ್ಯ ಸರ್ಕಾರ ನ್ಯಾಯ ಆಯ್ತಲ್ಲ ಅದು ಬಂದೀಗ ಆ ಮಟ್ಟಿಗೆ. ಆದರೆ ಕ್ಲಬ್ಗೆ ಹೋಗಿ ಉಪಯೋಗಿಸಿರಲ್ಲ, ಮತ್ತೆ ಕ್ಲಬ್ಗೆ ಸ್ಕೂಟರ್ ಬರ್ರ ಅಂತ ಹೋಗ್ಬಿಟ್ರೆ ಯಜ್ಞ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಆಫೀಸ್ಗೆ ಹೋಗಬೇಕು, ತಾನು ಡ್ಯೂಟಿಗೆ ಹೋದರೆ ಯಜ್ಞ ಅದು. ಕಾರಲ್ಲಿ ಕುತ್ಕೊಂಡು ಹೋದರೂ ಅಷ್ಟೇನೆ, ಕಾರು ಒಂದು ಉಪಯೋಗಿಸೋದು ತಪ್ಪಲ್ಲ, ಏನು ತಪ್ಪಲ್ಲ. ಆದರೆ ಅದರ ಉಪಯೋಗ ಸದುಪಯೋಗ ಆಗಬೇಕೇ ಹೊರತು ಕರ್ತವ್ಯಕ್ಕೆ ಉಪಯೋಗಿಸಬೇಕೇ ಹೊರತು ಸ್ವಾರ್ಥಕ್ಕೋ ನಿಷಿದ್ಧ ಕೆಲಸಕ್ಕೋ ಆಗಲೇಬಾರದು. ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇರಿ ಮೆರೆಯುವಾಗ, ಬರೀ ಏರೋದು ಅಂತೇಳಿ ಮೆರೆಯುವಾಗ ಎಂಜಾಯ್ ಮಾಡಿ, ಮೆರೆಯೋದ್ರೆ ಎಂಜಾಯ್ ಮಾಡೋದು ಅಂತ ಅರ್ಥ, ಅದು ತಪ್ಪಲ್ಲ. ಬಿಕ್ಕುವಾಗ ಇನ್ನೂ ಹತ್ತಿರ ಬರ್ತಾರೆ, ಬಿಕ್ಕೋದು ಯಜ್ಞ ಅಂತ ಇದು ಆಶ್ಚರ್ಯ. ಬಿಕ್ಕು ಯಾಕೆ ತೊಂದರೆ ಆಗಿದೆ ಪಾಪವನ್ನು, ಬಿಕ್ಕ ಅದ ನಿಂತೋಗ್ಬಿಟ್ಟಿದೆ, ಮಾಡಕ್ಕೆ ಬರ್ತಾ ಇಲ್ಲ, ಇವ್ರಿಗೆ ಕೆಲಸ ಸ್ಟಾಪ್ ಆಗಿಬಿಡೋದು, ಬಿಕ್ಕಿ ಬಿಡ್ತಾನೆ, ಹಬ್ಬ ರಿಲೀಫ್ ಸಿಗುತ್ತಾಗ. ಅದೊಂದು ಯಜ್ಞಾನೇ. ದೇವರು ಬಿಕ್ಕಡಿಕೆ ಕೊಡದೆ ಹೋಗಿದ್ರೆ ಎಷ್ಟು ಸಮಸ್ಯೆ ಬರ್ತಿತ್ತು? ನಿಲ್ಲಿಸ್ತಾ ಹೋದ್ರೂ ಸಮಸ್ಯೆ ಬರ್ತಿತ್ತು. ಪರಮಾತ್ಮ ಹ್ಯಾಕ್ ಕೊಟ್ಟಿದ್ದಾನೆ? ಬಿಕ್ಕುವಾಗ ಆಕಳಿಸುತ್ತಲಿ, ಆಕಳಿಸ್ತಾನಲ್ಲ ಅದು ಯಜ್ಞ ಅಂತ. ಆಕಳಿಸೋದು ಯಜ್ಞವೇ, ಯಾಕೆ? ದೇವರು ಬಾಯಿ ಕೊಟ್ಟ, ತೆಗೆಯೋ ಶಕ್ತಿ ಕೊಟ್ಟಿದ್ರು ಬಾಯಿ ಭಾಗ ಬರಷ್ಟ ಆಗಿಬಿಡ್ತಿತ್ತು ಅಷ್ಟೇ. ಆಕಳಿಸೋದು ಒಂದು ಯಜ್ಞವಾಯಿತು, ಅದೊಂದು ಮುನ್ಸೂಚನೆ ಆಯಿತು ಅನೇಕರಿಗೆ, ಆಯಾಸದ ಸೂಚನೆಯೂ ಹೌದು. ದೇವರಿಗೆ ಎಕ್ಸಿಬಿಟ್ ಮಾಡೋ ಅವಕಾಶ ಕೊಟ್ಟಿದ್ದಾನೆ. ಆ ದೃಷ್ಟಿಯಿಂದ ತಿಳ್ಕೊಂಡಾಗ ಆಕಳಿಸುತ್ತಲೇ ದೇವಕ್ಕಿ ತನಯನ ಸ್ಮರಿಸುತ್ತಿ ಹನರ, ದೇವಕ್ಕಿ ತನೆಯಾದ ಕೃಷ್ಣನನ್ನ ನಿನ್ನ ಪೂಜೆಯಂತೆ ಅವನು ಸ್ಮರಣೆ ಮಾಡ್ತಾನಲ್ಲ, ಅವನು ಸಿಕ್ಕನು ಯಮದೂತರಿಗೆ ಅವಾವಲ್ಲಿ ನೋಡಿದರು. ಯಮದೂತರ ಕೈ ಯಾವಾಗಲೂ ಸಿಗೋದಿಲ್ಲ, ಎಲ್ಲೂ ಸಿಗೋದಿಲ್ಲ, ಯಾಕೆ ತಪ್ಪೇ ಮಾಡಿಲ್ಲ ಆದ್ರಿಂದ ಅಂತ ಅರ್ಥ. ತಪ್ಪೇ ಮಾಡಿಲ್ಲ. ಈ ಭಗವದ್ಗೀತೆಯ ಯಜ್ಞದ ಕಲ್ಪನೆ ಇಷ್ಟು ವಿಶಾಲವಾದದ್ದು. ಇನ್ನೂ ಹೇಳ್ತಾರೆ, ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲಿ ಮೈದೊಡೆವಾಗ ಬೆಲುವಾಗ, ಇವೆಲ್ಲ ಯಜ್ಞ ಅಂತ. ಮಲಗುವಾಗ ಏಳುವಾಗ ಮಲ್ಕೋತಾನ, ಎಲ್ಲ ಕೆಲಸ ಬಿಸಿ ಹಬ್ಬ ಅಂತ ಮಲಗ್ತಾನಲ್ಲ, ಅದು ಯಜ್ಞ ಅಂತ. ಇನ್ನು ಶಾಸ್ತ್ರಕಾರ ಹೇಳ್ತಾರೆ, ಎಂಥ ಯಜ್ಞ ಗೊತ್ತಾ ಅದು? ಮಲಗ್ತಾನಲ್ಲ, ಸುಮ್ಮನೆ ಮಲಗ್ತಾರೆ ಅನ್ಕೋಬಾರ್ದಂತೆ. ದೇವ್ರ ನಮಸ್ಕಾರ ಮಾಡ್ತೇನೆ ಅಂತ ಮಲಗಿಬಿಡ್ಬೇಕಂತೆ. ದೇವ್ರ ನಮಸ್ಕಾರ ಮಾಡ್ತೇನೆ ಅಂತ ಮಲಗ್ತಾನಲ್ಲ, ಬೆಳಿಗ್ಗೆ ಏಳ್ತಾನಲ್ಲ, ದೀರ್ಘದಂಡ ನಮಸ್ಕಾರ ಇದ್ದಾಗ ಲೆಕ್ಕ, ಲಾಂಗ್ ನಮಸ್ಕಾರ ಅಲ್ಲಿವರೆಗೂ ಕೂಡ. ನಮ್ಮ ಜನ ಹಾಗಲ್ಲ, ನಮಸ್ಕಾರ ಮಾಡ್ತಾನೆ ಮಲಗಿಬಿಟ್ರೆ ಬಜಿತಿ ಆಗುತ್ತೆ ಅಷ್ಟೇ, ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಮಲಗೋದನ್ನೇ ನಮಸ್ಕಾರ ಅಂತ ತಿಳ್ಕೊತಾನೆ, ಎಷ್ಟು ಆಶ್ಚರ್ಯ ಇದು. ತನ್ನ ಮಲಗೋ ಟೈಮ್ ವೇಸ್ಟ್ ಆಗಲಿಲ್ಲ, ಆಗ ವೇಸ್ಟ್ ಅಂತ ತಿಳ್ಕೊಂಡ್ರೆ ದೊಡ್ಡ ನಮಸ್ಕಾರ ಹಾಕಿಬಿಟ್ಟೆ ದೇವರಿಗೆ ನಾನು ಅಂತ ತಿಳ್ಕೊಂಡ್ರೆ ಎಷ್ಟು ಪುಣ್ಯ ಬರುತ್ತಾಗ. ಅದನ್ನಿಟ್ಟುಕೊಂಡೆ ಶಾಸ್ತ್ರಕಾರ ಹೇಳಿದ್ದು, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಮಲಗಿ ಪಾಡೋದು ಯಾವಾಗ? ಬೆಳಿಗ್ಗೆ ಹೇಳ್ಬೇಕಾದ್ರೆ ಇನ್ನು ಎಚ್ಚರ ಆಗ್ತಾ ಇದೆ ನಾರಾಯಣ ಅಂತಾನೆ, ಮಲಗಿತಾನೆ ಹೇಳ್ತಾರದು ಅವನೀಗ. ಎದ್ದು ಕುತ್ಕೊಂಡ ಮೇಲೆ ಹೇಳು ಅಂತ ಹೇಳಿಲ್ಲ, ಕಣ್ಣು ತೆಗೆದಲಿಕ್ಕೆ ಸ್ಮರಣೆ ಮಾಡೇ ಬಿಡ್ತಾನೆ, ಇನ್ನು ಮಲಗಿರ್ತಾನಾಗ. ಆಗ ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಪರಮಾತ್ಮ ಕೂತು ಕೇಳುತ್ತಾನೆ, ಯಾಕೆ ಅವನು ಮಲಗೇ ಇರೋದಿಲ್ಲ. ಆದ್ದರಿಂದ ಪರಮಾತ್ಮ ಮಲಗಿ ಕೇಳುವ ಅಂತ ಹೇಳೇ ಇಲ್ಲ, ಪರಮಾತ್ಮ ಮಲಗದೇ ಇಲ್ಲ. ಆದ್ದರಿಂದಾಗಿಯೇ ಪರಮಾತ್ಮ ಕೂಡೋದು ನಿಲ್ಲೋದೇ ಹೊರತು ಮಲಗೋ ಪ್ರಶ್ನೆ ದೇವರಿಗೆ ಇಲ್ಲವೇ ಇಲ್ಲ. ಈ ದೃಷ್ಟಿಯಲ್ಲಿ ಯಜ್ಞದ ವಿಶಾಲವಾದ ಕಡಿಪಲ್ಲಿ ಇದು ಯಾವ ಜಾತಿಯವನು ಮಾಡಕ್ಕೆ ಬರೋದಿಲ್ಲ ಹೇಳಿ ನೋಡಂತೆ, ಯಾವ ವಯಸ್ಸಿನವರು ಮಾಡಕ್ಕೆ ಬರೋದಿಲ್ಲ, ಯಾ ಎಲ್ಲಿ ಮಾಡಕ್ಕೆ ಬರೋದಿಲ್ಲ, ಲೆಕ್ಕ ಹಾಕಿ 24 ತಾಸು ಮಾಡಕ್ಕೆ ಬರುತ್ತೆ ಯಜ್ಞವನ್ನು. ಈ ಯಜ್ಞದ ಪರಿಕಲ್ಪನೆ ಬಂತು ಅಂದರೆ ನಮಗೆ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಜನ ತಿಳ್ಕೊಂಡ್ರೆ ಅದಕ್ಕಿಂತ ತಪ್ಪು ಕಲ್ಪನೆ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಯಜ್ಞೋ ವೈ ವಿಷ್ಣು ವೇದವಾಕ್ಯ ಹೇಳ್ತಾ ಇದೆ. ಯಜ್ಞ ಅಂದರೆ ವಿಷ್ಣು, ಈ ಮಾತನ್ನು ಎಲ್ಲ ಮತಾಚಾರ ಉಲ್ಲೇಖ ಮಾಡ್ತಾರೆ, ವೇದದ ಮಾತದು. ಯಜ್ಞೋ ವೈ ವಿಷ್ಣು, ಯಜ್ಞ ಅಂದರೆ ವಿಷ್ಣು ಅಂತ ಅರ್ಥ. ಯಜ್ಞ ಶ್ರೇಷ್ಠ, ಯಜ್ಞ ಶಬ್ದ ಹೇಳೋದೇ ವಿಷ್ಣುವನ್ನ ಅಂದ ಮೇಲೆ ವಿಷ್ಣು ಎಷ್ಟು ದೊಡ್ಡ ದೇವತೆ. ಒಂದು ಕೃಷ್ಣ ತಾನೇ ಹೇಳ್ತಾನೆ, ಮತ್ತಃ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ, ನನಗಿಂತ ಮಿಗಿಲಾದ ಮತ್ತೊಂದು ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅರ್ಜುನ. ಆ ಮಾತಿಗೂ ಯಜ್ಞ ಅನ್ನೋ ಶಬ್ದಕ್ಕೂ ಅರ್ಥವಾಗುತ್ತೆ. ವಿಷ್ಣುಶಾಸ್ತ್ರಂ ಅದೇ ಮಾತನ್ನು ಹೇಳ್ತಾ ಯಜ್ಞೋ ಅಂತ ಭಗವಂತನನ್ನು ಸಾರಿಬಿಟ್ಟಿದೆ. ಈ ದೃಷ್ಟಿಯಲ್ಲಿ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ, ದೇವರಿಗೋಸ್ಕರವಾಗಿ ಪೂಜೆ ಅಂತ ತಿಳ್ಕೊಂಡು ಏನು ನಮ್ಮ ಪಾದನ ಕರ್ತ. ಯಾತಕ್ಕೆ ಮಲಗೋದನ್ನು ಹೇಳೋದನ್ನು ಯಾತ್ ಯಾಕೆ ಯಜ್ಞ ಅಂತ ಯಾಕೆ ಮಾಡಿದರು ಯಾಕೆ ಗೊತ್ತಾ? ಮಲಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಮಲಗಲೇಬೇಕು ಅವನು. ಮಲಗದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಮಲಗಲೇಬೇಕು. ಆದರೆ ಸುಮ್ಮನೆ ಮಲಗಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ದೇವ್ರ ಪೂಜೆ ಅಂತ ತಿಳ್ಕೊಂಡಾಗ ತಪ್ಪಾಗಲೇ ಇಲ್ಲ, ಕೂಡೋದು ಕೂಡಲೇಬೇಕು ಅವನು. ಕೂಡ್ತಾರೆ, ಸುಮ್ಮನೆ ಕೂದ್ರೆ ತಪ್ಪಾಗುತ್ತೆ. ಆದರೆ ಯಜ್ಞ ಅಂತ ಕೂತ್ಕೊಂಡಾಗ ತಪ್ಪಾಗೋದೇ ಇಲ್ಲ. ಅದನ್ನು ಅನಿವಾರ್ಯವಾಗಿ ಮಾಡೋ ಕೆಲಸಗಳನ್ನು ಕೂಡ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ನಮ್ಮ ಸರ್ಕಾರ ಲೀವ್ ಕೊಡುತ್ತಲ್ಲ ಹಾಗೆ, ಮತ್ತೆ ಮನೆ ಸಮಾರಂಭ ಇದೆ ಲೀವ್ ಕೇಳ್ತಾರೆ ಕೊಟ್ಬಿಡ್ತಾರೆ. ಎಷ್ಟು ಪ್ರಾವಿಷನ್ ಇಷ್ಟಿರುತ್ತೆ ಅಷ್ಟು ಉಪಯೋಗ ತಪ್ಪಲ್ಲ. ಅದು ವರ್ಷ ಪೂರ್ತಿ ಹಾಕಲ ಕೊಡೋದಿಲ್ಲ ಅಷ್ಟೇನೆ. ಮತ್ತೆ ಈ ಕಾರಣ ಕೊಟ್ಟು ಸಿ ಎಲ್ ಗುಳ್ಪುಂಡ ಕದ್ದೆಯಲ್ಲಿ ಬಿಟ್ ಮಾಡಿದ್ದಾರೆ. ಕೆಲವು 12-15 ಮಾಡಿದ್ದಾರೆ, 365 ಮಾಡಿದ್ರೆ ಫಜಿಟಾಗಿಬಿಟ್ಟಿರೋದು ಅಷ್ಟೇ. ಆ ಕೆಲಸವನ್ನೆಲ್ಲ ಏನೂ ಇರ್ತಿರಲಿಲ್ಲ. ಅಂದರೆ ಇದಕ್ಕೆಲ್ಲ ಎಕ್ಸೆಪ್ ಎಷ್ಟಿರುತ್ತೆ, ಮಲಗೋದು ಎಷ್ಟೊತ್ತಿರುತ್ತೆ ದಿವಸಕ್ಕೆ? 24 ತಾಸು ಅಲ್ಲ, ಸ್ವಲ್ಪ ಭಾಗ ಮಾತ್ರ. ಅದನ್ನು ಯಜ್ಞ ಅಂತ ತಿಳ್ಕೊಳ್ಬೇಕು. ಆದ್ರೆ ಯಾವಾಗ ಯಜ್ಞ ಆಗೋದಿಲ್ಲ? ಅದು ಯಾವಾಗಲೂ ಮಲಗೆ ಇರ್ತಾನೆ, ಅದು ಯಜ್ಞ ಆಗೋದಿಲ್ಲ. ಮಲಗೋದು ಯಜ್ಞ ಅಂತ ಹೇಳಿದರೆ ಯಾವಾಗಲೂ ಮಲಗಿದ್ರೆ ಯಜ್ಞ ಅಲ್ಲ. ಏಳೋದು ಯಜ್ಞ ಅಂದರೆ 24 ತಾಸು ಇದ್ರೆ ಯಜ್ಞ ಅಲ್ಲ. ಕೂಡೋದು ಯಜ್ಞ ಅಲ್ಲ. ಯಾವ ಸಮಯದಲ್ಲಿ ಕೂಡಲೇಬೇಕು ಆಗ ಕೂತ್ರೆ ಯಜ್ಞ, ಯಾವಾಗ ಮಲಗಬೇಕು ಆಗ ಮಲಗಿದ್ರೆ ಮಾತ್ರ ಯಜ್ಞ. ಹೀಗೆ ಅದು ತಿಳ್ಕೊಳ್ತಾ ಹೋದರೆ ಪ್ರತಿಯೊಂದು ಅರ್ಥದಲ್ಲೂ ಸಾರ್ಥಕ. ಇನ್ನು ಕೊಡೋದು, ಹಣ ಕೊಟ್ಟರೆ ಯಜ್ಞ ಹೌದು, ಅದರ ಜೊತೆಗೆ ನೀರು ಕೊಡ್ತಾನೆ ಅದು ಯಜ್ಞವೇ, ಅನ್ನ ಕೊಟ್ಟರೆ ಅದು ಯಜ್ಞವೇ, ಯಾರೋ ಟೈಮ್ ಕೇಳ್ತಾನೆ ಹೋಗ್ತಾ ಎಷ್ಟಾಗಿದೆ ಟೈಮ್ ಅಂತ ಕೇಳ್ತಾನೆ, ಟೈಮ್ ಹೇಳ್ತಾನೆ ಅದು ಯಜ್ಞವೇ. ಏಕೆ ಒಬ್ಬ ಉಪಯೋಗ ಮಾಡಿ ಉಪಕಾರ ಮಾಡಿದಾಗಾಯ್ತಲ್ಲ ಪಾಪ, ಆ ಟೈಮ್ ಕೇಳ್ತಾ ಇದ್ದಾನೆ, ಹೇಳಿ ಉಪಯೋಗ ಆಯ್ತಲ್ಲ, ಒಳ್ಳೆ ಭಗವಂತ ಪ್ರೀತನಾಗಲಿ ಅಂದರೆ ಮುಗಿದೋಯ್ತು ಅಲ್ಲಿಗೆ. ಇಷ್ಟು ವಿಶಾಲವಾದ ಪರಿಕಲ್ಪನೆಯನ್ನು ಭಗವದ್ಗೀತೆ ಕೊಟ್ಟಿದೆ. ಮೀಮಾಂಸಕ ಮತ ಎಲ್ಲಿ ತಪ್ಪಿತ್ತೋ ಅಲ್ಲಿ ಎಚ್ಚರಿಸಿದ್ದು ಭಗವದ್ಗೀತೆ. ಆದ್ದರಿಂದ ನಾವು ಯಾವ ಕಾಲಕ್ಕೂ ಕೂಡ ಒಳ್ಳೆ ಮಾತಾಡಿದ್ರೆ ದೊಡ್ಡ ಯಜ್ಞ ಅದು. ಒಂದು ಯಾರೋ ಮನೆ ಮಂದಿ ಯಾರ ಮನೆ ಅಡ್ರೆಸ್ ಕೇಳ್ತಾರೆ ಪಾಪ, ಆ ಅಡ್ರೆಸ್ ಹೇಳ್ತಾನೆ ಸರ್, ಗೊತ್ತಿದ್ರೆ ಹೇಳಿಬಿಡ್ತಾನೆ, ಅದೊಂದು ಯಜ್ಞನೇ. ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ, ಅದೊಂದು ಯಜ್ಞನೇ. ಮತ್ತೆ ಬಿಸ್ಕೆಟ್ ಮಾಡಲಿಲ್ಲಲ್ಲ ಪುಣ್ಯ, ಅದೊಂದು ಯಜ್ಞನೇ. ಸುಸ್ತುಳೆ ಹಾಗೋ ಹೀಗೋ ಹೀಗೋ ಅಂತ ಹೇಳಿಬಿಟ್ಟೆಲ್ಲ ಕಳಿಸಿಬಿಟ್ರೆ ಎಲ್ಲ ಹೋಗಿಬಿಟ್ರೆ ಎಷ್ಟು ತಪ್ಪಾಗುತ್ತೆ. ಆಮೇಲೆ ಗೊತ್ತಿಲ್ಲ ಅಂತಂದು ಹೇಳೋದು ಯಜ್ಞ, ನಮಗೆ ತಿಳಿದಿಲ್ಲ ಅಂತ ಹೇಳೋದು ಯಜ್ಞನೇ, ತಿಳಿದಿದ್ರೆ ತಿಳಿದೇ ಅಂತ ಹೇಳೋದು ಯಜ್ಞನೇ. ಅಂದರೆ ಈಗ ಹೇಳಿ ನೀವು ಇಂಥ ಸಹ ಯಜ್ಞ ಮಾಡಕ್ಕೆ ಬರೋದಿಲ್ಲ ಅಂತ ಯಾರು ಹೇಳಿದರೆ ಭಗವದ್ಗೀತೆ ನಕ್ಕ ಬಿಡುತ್ತೆ, ಸುಳ್ಳು ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡ್ತಾರೆ. ನಿಮ್ಮ ನಿಮ್ಮ ಇತಿಮಿತಿಗಳಲ್ಲಿ ಪ್ರತಿ ದಿವಸದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಒಂದಲ್ಲ ಒಂದು ಯಜ್ಞವನ್ನು ಮಾಡಿ ಕೃಷ್ಣಾರ್ಪಣ ಅಂದಕ್ಕೆ ಬರುತ್ತೆ, ಏನು ಯೋಚನೆ ಮಾಡೋ ಪ್ರಸಂಗ ಇಲ್ಲ ಅಂತ ಹೇಳಿ ಯಾವುದನ್ನು ಮಾಡ್ತಾ ಮಾಡಕ್ಕೆ ಬರೋದಿಲ್ಲ. ಮತ್ತೆ ಆ ಕಾಲಕ್ಕೆ ಮಾಡೋದನ್ನು ಮಾಡಿ ಮಾಡಬೇಕು, ಆ ಕಾಲಕ್ಕೆ ಮಾಡೋದನ್ನು ಮಾಡಿ ಮಾಡಬೇಕು. ಸಂಧ್ಯಾವನ್ನೇ ಮಾಡಿ ಯಜ್ಞ ಅನ್ಬೇಕು, ಆ ಕಾಲ ಸುಮ್ಮನೆ ಕೂತು ಯಜ್ಞ ಅನ್ಬಾರ್ದು. ಮತ್ತೆ ನಮ್ಮ ಜನ ಬೇರೆ ತಿಳ್ಕೊಂಡ್ಬಿಡ್ತಾರೆ, ಸಂಧ್ಯಾವನ್ನ ಕಾಲ ಟಿ ವಿ ನೋಡ್ತಾ ಕೂತ್ ಬಿಡೋದು, ಇದೊಂದು ಯಜ್ಞ ಅಂತ ತಿಳ್ಕೊಂಡ್ಬಿಟ್ರೆ ಯಜ್ಞ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಮಾಡೋ ಕೆಲಸವಾಗಿ ಮಾಡಬೇಕಾದ ಟೈಮ್ ಆದರೆ ತಪ್ಪಲ್ಲ. ವಿಹಾರಕ್ಕೆ ಅಂದರೆ ಟೈಮ್ ಇದ್ದಾಗ ಟಿ ವಿ ನೋಡಿದ್ರೆ ತಪ್ಪಲ್ಲ. ಯಾವುದೋ ಒಂದು ಕಂದಿದೆ, ಒಂದು 10 ನಿಮಿಷ ಬಿಡುವಾಗಿದೆ ಅವನಿಗೆ, ಏನೋ ಯೋಚನೆ ಮಾಡ್ತಾರೆ, ಯಾವುದೋ ಹೇಳಿದ್ರೆ ಏನೋ ಬರುತ್ತೆ ಅಂತ ಹೇಳಿದರು ಪಾಪ, ಭಾಳ ಅಪೂರ್ವದ ಏನೋ ತೋರಿಸ್ತಾರೆ ಅಂತ ಹೇಳಿದರು. ನೋಡಿದ ಅಷ್ಟೇ ಮುಗಿಸಿಬಿಟ್ಟ, ಏನು ತಪ್ಪಲ್ಲ. ಅದು ಒಂದು ಯಾವುದು ಅರ್ಜೆಂಟ್ ಯಾವುದೋ ವಿಷಯ ಕೇಳಲೇಬೇಕಾಗಿತ್ತು, ನೀವು ಸಾಕೆ ನೋಡಿದ, ಏನು ತಪ್ಪಲ್ಲ. ಆದರೆ ಅದನ್ನು ಹ್ಯಾಬಿಟ್ ಮಾಡ್ಕೊಂಡು ಹ್ಯಾಬಿಟ್ ಅದು, ಸುಮ್ಮನೆ ಕೇಳಬೇಕು ಕೇಳಬೇಕಷ್ಟೇ. ಕೇಳಿ ಏನು ಮಹಾಕಾರ್ಯ ಮಾಡ್ತಾನೆ ಅವನಿಗೆ ಗೊತ್ತಿಲ್ಲ ಪಾಪ, ಕೇಳಬೇಕು ಕೇಳಬೇಕಷ್ಟೇ. ಅದರಿಂದ ಎಂದೂ ಸಾಧ್ಯವಾಗೋದಿಲ್ಲ. ಅದನ್ನೇ ಒಂದು ದೊಡ್ಡ ಗುರಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರದು. ಅನಿವಾರ್ಯವಾಗಿ ಕೇಳೋ ಪ್ರಸಂಗ ಬಂದಾಗ ಕೇಳಿ ಅದನ್ನು ಭಗವಂತನಿಗೆ ಪೂಜೆ ಅಂತ ಭಾವಿಸಿದರೆ ಯಾವ ದೃಷ್ಟಿಯಿಂದ ತಪ್ಪಾಗೋದಿಲ್ಲ. ಇಲ್ಲದೆ ಹೋದರೆ ಕರ್ಮ ಬಂಧನ, ಲೋಕೋಯಂ ಕರ್ಮ ಬಂಧನ, ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗ ಸಮಾಚಾರ. ಆದ್ದರಿಂದ ಅರ್ಜುನ, ಯಾವುದ ಕರ್ಮವನ್ನು ಕೂಡ ಯಜ್ಞ ರೂಪವಾಗಿ ಮಾಡ್ತಾ ಎಚ್ಚರಿಕೆ ಇರಲಿ, ಮುಕ್ತ ಸಂಗ, ಅದು ಅಟ್ಯಾಚ್ಮೆಂಟ್ ಇರಬಾರ್ದು, ಇದು ಬಹಳ ಮುಖ್ಯ. ಮುಕ್ತ ಸಂಗ ಸಮಾಚಾರ, ಅಟ್ಯಾಚ್ಮೆಂಟ್ ಇಲ್ದಾಗ ಮಾಡ್ಕೊಂಡು ಹೋಗ್ಬಿಡಿ, ಏನು ತಪ್ಪಲ್ಲ. ನಾವು ಅಟ್ಯಾಚ್ಮೆಂಟ್ ಇಲ್ದಾಗ ಮಾಡೋದೊಂದು ಪ್ರಸಂಗ ನಮ್ಮ ಕರೆಂಟ್ನಲ್ಲಿ ಯಾವಾಗಲೂ ಕಾಣುತ್ತೆ. ನಮಗೆ ಕರೆಂಟ್ ಉಪಯೋಗ ಮಾಡಿಕೊಂಡೇ ಮಾಡ್ಕೋತೇವೆ, ಮುಟ್ಟದಂತೆ ಮಾಡ್ಕೋತೇವೆ, ಇದು ವಿಶೇಷ. ಭಾರಿ ನಮ್ಮನೆ ಕರೆಂಟ್ ಅಂತ ಮುಟ್ಟು ನೋಡಿ ಹೊಡೆಯುತ್ತಾ ಬಿಡುತ್ತೆ. ನಮ್ಮನೆ ಕರೆಂಟ್ ಪಾಪ, ಮೊನ್ನೆ 1,000 ರೂಪಾಯಿ ಕೊಟ್ಟು ಕೊಡಿಸಾಗಿ ಮುಡಿ ಅಷ್ಟು ಜ್ವರ ಹೊಡೆಯುತ್ತೆ, ಏನು ಅದಕ್ಕೆ ಇದಿಲ್ಲ. ಕರೆಂಟಿನ ಉಪಯೋಗ ಅಂದರೆ ಮುಟ್ಟದೇ ಮಾಡಿಕೊಂಡ ಮಾತ್ರ ಉಪಯೋಗ, ಡೈರೆಕ್ಟ್ ಟಚ್ ಮತ್ತು ಟಚ್ ಮಾಡ್ದ ಅಂತ ಒಂದು ಹಾಕಿಬಿಡುತ್ತೆ. ಎಲ್ಲ ಕರ್ಮಗಳು ಕರೆಂಟ್ ಇದ್ದ ಹಾಗೆ ಅಂತ ಹೇಳ್ತಾರೆ, ಪ್ರತಿ ಕರ್ಮಗಳು ಕರೆಂಟ್ ಇದ್ದ ಹಾಗೆ. ಅವು ಯಾವಾಗಲೂ ನಾವು ಇನ್ಸಲೇಷನ್ ಮಾಡಿರ್ತಾರಲ್ಲ ಅದಷ್ಟೇ ಕ್ಷೇಮ. ಇನ್ಸಲೇಷನ್ ಹೇಗೆ ಮಾಡ್ಬೇಕು ನಾವೀಗ? ಅದನ್ನು ಕರೆಂಟು ವೈರ್ ಟಚ್ ಆಗದಂತೆ ಮಾಡೋ ವ್ಯವಸ್ಥೆ ಅಂತ ಕೇಳಿದರೆ ಮೇಲೆ ಪ್ರತಿಯೊಂದು ಕಡೆಯೂ ಅದನ್ನು ಮುಟ್ಟದಂತೆ ಮಾಡಿಬಿಟ್ಟಿರ್ತಾರೆ. ಅವಾಗ ಯೋಚನೆ ಇಲ್ಲ, ಕನ್ಸೀಲ್ ಮಾಡಿ ಹಾಕಿಬಿಟ್ಟಿರ್ತಾರೆ, ಇನ್ನೂ ಮುಟ್ಟದಂತೆಯೇ ಮಾಡಿಬಿಡ್ತಾರೆ, ನಿಶ್ಚಿಂತೆ. ಅದು ಆ ರೀತಿ ಮಾಡಬೇಕಾದ್ರೆ ಏನು ಬೇಕು ನಮಗೆ ಅಂತ ಕೇಳಿದರೆ, ಅನುಸಂಧ ಮಾ ಫಲೇಶು ಕದಾಚಾರ, ಫಲದ ಆಸಕ್ತಿ ಯಾವ ಬಿಟ್ಟುಬಿಡ್ತೇವೆ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಮತ್ತೆ ಹೇಳ್ತಾರೆ ಅಲ್ಲಿಗೆ, ಅಲ್ಲಿಗೆ ಅಟ್ಯಾಚ್ಮೆಂಟ್ ಬಿಟ್ಟದಂತೆ ಲೆಕ್ಕ, ಅಭಿಮಾನ ತ್ಯಾಗ ಮಾಡಿದಂತೆ ಲೆಕ್ಕ, ಆಗ ನಿಶ್ಚಿಂತೆ ಮಾಡಕ್ಕೆ ಬರುತ್ತೆ. ಇದು ವಿಶೇಷವಾಗಿ ಮುಕ್ತ ಸಂಗ ಸಮಾಚಾರ, ಆಚಾರ ಅಲ್ಲ ಸಮಾಚಾರ. ಚೆನ್ನಾಗಿ ಆಚರಣೆ ಮಾಡೋ ಅರ್ಜುನ, ಕರ್ಮ ಬಂಧಕವಾಗೋದೇ ಇಲ್ಲ. ಇನ್ನೊಂದು ವಿಶೇಷವನ್ನು ಮತ್ತೊಂದು ಹೇಳುತ್ತಾರೆ, ಒಂದೇ ಒಂದು ಕರ್ಮ ಒಳ್ಳೆಯದು ಆಗುತ್ತೆ ಕೆಟ್ಟದೂ ಆಗುತ್ತೆ. ಒಂದೇ ಒಂದು ಕರ್ಮ ನನಗೋಸ್ಕರ ಮಾಡ್ಕೋತಾ ಇದ್ದೇನೆ, ಆ ಕರ್ಮ ಬಂಧಕ. ನನಗೋಸ್ಕರ ಮಾಡ್ಕೋತೇನೆ ಕರ್ಮ ಬಂಧಕ, ಆದರೆ ದೇವರಿಗೋಸ್ಕರ ಮಾಡ್ತಾರೆ ಕರ್ಮ ಬಂಧಕ ಅಲ್ಲ. ಅದೇ ಕರ್ಮನೇ, ಎಷ್ಟು ವ್ಯತ್ಯಾಸ ಆಗೋಯ್ತು. ಈಗ ಕ್ಯಾಶಿಯರ ಕೂತಿದ್ದಾನೆ, ಯಾರೋ ದುಡ್ಡು ತಂದು ಕೊಟ್ಟರು ಪಾಪ, ಜೇಬಿಗೆ ಹಾಕೊಂಡ್ಬಿಟ್ಟ, ಬಂಧಕ ಅದು. ಆದರೆ ಅಲ್ಲಿ ಕಡೆ ಅಕೌಂಟ್ಗೆ ಹಾಕಿಬಿಟ್ಟ, ಮೋಚಕ ಅದು. ಅದು ಸಂಬಳ ಕೊಡ್ತಾರೆ, ಇದಕ್ಕಾದ್ರೆ ಜೈಲಿಗೆ ಹಾಕ್ತಾರೆ. ಎಷ್ಟು ವ್ಯತ್ಯಾಸ ಇದೆ ಈಗ, ಹಣ ಕೈಯಲ್ಲಿದೆ, ಆ ಹಣನೇ ಹಿಡ್ಕೊಂಡ ಹಣ ಅವನು ಜೈಲಿಗೂ ಹಾಕ್ಬೋದು, ಮನೆ ಸಂಬಳಕ್ಕೂ ವಿಶೇಷ ಸಂಬಳನೂ ಕೊಡಿಸ್ಬೋದು. ಯಾವಾಗ ಅದು? ಇದನ್ನು ಆ ಬ್ಯಾಂಕಿಂಗ್ ಅಂತ ಕೊಟ್ಟಿದ್ದ, ನನಗೋಸ್ಕರ ಕೊಟ್ಟಿಲ್ಲ, ಅಲ್ಲಿ ಕರೆ ಅಕೌಂಟ್ ತೋರಿಸಿಬಿಟ್ಟ, ಬಂಧಕ ಅಲ್ಲೇ ಇಲ್ಲ, ತಾನು ಜೇಬಿಗೆ ಹಾಕ್ಕೊಂಡ, ಬಂಧಕ ಹಾಗೇ ಬಿಡ್ತು. ಅಂದರೆ ಇದು ಸತ್ಕರ್ಮಗಳಲ್ಲೂ ವಿಭಾಗ ಇದೆ. ಒಂದು ಕೆಟ್ಟ ಕರ್ಮಗಳನ್ನು ಮಾಡಲೇಬಾರದು, ಬಿಟ್ಟುಬಿಡಿ. ಒಳ್ಳೆ ಕರ್ಮ ಮಾಡಬೇಕಾದರೂ ಕೂಡ ಆ ಕರ್ಮವನ್ನು ಆಚರಣೆ ಮಾಡೋ ರೀತಿಯೊಳಗೆ ಯಾವ ಕಡೆಗೆ ತಿರುಗುತ್ತೆ ಅನ್ನೋದ್ರ ಮೇಲೆ ಅದು ಬಂಧಕನೋ ಮೋಚಕನೋ ಅಂತ ಹೇಳುತ್ತಾರೆ. ಒಳ್ಳೆ ಸುಲಭ ದೃಷ್ಟಾಂತ ನೋಡಬಹುದು. ಮನೇಲಿ ಲಾಕ್ ಹಾಕ್ತಾರೆ, ಕೀ ಇದೆ, ಲಾಕ್ ಹಾಕ್ತಾ ಇರ್ತಾರೆ. ಅವ ಕೀ ನೋಡಿ, ಅದೇ ಕೀನೆ. ಪುಣ್ಯಕ್ರಮಕ್ಕೆ ಹಾಕ್ಲಕ್ಕೊಂದು ಕೀ, ತೆಗಲಕ್ಕೊಂದು ಕೀ ಅಂತ ಎರಡು ಕೀ ಮಾಡಿಲ್ಲ, ಒಂದು ಕೀನೇ ಕಳ್ಕೊಂಡ್ಬಿಡ್ತಾರೆ. ಎರಡನೇ ಕೀ ಮಾಡಿ ಇನ್ನೂ ಭಜಿತಿ ಆಗಿರೋದು ಪಾಪ. ಒಂದು ಹಾಕ್ಲಕ್ಕೊಂದು ಕೀ, ತೆಗಲಕ್ಕೊಂದು ಕೀ ಅಲ್ಲ, ಅದೇ ಕೀನೆ. ತೆಗಲಕ್ಕೂ ಬರುತ್ತೆ, ಹಾಕ್ಲಕ್ಕೂ ಬರುತ್ತೆ. ಒಂದೇ ಒಂದು ಕರ್ಮ ಬಂಧಕವೂ ಆಗತ್ತೆ, ಮೋಚಕವೂ ಆಗತ್ತೆ. ಯಾವಾಗ ಬಂಧಕ ಆಗತ್ತೆ, ಯಾವ ಮೋಚಕ ಆಗತ್ತೆ ಯೋಚನೆ ಮಾಡಿ. ಯಾವಾಗ ಬಂಧಕವಾಗತ್ತೆ, ಯಾವಾಗ ಮೋಚಕವಾಗತ್ತೆ? ಯಾವಾಗ ನಾವು ಬರಗಡೆ ತಿರುಗಿಸ್ತೇವಲ್ಲ, ಜನರಲಿ ಅದು ಲಾಕ್ ಓಪನ್ ಆಗುತ್ತೆ. ಕ್ಲಾಕ್ ವೈಸ್ ತಿರುಗಿಸಿದಾಗ ಲಾಕ್ ಓಪನ್ ಆಗುತ್ತೆ. ಅದೇ ರೀತಿ ಈ ಕಡೆ ತಿರುಗಿಸಿಬಿಟ್ಟಾಗ ಲಾಕ್ ಆಗಿಬಿಡುತ್ತೆ. ಎಡಗಡೆ ತಿರುಗಿಸಿದಾಗ ಬಂಧಕ, ಬರಗಡೆ ತಿರುಗಿಸಿದಾಗ ಮೋಚಕ. ಸುಲಭ, ನಮಗೆ ಅರ್ಥ ಆಯ್ತು. ಈಗ ಬಲಗಡೆ ತಿರುಗಿಸಿದರೆ ಮೋಚಕ, ಎಡಗಡೆ ತಿರುಗಿಸಿದರೆ ಬಂಧಕ. ಬಹಳ ಸುಲಭ. ಬಲ ಅಂದ್ರೇನು? ಭಗವಂತ. ಎಡ ಅಂದ್ರೇನು? ವಾಮಾಚಾರ. ದೇವರ ಕಡೆಗೆ ಕರ್ಮ ತಿರುಗಿದರೆ ಅದು ಮೋಚಕ. ಎಡಗಡೆಗೆ ಅಂದರೆ ಕೆಟ್ಟದಾರಿ ತಿರುಗಿಬಿಟ್ರೆ ಅದು ಬಂಧಕ. ಸದಾಚಾರ ಮೋಚಕ, ವಾಮಾಚಾರ ಬಂಧಕ. ಸುಲಭ ಅದು. ಒಂದು ಬಲಗಡೆ ತಿರುಗೋದು, ಎಡಗಡೆ ತಿರುಗೋದು ನಮಗೆ ಅರ್ಥ ಆಗಿಬಿಟ್ರೆ ಒಂದೇ ಕರ್ಮ. ಬಲಕ್ಕೆ ಯಾವಾಗಲೂ ಕೂಡ ದೇವತೆಗಳ ಸಂಕೇತ ಅಂತ ಕರೆಯೋದು. ತುಂಬ ಜನ ಗೊತ್ತಿಲ್ಲದು. ಬಲ ಅಂಬೋದು ದೇವತೆಗಳ ಸಂಕೇತ, ಎಡ ಅಂಬೋದು ರಾಕ್ಷಸರ ಸಂಕೇತ. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕಂತ. ಯಾವಾಗಲೂ ಕೂಡ ತುಂಬ ಜನಕ್ಕೆ ಆಶ್ಚರ್ಯವಾಗುತ್ತೆ. ಶಾಸ್ತ್ರ ಎಷ್ಟು ಕೇರ್ಫುಲ್ಲಾಗಿ ಪ್ರತಿಯೊಂದನ್ನು ಹೇಳುತ್ತೆ ಅಂದರೆ, ಬಾಯಲ್ಲಿ ನೀರು ಹಾಕ್ಕೊಳ್ತಾನೆ, ಬಾಯಿಮುಖ ಸುಗುಡ್ತಾನೆ. ಶಾಸ್ತ್ರ ಹೇಳುತ್ತೆ ಎದುರುಗಡೆ ಉಗುಳಬೇಡಿ ಅಂತ ಹೇಳುತ್ತಾನೆ. ಎದುರುಗಡೆ ಉಗುಳಬೇಡಿ, ಬಲಗಡೆ ಉಗುಳಬೇಡಿ, ಎಡಗಡೆಗೆ ಉಗುಳಿ ಅಂತ ಹೇಳುತ್ತಾನೆ. ಎಡಗಡೆಗೆ ರಾಕ್ಷಸರಿರ್ತಾರೆ ಅಂತ, ಅವ್ರ ಮೇಲೆ ಉಗುಳಿದಾಗ ಲೆಕ್ಕ. ಅದು ಒಂದು ನಮ್ಮ ಕಣ್ಣಿಗೆ ಕಾಣದಾಗ ಎಷ್ಟು ವ್ಯವಸ್ಥೆ ಇದೆ. ಎಡಗಡೆ ಬಲಗಡೆ ಉಗುಳಿಬಿಟ್ರೆ ದೇವತೆಗಳ ಪಿತೃಗಳ ಮೇಲೆ ಉಗುಳಿದ ಮಹಾಪಾಪ ಬರುತ್ತೆ ಅಂತ ಹೇಳುತ್ತಾರೆ. ಇದನ್ನೆಲ್ಲ ಯಾವ ಸೆನ್ಸ್ ಯೋಚನೆ ಮಾಡೋಕೆ ಹೋಗೋದಿಲ್ಲ, ಅದೇನು ಮಹಾ ಅಂತ ಹೇಳಿಬಿಡ್ತಾರೆ. ಆದರೆ ಇವತ್ತು ಶಾಸ್ತ್ರದ ನಿಯಮ ಹೇಗಿದೆ ಯೋಚನೆ ಮಾಡಿ. ಕೆಲವು ಸೈಂಟಿಫಿಕ್ ಆಧಾರ ಯಾವುದೂ ಇಲ್ಲ. ಕೀಪ್ ಲೆಫ್ಟ್ ಅಂತ ಸೈಂಟಿಫಿಕ್ ಆಧಾರ ಏನಿದೆ ಅದಕ್ಕೆ? ನಮ್ಮ ಕನ್ವೆನ್ಷನ್ ಅಷ್ಟೇ. ಕೆಲವರು ಕೀಪ್ ರೈಟ್ ಅಂತ ಹಾಕುವುದು, ಏನೋ ತಪ್ಪಿಲ್ಲ. ಕೀಪ್ ಲೆಫ್ಟ್ ಅಂತ ಎಲ್ಲ ಕಡೆ ಯೂನಿಫಾರ್ಮ್ ಇಡೋದು ಕೀಪ್ ಲೆಫ್ಟ್ ಅಷ್ಟೇ, ಅದು ಬೇರೆ ಏನು ಅನುಕೂಲತೆಗಳಿಲ್ಲ. ಒಂದು ಟ್ರಾಫಿಕ್ ನಿಯಮ ಸುಗಮವಾಗಲಿ ಅಂತ ನಾವೇ ಮಾಡಿಕೊಂಡು ಒಂದು ವ್ಯವಸ್ಥೆ ಅಷ್ಟೇ. ಅದು ಒಬ್ಬೆ ಮಾಡದೆ ಹೋದರೆ ನೀವೇ ಮಾಡಿಕೊಂಡಿದ್ದೀರಿ, ಒಬ್ಬೆ ಮಾಡಿಲ್ಲ ಅಂತ ಕೇಳಿದರೆ? ಯಾರೇ ಮಾಡಿದ್ರು ಕೂಡ ಅನುಕೂಲತೆ ಇದ್ದಾಗ ಅದನ್ನು ಫಾಲೋ ಮಾಡಲೇಬೇಕು. ನಮ್ಮ ಶಾಸ್ತ್ರ ಹಾಗಲ್ಲ. ಏನೇ ಮಾಡಿದ್ರು ಅದಕ್ಕೆ ಒಳಗಿನ ಅರ್ಥ ಬೇರೆ ಇಟ್ಕೊಂಡಿರ್ತಾರೆ. ಮತ್ತೆ ಒಳಗೆ ಹೊರಗೆ ಇರೋದು ಭಾರಿ ಅರ್ಥ. ತಮಾಷೆ, ಕೀಪ್ ಲೆಫ್ಟ್ ಇದೆಯಲ್ಲ, ಸರ್ಕಲ್ ಇದೆ, ಕೀಪ್ ಲೆಫ್ಟ್ ಅಂತ ಹಾಕಿರ್ತಾರೆ. ಅವನ ಪ್ರಕಾರ ಕೀಪ್ ಲೆಫ್ಟ್ ಆಗ್ತಕ್ಕೆ ಒಂದು ನಿಯಮ ಅಂತ ಮಾಡಿಬಿಡ್ತಾರೆ ಅಷ್ಟೇ. ನಮ್ಮ ಶಾಸ್ತ್ರದ ಪ್ರಕಾರ ಹಾಗಲ್ಲ. ಎಡಕ್ಕೆ ಹೋಗಿ ಬಲಕ್ಕೆ ತಿರುಗ್ತಾನಲ್ಲ, ಪ್ರದಕ್ಷಿಣೆ ಆಗುತ್ತೆ, ಇದು ಆಶ್ಚರ್ಯ ಅಂತ ಕೇಳಿದರೆ. ಸರ್ಕಲ್ ರೌಂಡ್ ಆಗ್ತಾನೆ, ಪ್ರದಕ್ಷಿಣೆ ಆಗೋಗ್ಬಿಡುತ್ತೆ. ಮತ್ತೆ ಎಷ್ಟು ಆಶ್ಚರ್ಯ! ನಮ್ಮ ನಿತ್ಯ ಜೀವನದಲ್ಲಿ ಹೋಗ್ತಿರ್ಬೇಕಾದ್ರೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಬಂತೋ ಇಲ್ಲೋ, ಅಲ್ಲ ದೇವರಲ್ಲಿ ಇರ್ತಾರೆ, ದೇವರಿಲ್ಲದ ಜಾಗ ಎಲ್ಲಿದೆ? ಈ ಮಧ್ಯೆ ದೇವರಲ್ಲಿ ಪ್ರದಕ್ಷಿಣೆ ಹಾಕಬೇಕು, ದೇವರು ಇರಬೇಕಲ್ಲ. ನಮಗೇನು ಒಂದು ಗುಡಿಗೆ ಹೋಗಬೇಕು, ವೃಂದಾವನನೇ ಕಾಣಬೇಕು, ವಿಗ್ರಹನೇ ಕಾಣಬೇಕು, ಈ ಸುತ್ತಿದರೆ ಪ್ರದಕ್ಷಿಣೆ ಅಂತ ತಿಳ್ಕೊತೇವೆ. ಹಾಗಲ್ಲ, ನಾವು ಎಲ್ಲ ಕಡೆ ದೇವರಿದ್ದಾನೆ ಅಂತ ಆದ ಮೇಲೆ ಕಂಬ ಸುತ್ತಿರು ಪ್ರದಕ್ಷಿಣೆನೆ. ಎಲ್ಲ ಕಡೆ ದೇವರಿದ್ದಾನೆ ಅಂತ ಗೊತ್ತಾದವರಿಗೆ ಕಂಬ ಸುತ್ತಿರು ಪ್ರದಕ್ಷಿಣೆನೆ. ಅದು ಗೊತ್ತಿಲ್ಲದೆ ಇದ್ದವರಿಗೆ ವಿಗ್ರಹ ಸುತ್ತಿರು ಕಂಬ ಸುತ್ತಾಗ ಲೆಕ್ಕ, ಏನು ಪ್ರಯೋಜನ ಇಲ್ಲ. ಸುತ್ತೋದು ವಿಗ್ರಹ, ಬರೋದು ಗಾಣದೆತ್ತು ಸುತ್ತಿದಂತೆ ಅಂತ ಜಾಸ್ತ್ರ ಹೇಳಿಬಿಡ್ತಾರೆ. ಗಾಣದೆತ್ತಿನಂತೆ ಸುತ್ತಿ ಏನು ಪ್ರಯೋಜನ ಇಲ್ಲ. ಅನುಸಂಧಾನ ಇದ್ದರೆ ಒಂದು ಕಂಬ ಸುತ್ತಿರು ಪ್ರಯೋಜನ ಬರುತ್ತೆ. ಪ್ರಹ್ಲಾದ ದೇವರನ್ನ ವಿಗ್ರಹದಲ್ಲಿ ತೋರಿಸಲಿಲ್ಲ, ಪ್ರಹ್ಲಾದ ದೇವರನ್ನ ತೀರ್ಥಕ್ಷೇತ್ರದಲ್ಲಿ ತೋರಿಸಲಿಲ್ಲ, ಆ ಸಭೆಯ ಕಂಬದಲ್ಲಿ ತೋರಿಸ್ತಾರೆ. ಅನುಸಂಧಾನ ಇದ್ದವರಿಗೆ ದೇವರನ್ನ ಇದೆ ಎಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದರೆ ತಪ್ಪು ಪ್ರಶ್ನೆ. ಅದು ಎಲ್ಲ ಕಡೆ ದೇವರಿದ್ದಾನಲ್ಲ, ಸರ್ವತ್ರ ಪರಮಾತ್ಮ ಇದ್ದಾನೆ. ಆ ಸರ್ಕಲ್ನಲ್ಲಿ ವೆಹಿಕಲ್ ತಿರುಸೋರೆಲ್ಲ ಅನುಸಂಧಾನ ಮಾಡಿಕೊಂಡ ಸುಮ್ಮನೆ ತಿರುಸೋ ತಪ್ಪು, ದೇವರು ಪ್ರದಕ್ಷಿಣೆ ಮಾಡಿದೆ ಅಂತ ಒಂದ್ಬಿಟ್ರೆ ಆಗೋಯ್ತಾನೆ. ಪ್ರದಕ್ಷಿಣೆ ಆಯ್ತು ಬಿಡಿ ಅನ್ಕೊಂಡು ಮುಗಿದು ಅನ್ನೋ ಇಂಗ್ಲೀ ಫಾಲೋ ಮಾಡ್ತಾರೆ. ಇದು ಭಾರಿ ಆಶ್ಚರ್ಯ. ಈ ಮಾಡಿರೋ ನಿಯಮ ಅನ್ನೋ ಇಂಗ್ಲೀ ಶಾಸ್ತ್ರದ ನಿಯಮ ಆಗಿಬಿಟ್ಟಿದೆ. ಆದ್ದರಿಂದ ಎಡಬಲಗಳ ಕಲ್ಪನೆ ಅರ್ಥ ಮಾಡಿಕೊಂಡವರಿಗೆ ಒಂದೇ ಒಂದು ಬಿಗಿದ ಕೈ ಯಾವ ಕಡೆ ತಿರುಸ್ತೀರಿ ಅನ್ನೋದ್ರ ಮೇಲೆ ಅದು ಲಾಕ್ ಆಗುತ್ತೋ ಲಾಕ್ ಓಪನ್ ಮಾಡುತ್ತೋ ಅಂತ ಹೇಗಿದೆಯೋ, ಸಂಸಾರದಿಂದ ಹೊರಗೆ ಹೋಗಲಿಕ್ಕೆ ಕಾರಣ ಬಲಗಡೆಗೆ ಭಗವಂತನ ಕಡೆಗೆ ಹೋಗ್ತಕ್ಕಂಥ ಕರ್ಮ ಮಾಡಿದಾಗ ಅದು ಮೋಚಕ. ಅದರ ಬದಲು ನಾವು ಸ್ವಾರ್ಥಾದಿಗಳಿಗೆ ಉಪಯೋಗಿಸಿಕೊಂಡಾಗ ಅದು ಬಂಧಕ. ಆದ್ದರಿಂದ ಪ್ರತಿಯೊಂದು ಕೆಲಸವನ್ನು ಹಾಗೆ ಮಾಡಿದರೆ ಮುಗಿದು. ಎಷ್ಟು ಸುಲಭ! ದೇವರು ಬೆಳಿಗ್ಗೆ ಎಡ್ತಿರ್ಲಿಕ್ಕೆ ಕರ್ಮ ಯಾತಕ್ಕಾಗುತ್ತೆ ಕರ್ಮ? ಅದು ಸಿಗ್ನೇಚರ್ ಹಾಕೋದು ಯಾತಕ್ಕೆ ಆಫೀಸ್ ಕೆಲಸ ಆಗುತ್ತೆ? ಅಟೆಂಡೆನ್ಸ್ ಪ್ರೂವ್ ಮಾಡುತ್ತೆ. ಆದ್ದರಿಂದ ಬೆಳಿಗ್ಗೆ ನಾರಾಯಣ ನಾರಾಯಣ ಅಂತ ಹೇಳ್ತಾನಲ್ಲ, ಹೇಳೋದು ಮುಂದೆ ಏನು ತೋರಿಸುತ್ತೆ? ಸ್ನಾನಕ್ಕೆ ಕಣಿ ಆಗ್ತಾನೆ, ಪೂಜೆ ಕಣಿ ಆಗ್ತಾನೆ, ಒಳ್ಳೆ ತನ್ನ ಕರ್ತವ್ಯ ಕಣಿ ಆಗ್ತಾನೆ. ಅದೊಂದು ಪಾರ್ಟ್ ಆಫ್ ಹಿಸ್ ಡ್ಯೂಟಿ ಆಗೋಯ್ತು. ಆದರೆ ಅದೇ ಕೆಲಸ ಬೇರೆದಕ್ಕೆ ಮಾಡಿಬಿಟ್ಟಾಗ ಎದ್ದಿದ್ದೆಲ್ಲ ಪಾಪಕ್ಕೆ ಸಾಧನ, ಎದ್ದಿದ್ದೆಲ್ಲ ಪಾಪಕ್ಕೆ ಸಾಧನವಾಗುತ್ತೆ. ಈ ದೃಷ್ಟಿಯೊಳಗೆ ಹೇಳ್ತಕ್ಕಂಥ ಕೆಲಸದಿಂದ ಹೇಳಿದ್ರೆ ಎಲ್ಲವೂ ಯಜ್ಞವಾಗಲಿಕ್ಕೆ ಸಾಧ್ಯತೆ ಇದೆ. ಯಜ್ಞ ಅರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಇಷ್ಟು ಹೇಳಿ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಘ ಸಮಾಚಾರ ಇದಿಷ್ಟು ಒಂದು ಭಾಗ. ಇನ್ನು ಮುಂದಿನ ಭಾಗವನ್ನು ಭಗವಂತ ಯಜ್ಞದ ಕಲ್ಪನೆ ವಿಸ್ತಾರ ಮಾಡ್ತಾ ಹೋಗ್ತಾರೆ. ಸಹ ಯಜ್ಞಾ ಪ್ರಜಾ ಸೃಷ್ಟ್ವ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷ ವೋಸ್ತು ಇಷ್ಟಕಾಮಧಕ. ಇದು ಯಜ್ಞದ ಯಾಗಗಳ ಪರಿಕಲ್ಪನೆಯನ್ನು ತಿಳಿಸ್ತಕ್ಕಂಥ ಶ್ಲೋಕ. ಬ್ರಹ್ಮದೇವರು ಸೃಷ್ಟಿಯ ಪ್ರಾರಂಭದೊಳಗೆ ಜನರನ್ನು ಸೃಷ್ಟಿ ಮಾಡಿದರಂತೆ. ಸುಮ್ಮನೆ ಸೃಷ್ಟಿ ಮಾಡಲಿಲ್ಲ, ಸಹ ಯಜ್ಞಾ ಸೃಷ್ಟ್ವ ಯಜ್ಞಗಳ ಸಮೇತ ಅವರು ಸೃಷ್ಟಿ ಮಾಡಿದರಂತೆ. ಅಂದರೆ ಪ್ರಜೆಗಳನ್ನು ಸೃಷ್ಟಿ ಮಾಡಿದರು, ಯಜ್ಞಗಳನ್ನು ಸೃಷ್ಟಿ ಮಾಡಿದರು. ಪುರ ಉವಾಚ ಪ್ರಜಾಪತಿ ಆ ಜನಗಳಿಗೆ ಹೇಳಿದರು, ನೋಡಿ ನಿಮ್ಮನ್ನು ಸೃಷ್ಟಿ ಮಾಡಿ ಆಗಿದೆ, ಈ ಯಜ್ಞಗಳನ್ನು ಸೃಷ್ಟಿ ಮಾಡಿ ಆಗಿದೆ, ಮುಂದೆ ನಿಮ್ಮ ಕೆಲಸ ಏನು ಗೊತ್ತಾ, ಮಧ್ಯ ಮಧ್ಯ ನಾತ್ರ ಮತ್ತೆ ಬರಲಿಕ್ಕೆ ಹೋಗಬೇಡಿ. ಅನೇನ ಪ್ರಸವಿಷ್ಯಧ್ವಂ ಏಷ ವೋಸ್ತು ಇಷ್ಟ ಕಾಮಧುಕ್. ಯಜ್ಞವನ್ನು ಮಾಡ್ತಾ ಮಾಡ್ತಾ ಹೋದರೆ ನಿಮಗೆ ಕೇಳಿದ್ದೆಲ್ಲ ಬರ್ತಾ ಹೋಗುತ್ತೆ, ಏನು ಯೋಚನೆ ಮಾಡಬೇಡಿ, ನಿಮಗೆ ಅದಿದು ಕೊಡುತ್ತೆ ಅಲ್ಲ, ಇಷ್ಟ ಕಾಮಧುಕ್ ನೀವು ಕೇಳಿದ್ದೇನೆ ಕೊಡುತ್ತೆ ಯಜ್ಞ ಅಂತ ಹೇಳಿಬಿಟ್ರಂತೆ. ಇದು ಯಜ್ಞದ ಮೂಲಭೂತವಾದ ಕಲ್ಪನೆಯನ್ನು ಭಗವದ್ಗೀತೆ ಹೇಳಿದ ರೀತಿ, ಯಜ್ಞ ಇವತ್ತು ನಿನ್ನೆ ಬಂದಿದ್ದಲ್ಲ ಎಂದು ನಮಗೆ ಜನ್ಮವನ್ನು ಬ್ರಹ್ಮದೇವರು ಕೊಟ್ಟರು, ಸೃಷ್ಟಿಯನ್ನು ಮಾಡಿದರು, ಅವತ್ತೇ ಹೇಳಿಬಿಟ್ರಂತೆ. ಯಜ್ಞವನ್ನು ಮಾಡಿ ನೀವು ಡೆವಲಪ್ ಆಗ್ತಾ ಹೋಗಿ. ಪರಸ್ಪರಂ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ, ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ಇದು ಬ್ರಹ್ಮದೇವರ ಆದೇಶ. ದೇವಾನ್ ಭಾವಯತ ಅನೇನ, ದೇವಾನ್ ಭಾವಯತ ಅನೇನ ತೇ ದೇವಾ ಭಾವಯಂತು ವಹ, ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ದೇವಾನ್ ಅನೇನ ಭಾವಯತ, ಯಜ್ಞವನ್ನು ಮಾಡಿಕೊಟ್ಟಿದ್ದೇವೆ ನಿಮಗೆ, ನಿಮ್ಮನ್ನು ಸೃಷ್ಟಿ ಮಾಡಿದ್ದೇವೆ, ದೇವತೆಗಳ ಆರಾಧನೆಯನ್ನು ಯಜ್ಞದ ಮೂಲಕ ಮಾಡಿ. ಅವರೇನು ಮಾಡ್ತಾರೆ, ತೇ ದೇವಾಹ ಭಾವಯಂತು ವಹ, ನಿಮಗೆ ಕೇಳಿದ್ದನ್ನು ಕೊಡ್ತಾ ಸಂರಕ್ಷಣೆ ಮಾಡ್ತಾ ಹೋಗ್ತಾರೆ. ದೇವತೆಗಳಿಗೆ ಯಜ್ಞವನ್ನು ಮಾಡಿ ನೀವು ಆರಾಧನೆ ಮಾಡಿ, ಕೇಳಿದ್ದನ್ನು ಅವರು ಕೊಡ್ತಾ ಹೋಗ್ತಾರೆ. ಪರಸ್ಪರಂ ಭಾವಯಂತಹ, ಯಜ್ಞ ಮಾಡ್ತಾ ನೀವಿರಿ, ಕೇಳಿದ್ದು ಕೊಡ್ತಾ ಅವರಿರ್ತಾರೆ. ಶ್ರೇಯ ಪರಮ ವಾಪ್ಸ್ಯಥ, ಎಲ್ಲ ವಿಧವಾದ ಶ್ರೇಯಸ್ಸನ್ನು ಕಾಣಿರಿ ಅಂತ ಹೇಳಿಬಿಟ್ರು. ಅಂದರೆ ಮನುಷ್ಯನ ಜೀವನಕ್ಕೆ ಯಜ್ಞ ಅನ್ನೋದು ಅತ್ಯಂತ ಮೂಲಭೂತವಾಗಿರತಕ್ಕಂತಹ ಒಂದು ಆಸ್ತಿ ಅದು. ಒಂದು ಅದು ಹೇಗೆ ಅಂದರೆ, ಇವತ್ತೊಂದು ಯಾವುದೇ ಸರ್ಕಾರಿ ಕೆಲಸಕ್ಕೊಂದು ಒಂದು ಅಪಾಯಿಂಟ್ಮೆಂಟ್ ಆಗುತ್ತೆ, ಪೋಸ್ಟ್ ಮೊದಲು ಕ್ರಿಯೇಟ್ ಆಗುತ್ತೋ ಇವನು ಮೊದಲು ಅಪಾಯಿಂಟ್ಮೆಂಟ್ ಮಾಡ್ತಾರೋ, ಸುಮ್ಮನೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಆಮೇಲೆ ಕೆಲಸ ಕೊಡ್ತಾ ಹೋಗೋದಿಲ್ಲ, ಒಂದು 20 ಜನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಡೋದು, ಸ್ವಲ್ಪ ಸಿರಿ ಅಂತೇಳಿ ನಿಧಾನವಾಗಿ ಪೋಸ್ಟ್ ಕ್ರಿಯೇಟ್ ಮಾಡಿ ಶಬ್ದ ಕೊಡೋದಿಲ್ಲ. ಅದನ್ನು ಮೊದಲು ಏನು ಮಾಡ್ತಾರೆ, ಪೋಸ್ಟ್ ಪದ್ನ ಕ್ರಿಯೇಟ್ ಮಾಡ್ತಾರೆ ಫಸ್ಟ್, ಆಮೇಲೆ ಅವನು ಅಪಾಯಿಂಟ್ ಮಾಡ್ತಾ ಹೋಗ್ತಾರೆ. ಮುಂದೇನು ಮಾಡಬೇಕು, ಇವನು ಆ ಕೆಲಸ ಮಾಡ್ತಾ ಹೋಗಬೇಕು, ಸಂಬಳ ಬರಲಿಕ್ಕೆ ಶುರುವಾಗ. ಇದು ಭಗವದ್ಗೀತೆ ಹೇಳಿದಂಥ ಅರ್ಥ, ಈ ಅರ್ಥಲ್ಲೇ ಶುರುವಾಗಿದೆ. ಆ ಪೋಸ್ಟ್ ಸಮೇತ ಅಪಾಯಿಂಟ್ಮೆಂಟ್ ಕೊಡಬೇಕಾದ್ರೆ ಪೋಸ್ಟ್ ಹೇಗೆ ಕನ್ಫರ್ಮ್ ಆಗಿರುತ್ತೋ ಅದೇ ತರಹನೇ ಯಜ್ಞವನ್ನು ಪರಮಾತ್ಮ ಮುಂದಿಟ್ಟಿದ್ದಾನೆ, ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಯಜ್ಞವನ್ನು ಮಾಡ್ತಾ ಹೋಗಿ ನಿಮಗೆ ಐಶ್ವರ್ಯ ಬರ್ತಾನೆ ಹೋಗುತ್ತೆ. ಲೋಕದಲ್ಲಿ ಹಾಗೆ ನಾವು ಕಾಣ್ತಾ ಹೋಗ್ತೇವೆ, ತುಂಬ ಬಡವ ಇರ್ತಾನೆ, ಭಾರಿ ಬುದ್ಧಿವಂತ, ಯಾರೋ ನೋಡ್ತಾನೆ ಬಾರಯ್ಯ ಸುಮ್ಮನೆ ಯೋಚನೆ ಮಾಡಬೇಡ, ನಿಮಗೆ ಕೆಲಸ ಕೊಡಿಸ್ತೇನೆ ಮಾಡಿಬಿಡು ಅಂತ ಹೇಳ್ತಾರೆ. ಯಾವುದೋ ಅಪಾಯಿಂಟ್ಮೆಂಟ್ ಕೊಡಿಸ್ಬಿಡಿ, ಮುಗಿದೋಯ್ತು. ಎಷ್ಟು ದಿವಸ ಕೊಡುತ್ತೆ ಕೆಲಸ, ಅವನು ಕೆಲಸ ಮಾಡ್ತಾ ಹೋದಂತೆ ಬದುಕಿರೋವರೆಗೂ ದುಡ್ಡು ಬರುತ್ತೆ ಅವ್ರಿಗೆ. 1,000 ರೂಪಾಯಿ ಕೊಡಿ, ಒಂದು ತಿಂಗಳಿಗೆ ಹೋಗ್ಬಿಡ್ತಾ ಇತ್ತು, 10,000 ರೂಪಾಯಿ ಕೊಡಿ ಹೋಗ್ಬಿಡ್ತಾ ಇತ್ತು, ಕೆಲಸ ಅಂತ ಕೊಟ್ಬಿಟ್ಟ, ಬದುಕಿರೋವರೆಗೂ ಹೆಲ್ಪ್ ಮಾಡ್ತಾ ಹೋಗು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಜ್ಞ ಅಂಬುದು ನಮ್ಮ ಕರ್ತವ್ಯವಾದ್ದರಿಂದ ಅದನ್ನು ಮಾಡ್ತಾ ಹೋದರೆ ಪ್ರತಿ ತಿಂಗಳು ಸಂಬಳ ಹೇಗೆ ಬರ್ತಾನೆ ಇರುತ್ತೋ ನಮಗದನ್ನು ಕೊಡ್ತಾನೆ ಇರುತ್ತೆ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಎಂಡೇ ಇಲ್ಲ, ರಿಟೈರ್ಮೆಂಟ್ ಆದಮೇಲೆ ಮತ್ತೆ ಪೆನ್ಷನ್ ಶುರುವಾಯಿತು, ಸತ್ತ ಫ್ಯಾಮಿಲಿ ಪೆನ್ಷನ್ ಮತ್ತೆ. ಏನು ಎಷ್ಟು ಆಶ್ಚರ್ಯ, ನಮ್ಮ ಸರ್ಕಾರಕ್ಕೆ ಎಷ್ಟು ಕಮಿಟ್ಮೆಂಟ್ ಇದ್ರೆ ಭಗವಂತನ ಎಷ್ಟು ಕಮಿಟ್ಮೆಂಟ್ ಇರಬೇಕು ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಇವತ್ತು ಎಷ್ಟು ಹಣ ಕೊಟ್ಟಿದ್ರು ಕೂಡ ಅವನು ಶಾಶ್ವತ ಬದುಕಲಿಕ್ಕಾಗ್ತಿದ್ದಿಲ್ಲ, ಒಂದು ಕೆಲಸ ಅಂತ ಕೊಡಿಸಿದ್ದಕ್ಕೆ ಥ್ರೋಟ್ ಲೈಫ್ ಬದುಕ್ತಾರೆ. ಅದೇ ಯಜ್ಞ ಅಂತ ನಮ್ಮಲ್ಲಿ ಕರೆದಿತ್ತು. ಬ್ರಹ್ಮದೇವರು ನಮ್ಮ ಬೆಳವಣಿಗೆಗೋಸ್ಕರ ಅಭಿವೃದ್ಧಿಗೋಸ್ಕರ ತೋರಿಸಿಕೊಟ್ಟ ದಾರಿ ಅಂದರೆ ಯಜ್ಞವನ್ನು ಮಾಡುವುದು. ಯಜ್ಞವನ್ನು ಮಾಡಿದ ಅಂದರೆ ಅವನಿಗೆ ಫಲ ಬಂತು ಅಂತ ಅರ್ಥ. ಬರೀ ಅಂತಿಂಥ ಫಲ ಅಂತ ಹೇಳಲಿಲ್ಲ, ಇಷ್ಟ ಕಾಮಧುಕ್ ಇಷ್ಟವನ್ನು ಬಯಸಿಕೊಡ್ತಕ್ಕಂಥ ಕಾಮಧೇನುವಾಗುತ್ತೆ ಅಂತ ಹೇಳುತ್ತಾರೆ. ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥ ಕಾಮಧೇನುವಾಗುತ್ತೆ. ಆ ಪದ ನಾವು ಕೇಳಿದ್ದೇವೆ ನೋಡಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಂದರೆ ಕೇಳಿದ್ದನ್ನು ಕೊಡ್ತಕ್ಕಂಥ ಕಲ್ಪವೃಕ್ಷ ಕಾಮಧೇನು ಅಂತ ಯಾತಕ್ಕೆ ಕರಿತೇವೆ ಅಂದರೆ, ಅವರು ಹಾಗೆ ಬದುಕಿದ್ದಾರಲ್ಲ ಅವರ ಹತ್ರ ಹೋದವರಿಗೆ ಫಲ ಸಿಗುತ್ತೆ. ಅವ್ರು ಹಾಗೆ ಬದುಕಿದ್ದಕ್ಕೆ ಅವರಿಗಷ್ಟೇ ಕೊಡೋದಿಲ್ಲ ಫಲ, ಕೇಳಿದ ಅವ್ರ ಹತ್ರ ಹೋದವರಿಗೂ ಫಲ ಕೊಡುತ್ತಂತ. ಇಷ್ಟು ಮಹತ್ವ ಬಂತದೆ. ದೀಪ ಒಳ್ಳೆ ದೀಪ ಹಾಕ್ಕೊಂಡ್ರೆ ಹಾಕಿದ ಅವನಿಗೆಲ್ಲ ಕೂತವರಿಗೆಲ್ಲ ಬೆಳಕು ಬರುತ್ತಲ್ಲ, ಹಾಗೆ ನಮಗೆ ಮಾತ್ರ ಬೆಳಕು ಕೊಡೋ ದೀಪ ಅಂತ ಹಾಕ್ಕೊಂಡು ಇನ್ನು ಅಷ್ಟು ಸ್ವಾರ್ಥ ಇನ್ನು ಡೆವಲಪ್ ಆಗಿಲ್ಲ ಇನ್ನೂ ಕೂಡ. ನಮಗೆ ಮಾತ್ರ ಬೆಳಕು ಬರಲಿಲ್ಲ, ದೀಪ ಹಾಕಿಬಿಟ್ಟು ಉಳಿದವರಿಗೆಲ್ಲ ಬೆಳಕು ಬರೋ ಹಾಗೆ ರಾಘವೇಂದ್ರ ಸ್ವಾಮಿಗಳಂತಹ ಜ್ಞಾನಿಗಳ ತಪಸ್ಸಿನ ಫಲ ಅವರ ಹತ್ರ ಹೋದವರಿಗೆಲ್ಲ ಮುಟ್ಟುತ್ತೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇತ್ತು. ಇವತ್ತು ಅವ್ರು ಯಾತಕ್ಕೆ ಹಾಗೆ ಮಾಡಿ, ಯಜ್ಞ ಒಂದು ಕಾನ್ಸೆಪ್ಟ್ ಅವ್ರಿಗೆ, ಯಜ್ಞದ ಕಾನ್ಸೆಪ್ಟ್ ಅವರಿಗಿತ್ತು, ಅದಕ್ಕೆ ಹಾಗಾಯಿತು. ಅದಕ್ಕೆ ಒಬ್ಬ ರಾಜ, ಇತ್ತು ಬರಗಾಲ, ಇವತ್ತು ಬರಗಾಲದ ಅರ್ಥ ನಮಗೆ ಆಗ್ತಾ ಇದೆ, ಎಂಥ ಬರಗಾಲ ಅಂತೇಳಿ ಭಯಪಡ್ತಿದ್ದಾರೆ. ಈಗಾಗಲೇ ಇದು ಬರಗಾಲದ ಪೀಕ್ನಲ್ಲಿ ನಾವಿಲ್ಲ, ಇನ್ನು ಸ್ಟಾರ್ಟಿಂಗ್ನಲ್ಲಿ ಇದ್ದಾಗಿದ್ದೇವೆ ಅಷ್ಟೇ. ಆ ಕಾಲಕ್ಕೆ ನಮಗೆ ಗಾಬರಿಯಾಗಿದೆ, ಆದರೆ ಮದ್ರಾಸ್ನಲ್ಲಿ ನೀರನ್ನು ಕೊಳ್ತಾರಂತೆ ಇವತ್ತಿನ ದಿವಸ. ಯಾರೋ ಬಂದು ಹೇಳಿದ ದಿವಸಕ್ಕೆ ಅತಿ ಕಡಿಮೆ ಅಂದ್ರೆ 100 ರೂಪಾಯಿ ಖರ್ಚಾಗುತ್ತದೆ ನೀರಿಗೆ, ಅತಿ ಕಡಿಮೆ ಅಂದರೆ. ಆ ನೀರು ಕೂಡ ಯಾವ ನೀರು ಗೊತ್ತೇನು, ಶುದ್ಧ ಆಗಿದ್ದೆ ಅಂತೇನೆ, ಯಾರೋ ತುಂಬ್ಕೊಂಡ್ಬರ್ತಾನೆ ಅಷ್ಟೇ, ಸೈಕಲ್ ಮೇಲೆ ಕ್ಯಾರಿ ಹೊತ್ಕೊಂಡು ಬರ್ತಾನೆ, ಬೇಕಾದ್ರೆ ತಗೊಂಡು ಸಾಕಾರ ಬಿಡಬೇಕು, ಇಲ್ಲಾಂದ್ರೆ ಅದು ಇಲ್ಲ. ಸ್ನಾನವಾಗ ಯೋಚನೆ ಮಾಡ್ತಾರಂತೆ, ತಲೆ ಸ್ನಾನ ಬರೀ ಮೈ ಸ್ನಾನ ಮಾಡೋ ಯೋಚನೆ ಮಾಡ್ತಾರಂತೆ. ಪಾಪ, ಯಾರಾದ್ರೂ ಮನೆ ಬಂದ್ರೆ ಗಾಬರಿ ಆಗಿಬಿಡುತ್ತೆ, ನೀರೆಲ್ಲ ಒತ್ಸೋದು ಇವರಿಗೆ, ನೀರು ಹ್ಯಾಕ್ ಕೊಡೋದು ಇವರಿಗೆ, ಎಲ್ಲಿಂದ ತರೋದು, ಅಷ್ಟರ ಮಟ್ಟಿಗೆ ಸಮಸ್ಯೆ ಸೃಷ್ಟಿಯಾಗ್ತಿದೆಯಂತೆ. ಇನ್ನು ಇದೇ ಬಂತೆ ಮುಂದೆ ಭಾರಿ ಪರಿಸ್ಥಿತಿ ಬರಬಹುದು. ಎಷ್ಟೋ ಕಡೆ ದನಕರಗಳಿಗೆ ನೀರಿಲ್ಲ, ಮೇವಿಲ್ಲ ಅಂತ ಒಂದು ಭಯಂಕರ ಬರಗಾಲದ ಕಲ್ಪನೆಯನ್ನು ಅರ್ಥ ಮಾಡಿಕೊಂಡವರು. ನಿಜವಾದ ಬರಗಾಲ ರಾಘವೇಂದ್ರ ಸ್ವಾಮಿಗಳ ಕಾಲಕ್ಕೆ ಬಂದಿತ್ತು. 12 ವರ್ಷದ ಬರಗಾಲ ಅದು. ಒಂದು ನಮ್ಮದೊಂದು ಕೆಲವು ತಿಂಗಳುಗಳ ಬರಗಾಲ ಅಷ್ಟೇ ಇದು, 12 ವರ್ಷಗಳ ಬರಗಾಲ. 8 ದಿವಸಗಳ ಕಾಲ ಇಡೀ ರಾಜ್ಯಕ್ಕೆ ಅನ್ನ ಹಾಕಿದ ಶ್ರೇಯಸ್ಸು ಅವರದು. ಅಂದರೆ ಯಾವ ರಾಜನಿಗೆ ಆಗಲಿದ್ದನ್ನು ಒಬ್ಬ ಮಠದ ಗುರುಗಳು ಮಾಡಿದ್ದು ಭಾರಿ ವಿಶೇಷ. ಕೊನೆಗೆ ಅವನು ಕಾಣಿಕೆಯಾಗಿ ಒಂದು ಅರ್ಥಹಾರವನ್ನೇ ಕೊಟ್ಟ. ಅವ್ರು ಮಾಡಿದ ಕೆಲಸ ಏನು, ಯಾರೋ ಹೋಮ ಮಾಡ್ತಾ ಕೂತಿದ್ರು ಆಚಾರ್ಯರು, ಇಲ್ಲಿ ತಗೊಂಡ್ರೆ ಕೃಷ್ಣಾರ್ಪಣ ಅಂತ ಹಾಕಿಬಿಟ್ರು. ರತ್ನಹಾರವನ್ನು ಬೆಂಕಿಯಲ್ಲಿ ಹಾಕಿದರು, ಎಷ್ಟು ತಮಾಷೆ ಇದು. ಒಂದು ಯಾತಕ ರಾಯರು ಹಾಗೆ ಮಾಡಿದರು ಅಂದರೆ ಯಜ್ಞದ ಪರಿಕಲ್ಪನೆ ಇದೆ, ದೇವರಿಗೆ ಅರ್ಪಣೆ ಮಾಡೋದು. ಹುತಭ ಗುಣಿಸಿದ ರತನ ಮಾಲಿಕೆಯ ಕ್ಷಿತಿಪಗೆ ತಂದಿತ್ತ ತೋಡ ಮಹಿಮನೆ ರಾಘವೇಂದ್ರ. ರಾಯರು ತೋರಿಸ್ತಾರೆ ನಮಗೆ, ಇಷ್ಟು ಕೊಡ ಶಕ್ತಿ ನಮಗೆ ಎಲ್ಲಿಂದ ಬಂತು ಗೊತ್ತಾ, ದೇವರಿಗೆ ಅರ್ಪಣೆ ಮಾಡ್ತಾ ಹೋಗ್ತೇವಲ್ಲ ಅದು ಮಲ್ಟಿಪ್ಲೈ ಆಗಿ ವಾಪಸ್ ಬರುತ್ತೆ ಅಂತ ಹೇಳಿದ್ದ. ಇವತ್ತು ಯಾವುದನ್ನು ದೇವರಿಗೆ ಅರ್ಪಣೆ ಮಾಡ್ತೇವೆ ಅದು ನಮಗೆ ವಾಪಸ್ ಅನಂತವಾಗಿ ಬರುತ್ತೆ. ಅದಕ್ಕೆ ಅರ್ಜುನ ಯಜ್ಞಗಳನ್ನು ಮಾಡ್ತಾ ಹೋದರೆ ಅನೇನ ಪ್ರಸವಿಷ್ಯಧ್ವಂ, ದೊಡ್ಡ ಬೆಳೀತಾ 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 ಹೋಗಿಬಿಡಿ. ನಮ್ಮನ್ನು ಹೇಳ್ತೀವಿ ಮುಂದೆ ಬಂದ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಚೆನ್ನಾಗಿ ಓದಿಬಿಟ್ಟ, ಕೆಲಸ ಸಿಕ್ತು, ಎಷ್ಟು ಮುಂದೆ ಬಂದುಬಿಟ್ಟ ನೋಡಿ. ಅವನು ಓದು ಕೆಲಸ ಅವನು ಮುಂದೆ ಕೆಚ್ಚಿಬಿಡುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ತತ್ವಜ್ಞಾನ ಮತ್ತು ಯಜ್ಞದ ಪರಿಕಲ್ಪನೆ. ತತ್ವಜ್ಞಾನ ಎಂಬುದು ಅರ್ಹತೆ, ಯಜ್ಞ ಎಂಬುದು ಕರ್ತವ್ಯ. ಅವೆರಡನ್ನು ಯಾವಾಗ ಮಾಡ್ತಾನೋ ಇಷ್ಟಪಟ್ಟ ರೀತಿಯಲ್ಲಿ ಬದುಕಲಿಕ್ಕೆ ಬರುತ್ತೆ ಅವನಿಗೆ ಅಂತ ಹೇಳ್ತಾರೆ. ಕಲ್ಪವೃಕ್ಷ ಕಾಮಧೇನು ತಾನಾಗ್ತಾನೆ ಅಲ್ಲ, ಇನ್ನೊಬ್ಬರಿಗೆ ತಾನಾಗಿ ಬಿಡ್ತಾನೆ, ಅಷ್ಟರ ಮಟ್ಟಿಗೆ ಅವನ ಶಕ್ತಿ ಬರುತ್ತೆ. ಈ ರಹಸ್ಯವನ್ನು ಕಳ್ಕೊಂಡಿದ್ದಕ್ಕೆ ಇವತ್ತು ನಾವು ಕಂಡವರ ಮುಂದೆ ಕೈ ಚಾಚ್ತಾ ಈ ಎಂಥ ಜೀವನ ಅಂತ ಅರ್ಥ ಮಾಡಿಕೊಳ್ಳದೆ ಬದುಕ್ತಾ ಇತ್ತು. ಅರ್ಜುನ ಹೀಗೆ ಮಾಡಬೇಕು. ಆಗ ಒಂದು ಪ್ರಶ್ನೆ ಬಂತು, ದೇವಾನ್ ಭಾವಯತಾನೇನ ತೇ ದೇವಾಹ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಯಥ. ಅಲ್ಲೊಂದು ಮಾತಿದೆ, ಇಲ್ಲಿ ದೇವ ಅನ್ನತ್ತ ಬಹುವಚನ ಉಪಯೋಗಿಸಿದ್ದಾರೆ. ದೇವತೆಗಳನ್ನು ಆರಾಧನೆ ಮಾಡು ಅಂತ ಹೇಳಿದ್ದಾರೆ, ದೇವತೆಗಳನ್ನು ಆರಾಧನೆ ಮಾಡಬೇಕು, ದೇವತೆಗಳು ಕೇಳಿದ್ದನ್ನು ಕೊಡ್ತಾರೆ. ಇಲ್ಲಿ ಒಂದು ವಿಚಿತ್ರವಾದ ಕಲ್ಪನೆ, ದೇವತೆಗಳನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದ್ರಿಂದ ಒಟ್ಟು ಜಗತ್ತನ್ನು 24 ತತ್ವವನ್ನಾಗಿ ನಮ್ಮ ಶಾಸ್ತ್ರ ವಿಭಾಗ ಮಾಡಿಬಿಡುತ್ತೆ. 24 ತತ್ವಗಳು ಇವತ್ತು ಮಿನಿಸ್ಟ್ರಿಯಲ್ಲಿ ಹೇಳ್ತಾರಲ್ಲ, ಇಷ್ಟು ಡಿಪಾರ್ಟ್ಮೆಂಟ್ಸ್ ಅಂತ ಹೇಳಿಬಿಡ್ತಾರೆ, ಆ ಟೈಪು ತತ್ವ ವಿಭಾಗವನ್ನು ಮಾಡ್ತಾರೆ. ಇವತ್ತು ನಮ್ಮ ಮಿನಿಸ್ಟ್ರಿಯೊಳಗೆ ಹೆಚ್ಚಾಗಿ ಎಷ್ಟು ಜನ ಬೇಕಾದ್ರೂ ಇರ್ತಾರೆ, ಶಾಸ್ತ್ರದಲ್ಲಿ ಹಾಗಲ್ಲ. 24 ಲಿಮಿಟ್ ಮಾಡಿಬಿಟ್ಟಿದ್ದಾರೆ, 24 ತತ್ವಾಭಿಮಾನಿ ದೇವತೆಗಳು, ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬ ದೇವತೆ ಇರ್ತಾರೆ. ಅಂದರೆ ನಮ್ಮ ಮಿನಿಸ್ಟ್ರಿಗಳು ರಾಜ್ಯಕ್ಕೆ ದೇಶಕ್ಕೆ ಸೀಮಿತ, ಇಷ್ಟಕ್ಕೆ ನಮಗೆ 1000 ಜನ ಇರ್ತಾರೆ. ಆದರೆ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂತೆ ಭಗವಂತ ಇಟ್ಟಿರೋ ಪೋರ್ಟ್ಫೋಲಿಯೋಸ್ ಎಷ್ಟು ಗೊತ್ತಾ, 24 ಮಾತ್ರ. ಅದು ಇದನ್ನು ನೋಡಿದರೂ ಸರ್ಕಾರ ಹೇಗೆ ಫ್ರೇಮ್ ಮಾಡುವುದು ನಮಗೆ ಗೊತ್ತಾಗುತ್ತೆ. ಸರ್ಕಾರ ಫ್ರೇಮ್ ಮಾಡಬೇಕಾದ್ರೆ, ಮಿನಿಸ್ಟ್ರಿ ಫ್ರೇಮ್ ಮಾಡಬೇಕಾದ್ರೆ ಭಗವಂತ ನಮಗೆ ಕಪಿಲಗೀತೆಯಲ್ಲಿ ಬರುತ್ತೆ, ಉಪನಿಷತ್ತುಗಳಲ್ಲಿ ಬರುತ್ತೆ. 24 ತತ್ವಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 10 ಆಗಿ ಹೋಯಿತು. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಅಂದರೆ ಕಣ್ಣಿಗೊಬ್ಬ ಮಿನಿಸ್ಟರು, ಕಿವಿಗೊಬ್ಬ ಮಿನಿಸ್ಟರು, ಆ ರೀತಿ ಅರ್ಥ ಅದಕ್ಕೆ. ಇನ್ನು ಕೈಕಾಲಿಗೊಬ್ಬ ಅಂತ ಹೇಳ್ತಾರಲ್ಲ ಆ ಥರ, ಕರ್ಮೇಂದ್ರಿಯಗಳು 5, ಒಟ್ಟು 10 ಆಯ್ತು ಅಲ್ಲಿಗೆ. ಮನಸ್ಸು 11ನೇದಾಯಿತು. ಆಮೇಲೆ ಪಂಚಭೂತಗಳು, ಪೃಥಿವಿ, ಅಪ್, ತೇಜೋ, ವಾಯು, ಆಕಾಶ. ಮಿನಿಸ್ಟರ್ ಆಫ್ ಪವರ್, ಮಿನಿಸ್ಟರ್ ಆಫ್ ಲೈಟ್ ಅಂತ ಕರಿತೇವಲ್ಲ, ಆ ಟೈಪ್ ಅಗ್ನಿ. ಪೃಥಿವಿ ಅಪ್ ಅಪ್ ಅಂತ ಹೇಳಿ ವಾಟರ್ ಡಿಪಾರ್ಟ್ಮೆಂಟ್ ಬಂದುಬಿಟ್ರೆ ಹೇಗೆ ಅಪ್ ಅದು ನೀರು, ಅದು ಒಂದು ಪೃಥಿವಿ ಅಪ್, ತೇಜಸ್ಸು, ವಾಯು, ಆಕಾಶ, 5 ಭೂತಗಳು. 5 ಭೂತಗಳಿಗೆ ತನ್ಮಾತ್ರಗಳು ಅಂತ ಕರೀತಾರೆ. ಅವ್ಯಾವುದು ಅಂದರೆ ಗಂಧ, ರೂಪ, ರಸ, ಸ್ಪರ್ಶ, ಶಬ್ದ. 5 ಪಂಚ ತನ್ಮಾತ್ರಗಳು ಅಂತ ಹೆಸರು. ಅಂದರೆ 5 ಭೂತಗಳು, 5 ತನ್ಮಾತ್ರಗಳು, 10 ಆಯಿತು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 20 ಆಯಿತು. 10, 5, 5, 5, 5, 20 ಆಯಿತು. ಒಂದು ಮನಸ್ಸು, 21 ಆಯಿತು. ಆಮೇಲೆ ಅಹಂಕಾರ ಅಂತ ಮುಂದಿನ ತತ್ವ. ಅಹಂಕಾರ ಅಂದರೆ ಗರ್ವವಾಗಿರುವಂಥ ಅಹಂಕಾರ ಅಲ್ಲ, ಮತ್ತೆ ಅಹಂಕಾರ ಪಡ್ತಾನೆ, ಆ ಅಹಂಕಾರ ಅಲ್ಲ, ಅಹಂಕಾರ ತತ್ವದ ಹೆಸರು ಅದು. ಒಂದು ಮನಸ್ತತ್ವ, ಅಹಂಕಾರದ 22 ಆಯ್ತು ಅಲ್ಲಿ. ಮುಂದೆ ಮಹತ್ತತ್ವ, ಒಂದು ತತ್ವ ಮಹತ್ತತ್ವ, ಅದು 23ನೇದು. ಅವ್ಯಕ್ತ ತತ್ವ 24ನೇದು. 24 ತತ್ವಗಳನ್ನು ತಿಳ್ಕೊಂಡ್ರೆ ಇಡೀ ಸಾಂಖ್ಯಶಾಸ್ತ್ರ ಅಂತ ಅದಕ್ಕೆ ಹೆಸರು, ಸಾಂಖ್ಯಶಾಸ್ತ್ರ. 25ನೇವನೇ ಭಗವಂತ, 25ನೇವನು ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಅಂತ ಹೈಯೆಸ್ಟ್ ಭಗವಂತ. ಇವರೆಲ್ಲ ಆತನ ಅನುಯಾಯಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಲ್ಪನೆ ಅರ್ಥ ಮಾಡಿಕೊಂಡಾಗ ಬಹುಜಿ ಬಹುದೇವವಾದ ಅಂತ ಹೇಳಿದರೆ ಸರ್ವೋತ್ತಮ ದೇವರು ಒಬ್ಬನೇ, ಸರ್ವೋತ್ತಮ ದೇವನು ಒಬ್ಬನೇ, ಏಕಮೇವ ಅದ್ವಿತೀಯಂ ಬ್ರಹ್ಮ, ಅವನು ಭಗವಂತ ಒಬ್ಬನೇ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ, ವೇದವಾಕ್ಯ ಅದು. ಸರ್ವೋತ್ತಮ ದೇವತೆ ಒಬ್ಬನೇ. ಆದರೆ ಭಗವಂತ ದೇವತೆಗಳನ್ನು ನಿಯಮನ ಮಾಡಿದ್ದಾನಲ್ಲ, ಅಂಥ ಪ್ರಧಾನ ದೇವತೆಗಳ ಸಂಖ್ಯೆ ತತ್ವಾಭಿಮಾನಿ ದೇವತೆಗಳು ಅಂತ ಹೆಸರವರು. ಅವರು 24 ಜನಗಳು. ಇವೆಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇದ್ದಾಗಲೆಕ್ಕ, ಇವರೆಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಅವರಿಗೆಲ್ಲ ಅವಾಂತರ ಅಭಿಮಾನ ದೇವತೆ, ಸೆಕೆಂಡರಿ ಅಭಿಮಾನ ದೇವತೆಗಳಿದ್ದಾರೆ. ಮಿನಿಸ್ಟರ್ ಆಫ್ ಸ್ಟೇಟ್ ಅಂತೀವಲ್ಲ, ಅದು ಕಾನ್ಸೆಪ್ಟ್ ಶಾಸ್ತ್ರದ್ದೇನೆ. ಕ್ಯಾಬಿನೆಟ್ ಮಿನಿಸ್ಟರ್, ಸ್ಟೇಟ್ ಮಿನಿಸ್ಟರ್ ಇದ್ದಾಗೆ ಅಲ್ಲೂ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. 24 ಅದರ ಜೊತೆಗೆ ಇನ್ನೂ ಅವಾಂತರವೆಲ್ಲ ಬೇರೆ ಬೇಕಾದಷ್ಟು ಇರುತ್ತೆ. ಪ್ರಧಾನವಾಗಿ ಇಷ್ಟು ಜನ ಇರ್ತಾರೆ. ಇದನ್ನು ಯಾತಕ್ಕೆ ಹೇಳಿದ್ದಾರೆ ಅಂದರೆ, ಇಂತಿಂಥ ಕೆಲಸ ಆಗಬೇಕಾದ್ರೆ ಇಂತಿಂಥ ದೇವತೆನ ಅಪ್ರೋಚ್ ಮಾಡಿ ಅಂತ ಹೇಳಿದ್ದಾರೆ. ಇಂತಿಂಥ ಕೆಲಸಕ್ಕೆ ಇಂತಿಂಥ ದೇವತೆನ ಅಪ್ರೋಚ್ ಮಾಡಬೇಕು. ಅದಕ್ಕೆ ವಿಘ್ನಗಳು, ಗಣೇಶ ಬಂದ, ಈಗ ವಿಘ್ನಗಳನ್ನು ಕಡೆಗೆ ಕಳ್ಕೊಳ್ಬೇಕಾಗಿದೆ. ಯಾವ ದೇವತೆ ಹತ್ರ ಹೋಗ್ಬೇಕು ನಾವಾಗ? ಗಣೇಶನ ಹತ್ರ ಹೋಗಬೇಕು. ಅಂದರೆ ಗಣೇಶ ಒಂದು ಒಂದು ತತ್ವಕ್ಕೆ ಅಭಿಮಾನಿ ದೇವತೆ. ಅದು ಯಾವ ತತ್ವ ಅಂದರೆ, ಪಂಚಭೂತಗಳಲ್ಲಿ ಆಕಾಶ ಅಂತ ಒಂದಿದೆಯಲ್ಲ, ಅದಕ್ಕೆ ಗಣೇಶ ಅಭಿಮಾನಿ ದೇವತೆಯಾಗಿದ್ದಾನೆ. ಗಣೇಶನ ಪೂಜೆ ಮಾಡೋದಿಲ್ಲ ಅಂತ ಯಾರಂತಾರೋ ಅವ್ರು ಈ ಲೋಪವನ್ನು ಕಳ್ಕೊತಾರೆ. ಇವತ್ತು ನನ್ನ ಸರ್ಕಾರಕ್ಕೆ ನೇರ ಮುಟ್ಟಲಿಕ್ಕಾಗೋದಿಲ್ಲ, ತನ್ನ ಡಿಪಾರ್ಟ್ಮೆಂಟ್ ಮೂಲಕ ಕನ್ಸರ್ನ್ ಮಿನಿಸ್ಟರಿಂದ ಹೋಗಿ ಮುಂದೆ ಹೋಗ್ತಾರೆ. ಇವತ್ತು ಗಣೇಶ ಆ ಜಾಗದಲ್ಲಿ ಕೂತಿರೋದ್ರಿಂದ ಆತನ್ನ ಬೈಪಾಸ್ ಮಾಡಲಿಕ್ಕೆ ಅಂತ ಹೋದರೆ ವಿಘ್ನಗಳನ್ನು ಕಳ್ಕೊಳ್ಳೋದಕ್ಕಾಗೋದಿಲ್ಲ. ವಿಘ್ನಗಳು ಬರ್ತಾನೆ ಇರುತ್ತೆ, ನಮ್ಮ ಸಾಧನೆ ಕುಂಠಿತ ಆಗೇ ಆಗುತ್ತೆ. ಆದ್ದರಿಂದ ಅಲ್ಲಿ ಹೋಗಲೇಬೇಕು ನಾವು. ಇದು ಗಣೇಶ ತತ್ವದ ಆರಾಧನೆಯ ಫಲ. ಇವತ್ತು ಜನಮೆಲ್ಲ ಗೊತ್ತೇ ಇಲ್ಲ, ಗಣೇಶ ಅಂದರೆ ಹುಂಡಿ ಡಬ್ಬ ಆಡಿಸ್ಬಿಟ್ರೆ ಗಣೇಶನ ಗತಿ ಮುಗಿದೋಯ್ತು ಅಷ್ಟೇ. ಡಬ್ಬ ಆಡಿಸೋ ಕಲೆಕ್ಟ್ ಮಾಡೋ ಅಂತಾರೋ ನೀರನ್ನ ಮುಳುಗಿಸ್ಬಿಟ್ರೆ ಮುಗಿದೋಯ್ತು. ಗಣೇಶನ ಮುಗಿಸೋದಲ್ಲ, ಗಣೇಶನ ಚಿಂತನೆ ವರ್ಷದ ಪೂರ್ತಿ ಮುಗಿಸಿದಾಗಲೆಕ್ಕ. ಮುಂದೆ ವರ್ಷದಲ್ಲಿ ಗಣೇಶನ ಬಗ್ಗೆ ಮಾತಾಡೋಗಿಲ್ಲ, ಕತೆ ಮುಗಿದೋಯ್ತಲ್ಲಿ. ಅದು ವಿಘ್ನಗಳು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದೇ ದಿವಸ ಬರುತ್ತೆ ನಮಗಾಗಿದ್ರೆ. ದಿವಸ ಇರುತ್ತೆ ನಮಗೆ, ಗಣೇಶನ ದಿವಸ ಧ್ಯಾನ ಮಾಡಬೇಕು ನಾವು. ನಮಗೆ ಗಾಬರಿಯಾಗಿ ದಿವಸ ಮೂರ್ತಿ ತಂದು ಪೂಜೆ ಮಾಡಬೇಕಂತ ಕೇಳಬಾರದು. ಮತ್ತೆ ಮೂರ್ತಿ ಪೂಜೆ ವರ್ಷಕ್ಕೆ ಒಂದೇ ದಿವಸ ಅಷ್ಟೇ ಇದೆ. ಗಣೇಶನ ಚಿಂತನೆ ಇದೆಯಲ್ಲ, ಪ್ರತಿನಿತ್ಯನೂ ಮಾಡಬೇಕು. ವಕ್ರತುಂಡ ಮಹಾಕಾಯ ಕೂಡಿಸಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ, ಈ ಮಂತ್ರ ಗಣೇಶ ಚೌತಿ ಒಂದೇ ಹೇಳೋ ಮಂತ್ರ ಅಲ್ಲ, ಪ್ರತಿನಿತ್ಯ ಹೇಳಬೇಕಾದ ಮಂತ್ರ. ಅದೇ ರೀತಿಯಲ್ಲಿ ಅಗ್ನಿ ಇದ್ದಾನೆ, ಅಗ್ನಿ ತತ್ವಕ್ಕೆ ಅಗ್ನಿ ದೇವರು ಇದ್ದಾರಲ್ಲ, ಅಂತ ಆರಾಧನೆ ಮಾಡಲೇಬೇಕು. ಮತ್ತು ಅಗ್ನಿ ಇಲ್ಲದೆ ಹೋದರೆ ಅಡಿಗೆ ಊಟ ಆಗೋದಿಲ್ಲ ನಮಗೆ. ಇವತ್ತು ಏನು ಕೆಲಸವೂ ಆಗೋದಿಲ್ಲ, ಅದರ ದೇವತೆ ಅಗ್ನಿ. ಎರಡನೇದಾಯ್ತ. ಅದೇ ರೀತಿ ಒಳ್ಳೆ ದಕ್ಷತೆ, ಕೈಕಾಲು ಸರಿ ಇರಬೇಕಲ್ಲ, ಕೈ ಸರಿ ಇರಬೇಕು ಅಂತ ಹೇಳಿದರೆ ದಕ್ಷ ಪ್ರಜಾಪತಿ ದೇವತೆ. ಅದಕ್ಕೆ ದಕ್ಷ ಪ್ರಜಾಪತಿ ದೇವತೆ, ಯಾರಿಗೆ ದಕ್ಷ ಪ್ರಜಾಪತಿ ಅನುಗ್ರಹ ಇದೆಯೋ ಅವನ ಕೈಗೆ ನೆಟಗಿರುತ್ತೆ ಅಂದರು ಒಂದೇ, ಎಫಿಷಿಯನ್ಸಿ ಬರುತ್ತೆ ಅಂದರು ಒಂದೇ. ಅವನ ಕೈ ಶುದ್ಧ ಬಾಯಿ ಶುದ್ಧ ಅಂತಾರಲ್ಲ, ಕೈ ಶುದ್ಧ ಅಂದರೆ ಚೆನ್ನಾಗಿ ಸೋಪಾಗಿ ತೊಳ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ. ಕೈ ಶುದ್ಧ ಅವನು ಕ್ಲೀನ್ ಕೈ ಇದೆ ಅಂತ ಅರ್ಥ ಅಲ್ಲ. ಕ್ಲೀನ್ ಹ್ಯಾಂಡೆಡ್ ಅಂತ ಹೇಳಿದರೆ ಪ್ರಾಮಾಣಿಕ ವ್ಯಕ್ತಿ, ಮೋಸ ಗಿಸ ಮಾಡೋದಿಲ್ಲ, ಭ್ರಷ್ಟಾಚಾರ ಮಾಡೋದಿಲ್ಲ. ದಕ್ಷ ಪ್ರಜಾಪತಿ ಅನುಗ್ರಹ ಇದ್ದವರಿಗೆ ಎಫಿಷಿಯನ್ಸಿ ಬರುತ್ತೆ ಮತ್ತು ಕೆಟ್ಟ ಹಣ ತಗೊಳ್ಳೋ ಬುದ್ಧಿ ಅವರಿಗೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇನ್ನು ಕಾಲಿನ ಅಭಿಮಾನಿ ದೇವತೆಗಳು ಇಬ್ಬರು, ಜಯಂತ ವೃಷಭ ಅಂತಿದ್ದಾರೆ, ಕಾಲಿಗೆ ದೇವತೆಗಳು, ಇಂದ್ರದೇವರ ಮಕ್ಕಳು ಅವರಿಬ್ಬರು ಕೂಡ. ಅವರ ಆರಾಧನೆ ಮಾಡಿದವರಿಗೆ ಅವರ ಕಾಲಗಳು ಕ್ಲಬ್ಗೆ ಬೀಗ ಹೋಗೋದೇ ಇಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇರುತ್ತಂತೆ ಯಾವಾಗಲೂ ಕೂಡ. ಒಳ್ಳೆ ಕೆಲಸಕ್ಕೆ ಹೋಗ ಮಾಡಿಬಿಡ್ತಾರೆ. ಎಷ್ಟು ಶ್ರೇಷ್ಠವಾದಂಥ ಚಿಂತನೆ ಇದೆ ಅದರೊಳಗೆ. ಪ್ರತಿಯೊಂದು ಕಣ್ಣು ಸರಿ ಇರಬೇಕಾದ್ರೆ ಸೂರ್ಯನ ಆರಾಧನೆ ಮಾಡಿ ಕಣ್ಣು ಹೋಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಸೂರ್ಯನ ಆರಾಧನೆ ಮಾಡಿದವರಿಗೆ ಕಣ್ಣೇ ಹೋಗೋ ಭಯನೇ ಇಲ್ಲ, ಅಷ್ಟು ಶಕ್ತಿ ಸೂರ್ಯನಿಗೆ ಇದೆ. ಭಗವಂತನ ಕಣ್ಣನ್ನು ಆಚರಿಸಿ ಸೂರ್ಯ ಇರೋದ್ರಿಂದಾಗೇನೆ ಸೂರ್ಯನ ಆರಾಧನೆಯಿಂದ ಅದಕ್ಕೆ ಕಣ್ಣಲ್ಲಿ ಲೈಟ್ ಅಂತ ಕರೀತಾರೆ. ಬರೀ ಕಣ್ಣು ಕಣ್ಣಲ್ಲ, ಕಣ್ಣಲ್ಲಿ ನೋಡ್ತಾರೆ. ಆ ಕಣ್ಣಲ್ಲಿ ಲೈಟ್ ಇದೆಯೋ ನೋಡ್ತಾರೆ, ಲೈಟ್ ಇಲ್ಲ ಅಂದರೆ ಡೆಡ್ ಬಾಡಿ, ಏನು ಲೈಟ್ ಹೋಗಿಬಿಟ್ಟಿರುತ್ತಾಗಲೇ. ಜ್ವರ ಬಂದ ಆರೋಗ್ಯ ಸೂಚಿಸ್ಲಕ್ಕೂ ಕಣ್ಣುಗಳನ್ನು ಪರೀಕ್ಷೆ ಮಾಡ್ತಾರೆ. ಆರೋಗ್ಯ ಸೂಚನೆಗೆ ಕಣ್ಣುಗಳು ಒಳ್ಳೆ ಇಂಡೆಕ್ಸ್ ಗೈಡ್ ಮಾಡ್ತಾ ಇದೆ. ಇವತ್ತು ಕಣ್ಣಿನ ದೇವತೆ ಸೂರ್ಯ, ಕಿವಿಯ ದೇವತೆ ಚಂದ್ರಮದಲಾದ ದಿಗ್ದೇವತೆಗಳು ಕಿವಿಯ ದೇವತೆಗಳು. ಅವನ ನಾಲಿಗೆಗೆ ವರುಣ ದೇವರಿದ್ದಾರೆ. ಇದೆಲ್ಲ ಮೂಗಿಗೆ ಅಶ್ವಿನಿ ದೇವತೆಗಳಿದ್ದಾರೆ. ಆ ಕಾನ್ಸೆಪ್ಟ್ ಮೂಗು ಟ್ವಿನ್ಸ್ ಕಂಡಾಗೆ ಕಾಣುತ್ತೆ. ಅಶ್ವಿನಿ ದೇವರು ಟ್ವಿನ್ ದೇವತೆಗಳು ಇಬ್ಬರು ಕೂಡ. ಆದ್ದರಿಂದ ಮೂಗಿ ಅಭಿಮಾನಿ ದೇವತೆಗಳು ಅಶ್ವಿನಿ ದೇವತೆಗಳು. ಇದೆಲ್ಲ ಚಿಂತನೆ ಮಾಡ್ತಾ ಹೋದಾಗ ಇಷ್ಟು ದೇವತೆಗಳ ಆರಾಧನೆಯನ್ನು ಮಾಡಲೇಬೇಕು. ಆದರೆ ವಿಷ್ಣು ಸರ್ವೋತ್ತಮ ಅಂತ ಭಗವದ್ಗೀತೆಯನ್ನು ಹೇಳಿದ ಮೇಲೆ ಇವನ್ನೆಲ್ಲ ಯಾಕೆ ಆರಾಧನೆ ಮಾಡಬೇಕು ಅಂದರೆ, ಯಾರನ್ನು ಸರ್ವೋತ್ತಮ ಅಂತ ಭಗವದ್ಗೀತೆ ಹೇಳಿದೆಯೋ ಆ ಭಗವಂತನೇ ಹೇಳ್ತಾನೆ, ಇವರನ್ನು ನಾನು ಈ ವಿಭಾಗಕ್ಕೆ ದೇವತೆಗಳನ್ನಾಗಿ ಮಾಡಿದ್ದೇನೆ, ಅವರ ಮೂಲಕ ಬನ್ನಿ ಅಂತ ಹೇಳಿದ್ರಿಂದ ಅವರು ಬೈಪಾಸ್ ಮಾಡೋಕ್ಕೆ ಬರದೇ ಇದೆ. ಇದು ನಿಜವಾದ ಅರ್ಥದೊಳಗೆ ಉಳಿದ ದೇವತೆಗಳ ಆರಾಧನೆಗೆ ಸಲ್ತಕ್ಕಂಥ ಒಂದು ನ್ಯಾಯ. ದೇವಾನ್ ಭಾವಯತ ಅನೇನ ತೇ ದೇವಾಹ ಭಾವಯಂತು ವಹ. ಇವತ್ತು 100 ಎಷ್ಟು ಜನಕ್ಕೆ ಗೊತ್ತಿದೆ ಎಷ್ಟು ಜನ ದೇವತೆಗಳಿದ್ದಾರೆ ಅಂತ ಹೇಳಿಬಿಟ್ಟು ಅಂದಮೇಲೆ ಅವ್ರು ನಿಜವಾಗಲೂ ಭಗವಂತನ ಶಾಸ್ತ್ರ ಉಲ್ಲಂಘನೆ ಮಾಡಿದಾಗಾಯ್ತೋ ಇಲ್ಲೋ ಅದು ಮುಂದೆ ಸರಿಯಾದೆಲ್ಲ ಹೇಗೆ ಸಿಗುತ್ತೆ, ಅವ್ರಿಗೆ ಸಿಗೋ ಚಾನ್ಸಸ್ಸೇ ಇಲ್ಲ. ಇಷ್ಟು ಜನಕ್ಕೆ ಲಾಯಲ್ ಆಗಿದ್ದು ಬಿಟ್ಟರೆ ಸಿಕ್ಕೇ ಸಿಗುತ್ತೆ. ಈ ಚಿಂತನೆ ಯಾವಾಗ ಮಾಡೋದು ನಾವೀಗ? ಪ್ರತಿ ದಿವಸವೂ ಮಾಡಬೇಕಾದ, ಪ್ರತಿ ದಿವಸವೂ ದೇವತೆಗಳ ಚಿಂತನೆ ಮಾಡಬೇಕು. ಅದಕ್ಕೆ ತತ್ವನ್ಯಾಸ ಅಂತ ಅದಕ್ಕೆ ಹೆಸರು. ದೇವತೆಗಳನ್ನು ಚಿಂತನೆ ಮಾಡಬೇಕಾದ್ರೆ ಇವತ್ತು ನಾವು ಒಬ್ಬ ದೇವತೆ ಒಂದು ತತ್ವಕ್ಕೆ ಅಭಿಮಾನಿಯಾಗಿದ್ದಾನೆ, ಆದರೆ ಪ್ರಧಾನ ದೇವತೆಯನ್ನು ಮರೆ ಆಗಿಲ್ಲ. ಇವಾಗ ಯಾವುದೇ ಅಭಿವೃದ್ಧಿ ಕೆಲಸ ಫೈನಲ್ ಆಗಬೇಕಾದರೂ ಕೂಡ ಚೀಫ್ ಮಿನಿಸ್ಟರ್ ಆಗಿ ಮುಖ್ಯನಾಗ್ತಾನೋ ಭಗವದ್ ಅನುಗ್ರಹ ಆಗಲೇಬೇಕು ಅವರಿಗೆ. ಯಾರು ಇಂಡಿಪೆಂಡೆಂಟ್ ಅಲ್ಲ, ಅಟ್ ದ ಸೇಮ್ ಟೈಮ್ ಯಾರು ಇಂಡಿಪೆಂಡೆಂಟ್ ಅಲ್ಲ, ಮೇನ್ ಪವರ್ಸ್ ಇರೋದ್ರೆ ಅವರ ಹತ್ರ. ಅವ್ರು ನೋವು ಅಂದರೆ ಇವ್ರು ಎಷ್ಟೊಂದರೂ ಪ್ರಯೋಜನ ಇಲ್ಲ. ಹೈಯೆಸ್ಟ್ ಅಥಾರಿಟಿ ಒಪ್ಪಲೇಬೇಕಲ್ಲ ಅಂತ. ಹೈಯೆಸ್ಟ್ ಅಥಾರಿಟಿ ಯಾರು ಅಂದರೆ ಭಗವಂತ ಹೇಳ್ತಾನೆ, ಮತ್ತಃ ಪರತರಂ ನಾನ್ಯತ್ ಹಿಂತಿದಸ್ತಿ ಧನಂಜಯ, ನನಗಿಂತ ಬಿಗಿಲಾದ ವಸ್ತು ಒಂದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವತಾರಾಧನೆಯ ಕಲ್ಪನೆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಬಂದಿದೆ. ಆದ್ದರಿಂದ ಹರಿಸರ್ವೋತ್ತಮ ಅಂತ ಹೇಳಿದ ಮಾತ್ರಕ್ಕೆ ಉಳಿದ ದೇವತೆಗಳನ್ನು ಇಗ್ನೋರ್ ಮಾಡಲಿಕ್ಕೆ ಬರೋದಿಲ್ಲ, ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಡ್ಯೂ ರೆಸ್ಪೆಕ್ಟ್ ಕೊಡೋದನ್ನು ಕೊಡಲೇಬೇಕು, ಅಕೇಶನಲ್ಲಿ ಕೊಡೋದಲ್ಲ, ಯಾವಾಗಲೂ ಕೊಡಬೇಕು. ಕೆಲವು ವಿಶೇಷ ಉತ್ಸವ ಬಂದಾಗ ಸ್ಪೆಷಲ್ ಪ್ರಿಫರೆನ್ಸ್ ಅಷ್ಟೇ ಹೊರತು ಪ್ರತಿನಿತ್ಯದ ಆರಾಧನೆಯ ಒಂದು ವಿಷಯ ಆ ದೇವತೆಗಳಾಗಲೇಬೇಕು. ದೇವಾನ್ ಭಾವಯತ ಅನೇನ, ಆ ದೇವತೆಗಳ ಆರಾಧನೆ ಹೇಗೆ ಮಾಡಬೇಕು ಅಂದರೆ ಯಜ್ಞ ಯಾಗಾದಿಗಳ ಮೂಲಕ ಮಾಡಬೇಕು. ಅಂತ ಯಜ್ಞ ಹವಿಸ್ಕೊಡೋ ಯಜ್ಞನೂ ಆಗಬಹುದು, ಚಿಂತನೆ ಯಜ್ಞ ಬೇಕಾದ್ರೂ ಆಗಬಹುದು. ನಮಗೆ ಇದ್ಯಾವುದು ಆಗದೆ ಹೋದರೆ ಅದಕ್ಕೆ ಹೇಳ್ತಾರೆ, ಅವರು ಸ್ತೋತ್ರ ಮಾಡ್ತೀರಲ್ಲ ಅದೇ ಒಂದು ಯಜ್ಞ ಅಂತ ಹೇಳಿಬಿಡ್ತಾರೆ. ಗಣೇಶನ ಸ್ತೋತ್ರ ಮಾಡ್ತೀರಿ ಅದೇ ಒಂದು ಯಜ್ಞ, ಅಗ್ನಿಯ ಸ್ತೋತ್ರ ಮಾಡ್ತೀರಿ ಅದೇ ಒಂದು ಯಜ್ಞ. ಅದು ಕಥೆ ಬರುತ್ತೆ, ಕಾಂಡವನ್ನು ದಹನ ಮಾಡ್ತಾ ಇರ್ತಾನೆ ಅರ್ಜುನ, ದಿವ್ಯಾಸ್ತ್ರಗಳನ್ನು ಬಿಟ್ಟುಬಿಟ್ಟಿದ್ದಾನೆ, ಹೊತ್ತಿ ಉರಿತಾ ಇದೆ, ಆ ಯಾವ ಪ್ರಾಣಿಗಳು ಹೊರಗೆ ಹೋಗಬಾರದು, ದಿಗ್ಬಂಧನ ಮಾಡಿಬಿಟ್ಟಿದ್ದಾನೆ ಅರ್ಜುನ. ಕಾಂಡವನ ದೊಡ್ಡ ವನ ಆದ ಬಂದು ಸುತ್ತಲೂ ಕಟ್ಟಿಬಿಟ್ಟಿದ್ದಾನೆ, ಏನು ಹೋಗದಂತೆ, ಒಳಗಿರ ಒಂದು ಪ್ರಾಣಿ ಹೊರಗೆ ಹೋಗಾಗಿಲ್ಲ, ಮೇಲಿಂದ ಮಳೆ ಒಂದು ಹನಿ ಬೀಳಬಾರದು, ಆ ರೀತಿಯೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾನೆ. ಸುತ್ತ ನಿಂತ್ಕೊಂಡು ಕಾಪಾಡ್ತಾ ಇದ್ದಾನೆ, ಅಗ್ನಿ ಉರಿತಾ ಇದೆ ಉರಿತಾ ಇದೆ ಉರಿತಾ ಇದೆ. ಆಗ ಅದೇನಾಯ್ತು ಒಂದು ವಿಚಾರ ಬೇಡ, ಎಲ್ಲ ಪ್ರಾಣಿ ಸುಟ್ಟು ಸುಟ್ಟು ಮರಗಳು ಎಲ್ಲ ಸುಟ್ಟು ಸುಟ್ಟು ಬಿಡ್ತಾ ಇವೆ. ಆ ಸಮಯದೊಳಗೆ ಒಂದು ನಾಲ್ಕು ಪಕ್ಷಿಗಳಿದ್ದುವಂತೆ, ಅವಕ್ಕೆ ಜರಿತಾರಿ ಪಕ್ಷಿಗಳು ಅಂತ ಹೆಸರು. ಜರತಾರಿ ಅಲ್ಲ, ಮತ್ತೆ ಜರತಾರಿ ಅಂತ ಕೇಳಿರ್ತೇವೆ ಅದು ಬೇರೆ, ಜರಿತಾರಿ ಪಕ್ಷಿಗಳು ಅಂತ ಒಂದು ಗುಂಪು ನಾಲ್ಕು. ಅವೆಲ್ಲ ಪಕ್ಷಿಗಳು ಮಾತಾಡ್ಕೋತೇವೆ, ಏನು ಮಾಡಬೇಕು ನಾವೀಗ, ಚಿಕ್ಕ ಚಿಕ್ಕ ಪಕ್ಷಿಗಳು ಹಾರಲಕ್ಕಿಂತ ರೆಕ್ಕೆ ಬಂದಿಲ್ಲ, ಅವಕ್ಕೆ ಪಾಪ ಹಾರೋಲೆ ರೆಕ್ಕೆ ಬಂದಿಲ್ಲ, ಹಾರಾಗ ಇಲ್ವೋ ಇಲ್ಲ, ಅರ್ಜುನ ಬ್ಲಾಕ್ ಮಾಡಿಬಿಟ್ಟಿದ್ದಾನೆ, ಎಲ್ಲಿ ಹೋಗೋ ಇಲ್ವೇ ಇಲ್ಲ, ಉಳ್ಕೋಬೇಕು ಅಂತ ಆಸೆ ಇದೆ, ಉಳ್ಕೊಳ್ಳೋ ಚಾನ್ಸಸ್ಸೇ ಕಾಣ್ತಾ ಇಲ್ಲ. ಏನು ಮಾಡಿದ್ವಂಥವು, ತಕ್ಷಣ ಯೋಚನೆ ಮಾಡಿದವಂತೆ, ನಾವು ಈಗ ಉಳ್ಕೊಳ್ಳೋದಕ್ಕೆ ಶಾಸ್ತ್ರೀಯ ಒಂದು ಮಾರ್ಗ ಇದೆ ಅಂತ ಹೇಳಿಬಿಟ್ಟು ಅಗ್ನಿ ಸ್ತೋತ್ರ ಮಾಡಿಬಿಟ್ರಂತೆ. ಅಗ್ನಿದೇವಸೇ ನೇರ ಸ್ತೋತ್ರ ಮಾಡ್ತಾ ಇದ್ದಾರೆ, ತಮಾಷೆ ಇಡೀ ಕಾಂಡವನ ಉರಿದು ಬೂದಿಯಾಗಿದೆ, ಅವು ನಾರ್ಜನ ಮಾತ್ರ ಸುಟ್ಟಿರೋದು ಹಾಗೇ ಅಂತ ಪಕ್ಷಿಗಳು. ಎಷ್ಟು ಆಶ್ಚರ್ಯ, ಯಾವ ಅಗ್ನಿ ಸುಡ್ತಾ ಇದ್ದ ಅದು ಡೈರೆಕ್ಟಾಗಿ ಸ್ತೋತ್ರ ಮಾಡ್ತಾ ಇದ್ದಾರಲ್ಲ, ಏನೂ ಆಗಲೇ ಇಲ್ಲ ಅದಕ್ಕೆ. ಎಂಥ ಕಾಲ ಇತ್ತು ಲೆಕ್ಕ ಹಾಕಿ, ಒಬ್ಬ ನಾಲ್ಕು ಪಕ್ಷಿಗಳು ಅಗ್ನಿಯನ್ನು ಸ್ತೋತ್ರ ಮಾಡಿ ಸುರಕ್ಷಿತ ಉಳ್ಕೊಳ್ತಕ್ಕಂಥ ಶಕ್ತಿ ಅವಕ್ಕಿತ್ತು. ಮತ್ತು ಮನುಷ್ಯರಿಗೆ ಆ ಶಕ್ತಿ ಇಲ್ಲ ಅಂತ ತಿಳ್ಕೊಂಡು ಬಿಟ್ರೆ ಎಂಥ ಎಜುಕೇಷನ್ ಇದ್ದ ಕಾಲ ಲೆಕ್ಕ ಹಾಕಿ. ಮತ್ತು ಮನುಷ್ಯರಿಗೆ ಎಲ್ಲರೂ ಎಜುಕೇಷನ್ ಸಿಕ್ಕಿಲ್ಲ, ಅಲ್ಲಿ ಪ್ರಾಣಿಗಳಿಗೂ ಎಜುಕೇಷನ್ ಕೊಡ್ತಿದ್ದ ಕಾಲ ಅಂತ ಹೇಳ್ತಾರೆ. ಪ್ರಾಣಿಗಳಿಗೂ ಕೂಡ ಶಿಕ್ಷಣವಾಗಿತ್ತಂತೆ. ಆಗಲಿಕ್ಕೆ ಕಾರಣ ಅಂದರೆ ಅವರು ಬರೀ ಸಾಮಾನ್ಯ ಪಕ್ಷಿಗಳಾಗಿದ್ದಿಲ್ಲ, ಮಂದಪಾಲ ಅಂತ ಮುನಿಯ ಮಕ್ಕಳವರು, ಮಂದಪಾಲ ಅಂತ ಒಬ್ಬ ಮುನಿ, ಅವರ ಮಕ್ಕಳು ನಾಲ್ಕು ಜನ. ಅದಕ್ಕೋಸ್ಕರವಾಗಿ ಮಗ ಪಕ್ಷಿಗಳಿಗೂ ತಂದೆ ಋಷಿ, ಮಕ್ಕಳಿಗೂ ವೇದಾಧ್ಯಯನ ಮಾಡಿಸಿದ್ದಂತೆ. ಎಂಥ ಪುಣ್ಯಾತ್ಮ ಇರಬೇಕಾದ, ಮಕ್ಕಳಿಗೂ ವೇದ ಹೇಳ್ಕೊಟ್ಬಿಟ್ಟಿದ್ದಂತೆ. ಈ ಕಥೆ ಕೇಳಿದವರಿಗೆ ವೇದ ಮಂತ್ರಗಳ ಶಕ್ತಿನೂ ಆಯಿತು, ದೇವತೆಗಳ ಅನುಗ್ರಹದ ದೃಷ್ಟಿನೂ ಆಯಿತು, ತಂದೆಯ ಕರ್ತವ್ಯ ಹೇಗಿರಬೇಕು ಅಂತ ಹೇಳಿದಾಗಾಯಿತು, ಆಪತ್ಕಾರ ಬಂದಾಗ ಯಾರನ್ನು ಅಪ್ರೋಚ್ ಮಾಡಬೇಕು ತಿಳ್ಕೊಳ್ಳೋದಕ್ಕೂ ಆಯಿತು. ಇಷ್ಟೆಲ್ಲ ವಿಷಯಗಳನ್ನು ಕೂಡ ಆ ಕಥೆ ಹೇಳ್ತಾ ಇತ್ತು. ಈ ಕಥೆ ನಮಗೆ ಗೊತ್ತಾದರೆ ಎಂತೆಂಥ ಆಪತ್ತು, ಇವತ್ತಂತ ಆಪತ್ತಿನ ಮಧ್ಯೆ ಬದುಕ್ತಾ ಇರೋದು ನಾವು. ಆ ಕಥೆ ಬಂತು ತಕ್ಷಣ ಹಚ್ಚೇ ಬಿಡಬೇಕು. ನಳಮಹಾರಾಜ ಅಡುಗೆ ಮಾಡಲಿಕ್ಕೆ ಅಂತ ಹೋದರೆ ಮ್ಯಾಚ್ ಬಾಕ್ಸ್ ಬೇಕಿದ್ದಿಲ್ಲ ಆತನಿಗೆ, ಮ್ಯಾಚ್ ಬಾಕ್ಸ್ ಬೇಕಿದ್ದಿಲ್ಲ, ಏನು ಬೇಕಿದ್ದಿಲ್ಲ, ನೋಡಿದರೆ ಹಾಗೆ ಬೆಂಕಿ ಹತ್ತಾ ಇತ್ತಂತೆ. ಯಾತಕ್ಕೆ, ಅಗ್ನಿಯ ಭಕ್ತ ಅದು ದೇವತೆಗಳನ್ನ ಅನುಗ್ರಹ ಸಂಪಾದನೆ ಮಾಡಿಬಿಟ್ಟಿದ್ದ. ಖಾಲಿ ಕೊಡ ನೋಡಿದ್ರೆ ತುಂಬಿ ಹೋಗ್ತಿತ್ತಂತೆ, ನಾವು ಕೊಡ ಖಾಲಿಯಾಗಿಬಿಡ್ತಾವೆ ನೋಡಿಬಿಟ್ರೆ, ಹಾಗೆ ಇರ್ತೀವಿ ಅತ್ತಿನ ಕಾಲ ನೋಡಿ ನೋಡ್ತಲಕ್ಕೆ ಖಾಲಿಯಾಗಿಬಿಡುತ್ತೆ, ಸೋರ್ತಾ ಇರುತ್ತೆ ಅಂತ ಅರ್ಥ. ಇಲ್ಲಿ ನೋಡಿ ನೋಡ್ತಲಕ್ಕೆ ಎಲ್ಲ ತುಂಬಿ ಹೋಗ್ತಿತ್ತಂತೆ. ದಮಯಂತಿ ಟೆಸ್ಟ್ ಮಾಡಿಲ್ಲಂತೆ, ನಾಳೆ ಒರಿಜಿನಲ್ನ ಹೊಳೆದು ನೋಡಬೇಕು ಅಂತ ಹೇಳಿಬಿಟ್ಟು ಅಡುಗೆ ಏರ್ಪಾಟ್ ಮಾಡಿದ್ದಾಳೆ. ಎಲ್ಲಿ ಬೆಂಕಿ ಹೆಸರಿರಬಾರ್ದು, ಎಲ್ಲ ಖಾಲಿ ಪಾತ್ರೆಗಳು, ಅಡುಗೆ ಮನೆ ಹೋಗಿ ಅಡುಗೆ ಮಾಡಬೇಕು ನೀನೀಗ ಮಾಡ್ತೀಯ ಅಂತ ಹೋಗಿ ಮಾಡ್ತೇನೆ ಅಂತ ಹೋಗ್ತಾನೆ. ನೋಡಿದರೆ ಎಲ್ಲ ಕಡೆ ನೀರು ತುಂಬಿಕೊಂಡ್ಬಿಡುತ್ತೆ, ಅಗ್ನಿ ಉರಿಯುತ್ತೆ, ಅಡಿಮ ನಳಪಾಕ ಶುರುವಾಗಿ ನಳಪಾಕ ತಯಾರಾಗಿಬಿಡುತ್ತಂತೆ. ಎಷ್ಟು ಆಶ್ಚರ್ಯ, ಇವತ್ತು ನಳಪಾಕ ಅಂದರೆ ಹೋಟ್ಲು ಊಟ ಅಂತಾಗಿದೆ ಅಷ್ಟೇ, ಅದಲ್ಲ. ನಳರಾಜ ಮಾಡಿದ ಪಾಕ ಅಂದರೆ ಅತ್ಯದ್ಭುತವಾದ ಪಾಕ, ದೈವಿಕ ಹಿನ್ನೆಲೆಯಲ್ಲಿ ಮಾಡಿದಂಥ ಪಾಕ ಅಂದರೆ ದೇವತೆಗಳ ಆರಾಧನೆಯಿಂದ ಎಷ್ಟು ಸಿದ್ಧಿ ಮನುಷ್ಯ ಪಡಿತಾನೆ ಅಂತ ಹೇಳೋದಕ್ಕೆ ನಳಮಹಾರಾಜನ ಕಥೆ. ಅದೇ ಮಹಾಭಾರತದ್ದೇನೆ, ಇದು ಮಹಾಭಾರತದ್ದೇನೆ ಅಂತ ಎಷ್ಟು ಕಥೆಗಳು ನಮಗೆ ಸಿಗುತ್ತೆ. ಇದೆಲ್ಲ ನೋಡಿದಾಗ ನಾವು ದೇವರ ಆರಾಧನೆ ನಮಗೆ ಗೊತ್ತಿಲ್ಲ, ದೇವತಾರಾಧನೆ ನಮಗೆ ಗೊತ್ತಿಲ್ಲ. ಯಾವುದೋ ಫೈಲ್ ಇದ್ರೆ ಯಾವ ಮಿನಿಸ್ಟರ್ ಇಷ್ಟೇ ನಮಗೆ ಗೊತ್ತು, ಮಿನಿಸ್ಟರ್ ಯಾರ ಹತ್ರ ಇದೆ, ಯಾವ ಆಫೀಸಲ್ಲಿ ಇಷ್ಟೇ ನಮಗೆ ಗೊತ್ತೇ ಹೊರತು ಯಾವ ದೇವತೆ ಕಲ್ಲಿದೆ ಕಾನ್ಸೆಪ್ಟ್ ನಮಗೆ ಗೊತ್ತಿಲ್ಲ. ದೈವಿಕವಾದ ಪರಿಕಲ್ಪನೆ ಮರ್ತಿರೋದ್ರಿಂದ ತುಂಬ ಐಹಿಕ ಜೀವನವಾಗ್ತಾ ಇದೆ ಹೊರತು ಲೌಕಿಕ ಆಧ್ಯಾತ್ಮ ಜೀವನ ಆಗ್ತಾನೇ ಇಲ್ಲ. ಲೌಕಿಕ ಬೇಡ ಅಂತ ಹೇಳೋದೇ ಇಲ್ಲ, ಆದರೆ ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಲೌಕಿಕ ಆಗಬೇಕೇ ಹೊರತು ಬರೀ ಲೌಕಿಕ ಆಗಲೇಬಾರದು. ಅದಕ್ಕೋಸ್ಕರ ದೇವಾನ್ ಭಾವಯತ ಅನೇನ ತೇ ದೇವಾಹ ಭಾವಯಂತುವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ಯಜ್ಞದಿಂದ ಅವರ ಆರಾಧನೆ ಮಾಡಿ ಫಲ ಅವರು ನಿಮಗೆ ಕೊಡ್ತಾರೆ, ಏನು ಯೋಚನೆ ಮಾಡಲೇಬೇಡಿ ಅಂತ ಹೇಳಿದ್ದಾರೆ. ಇಷ್ಟಾನ್ಹಿ ಭೋಗಾನ್ ವೋ ದೇವಾಹ ದಾಶ್ಯಂತೆ ಯಜ್ಞ ಭಾವಿತಾ ತೈರ್ದತ್ತಾನ್ ಅಪ್ರದಾಯ ಏಭ್ಯ ಯೋ ಭುಂಕ್ತೆ ಸ್ತೇನ ಏವ ಸಹ. ಮುಂದಿನ ಶ್ಲೋಕ ಈ ರೀತಿ ದೇವತೆಗಳ ಆರಾಧನೆ ಮಾಡಲೇಬೇಕು. ಅವರು ಬರೀ ನಮ್ಮನ್ನು ಪೂಜೆ ಮಾಡಿಸ್ಕೊಂಡು ಸುಮ್ಮನೆ ಕೊಡೋದಿಲ್ಲ. ಇಷ್ಟಾನ್ಹಿ ಭೋಗಾನ್ ಓ ದೇವಾಹ ದಾಸ್ಯಂತೆ ಯಜ್ಞ ಭಾವಿತಾಹ. ಯಜ್ಞದಿಂದ ಪೂಜಿತರಾಗತಕ್ಕಂಥ ದೇವತೆಗಳು ಇಷ್ಟಾನ್ ಭೋಗಾನ್, ನಮಗೆ ಯಾವ್ಯಾವ ಭೋಗಗಳು ಬೇಕು ಅಂತಿದೆ ಅದನ್ನೆಲ್ಲ ಕೊಟ್ಟುಬಿಡ್ತಾರೆ ಅಂತ ಹೇಳಿದ್ದಾರೆ. ಒಂದು ಕುಂದು ಕೊರತೆಗಳೇ ಇರೋದಿಲ್ಲ ಹಾಗೆ ಮಾಡುತ್ತಾರೆ. ಇನ್ನು ನಮ್ಮ ಕಲ್ಪನೆ ಯೋಚನೆ ಮಾಡಿದರೆ, ಸರ್ಕಾರ ಇದೆ, ನಾವಿದ್ದೇವೆ, ಸರ್ಕಾರದಿಂದ ರೋಡ್ ಆಗಬೇಕು ಅಂತ ಹೇಳುತ್ತೇವೆ, ಪಾರ್ಕ್ ಬೇಕು ಅಂತ ಹೇಳುತ್ತೇವೆ, ಲೈಟ್ ಬೇಕು ಅಂತ ಕೇಳುತ್ತೇವೆ, ಇದೆಲ್ಲ ಮಾಡ್ತೇವೆ, ಸರ್ಕಾರ ಮಾಡಿಕೊಡುತ್ತೆ. ನಾವೇನು ಮಾಡಬೇಕು ಅದಕ್ಕೆ? ಈ ಟ್ಯಾಕ್ಸ್ ಕೊಡಬೇಕು, ಬಿಲ್ ಕೊಡಬೇಕು, ಇದು ನಮ್ಮ ಕೆಲಸ. ಸರಿಯಾಗಿ ನಾವು ಟ್ಯಾಕ್ಸ್ ಕೊಡ್ತಾ ಹೋಗಿಬಿಟ್ರೆ ಸರ್ಕಾರ ತನ್ನ ಕೆಲಸ ಮಾಡ್ತಾನೆ ಇರುತ್ತೆ. ಸರ್ಕಾರದ ಕೆಲಸ ಅನುಕೂಲ ಮಾಡಿಕೊಡೋದು, ನಮ್ಮ ಕೆಲಸ ಟ್ಯಾಕ್ಸ್ ಕೊಡೋದು. ಇದು ಹೇಗೋ ಯಜ್ಞ ಅಂದರೆ ಟ್ಯಾಕ್ಸ್ ಅಂತ ಕರೀತಾರೆ. ನಾವು ಲೋಕಕ್ಕೆ ಕೊಡ್ತಾ ಸರ್ಕಾರಕ್ಕೆ ಕೊಡೋ ಟ್ಯಾಕ್ಸ್ ಹೇಗೋ, ದೇವತೆಗಳಂತ ಹವಿಸ್ಸೆ ಅಲ್ಲ, ಅದೊಂದು ಯಜ್ಞ ಅಂದರೆ ಟ್ಯಾಕ್ಸ್ ಇದ್ದಾಗೆ. ಯಾವಾಗ ನಾವು ಟ್ಯಾಕ್ಸ್ ಕೊಡೋ ತಪ್ಪಿಸಿಬಿಡ್ತೇವೆ, ಬಿಲ್ ಕೊಡೋ ತಪ್ಪಿಸಿಬಿಡ್ತೇವೆ, ಆಗ ನಮ್ಮ ಮನೆ ಕರೆಂಟ್ ಹೋಗಿಬಿಡುತ್ತೆ, ನೀರು ಬರೋದು ನಿಂತು ಹೋಗಿಬಿಡುತ್ತೆ. ಇವತ್ತು ಸರ್ಕಾರದ ವ್ಯವಸ್ಥೆಯೊಳಗೆ ಈ ಬಿಲ್ಲಿನ ಕಾನ್ಸೆಪ್ಟ್, ಟ್ಯಾಕ್ಸಿನ ಕಾನ್ಸೆಪ್ಟ್ ಹೇಗಿದೆಯೋ ಯಜ್ಞದ ಕಾನ್ಸೆಪ್ಟ್ ಆಗಿದೆ. ಇವತ್ತು 3 ತಿಂಗಳು 4 ತಿಂಗಳು ಅಷ್ಟೇ ಟೈಮ್ ಕೊಡ್ತಾರೆ, ಎಷ್ಟೊಳಗೆ ಕಟ್ಟದವರು ಕಟ್ ಮಾಡ್ತೇವೆ ಅಂತೇಳಿ. ದೇವತೆಗಳು ಭಾರಿ ದೊಡ್ಡವರು, ನಮ್ಗೆ ವರ್ಷಗಳ ಟೈಮ್ ಕೊಟ್ಟಿದ್ದಾರೆ ಪಾಪ. ಎಷ್ಟು ವರ್ಷ ಆದರೂ ಬಾಕಿ ಇನ್ನೂ ತುಂಬಿಲ್ಲ ಅಂತ ಹೇಳಿದ ಮೇಲೆ ಇನ್ನೊಂದ್ಸರ್ತಿ ಹೋದರೆ ಪರಸ್ ಫಾರಿನಲ್ಲಿ ಒನ್ಸ್ ಫಾರ್ ಆಲ್ ಗಾನ್ ಹೋಗಿಬಿಡುತ್ತೆ ಅಂತ ಹೇಳಿರ್ತಾರೆ. ಯಾತಕ್ಕೆ ಅವರು ಇಷ್ಟು ಕೊಟ್ಟಿದ್ದಾರೆ ಗೊತ್ತೇನು? ನಾವೇನು ಯಜ್ಞಾಗ ಮಾಡ್ತಾ ಇಲ್ಲ ಇವತ್ತು, ಆದರೂ ಇವತ್ತು ಮಳೆ ಬರೋದು ನಿಂತಿಲ್ಲ, ಇವತ್ತು ಮಳೆ ಬೆಳೆ ಸ್ಟಾಪ್ ಆಗಿಲ್ಲ, ಒಳ್ಳೆ ಕೆಲಸ ಆಗ್ತಾನೆ ಇದೆ. ಯಾತಕ್ಕೆ ಅಂದರೆ ನಮ್ಮ ಹಿಂದಿನವರು ಮಾಡಿದ ಯಜ್ಞಗಳ ಪುಣ್ಯ ಇದೆಯಲ್ಲ, ಅದರ ಪ್ರಭಾವ ನಮ್ಮನ್ನು ಕಾಪಾಡ್ತಾ ಇದೆ. ಹಿಂದಿನವರು ಹಾಗೆ ಮಾಡಿದ್ರು ಅಂತ ಹೇಳಿ ನಾವು ಮಾಡದೆ ಹೋದರೂ ದೇವತೆಗಳು ಕೊಡ್ತಾನೆ ಇದ್ದಾರೆ. ಆದರೆ ತೀರಾ ಟೈಮ್ ಮೀರಿದ ಮೇಲೆ ಅವರು ಮಾಡಿದ್ದು ಮುಗಿದು ಹೋಗಿಬಿಟ್ರೆ ಬರೀ ನಮಗೆ ಅಭಾವನೆ ಹೊರತು ಯಾವುದು ಸಿಗೋದೇ ಇಲ್ಲ. ಅದಕ್ಕಿಂತ ಮುಂಚೆ ಮತ್ತೆ ಸ್ಟಾರ್ಟ್ ಮಾಡಿಬಿಟ್ರೆ ಯೋಚನೆ ಇರೋದೇ ಇತ್ತು. ಅದಕ್ಕೆ ನಮ್ಮ ಮಟ್ಟಿಗೆ ನಾವೆಲ್ಲ ಪ್ರಶ್ನೆ ಏನು ಮಾಡ್ತೇವಾಗ, ಅಲ್ರಿ ಯಾರು ಹೇಳೋಕ್ಕಾಗುತ್ತೆ ಈ ಕಾಲ? ಎಲ್ಲರನ್ನ ಕರೆದು ಯಜ್ಞ ಮಾಡಿ ಯಜ್ಞ ಮಾಡಿ ಯಾವನು ಕೇಳ್ತಾನೆ ನಮ್ಮ ಮಾತನ್ನು? ಅದಾಗಲಿಲ್ಲ ಹೋಗಲಿಲ್ಲ. ಆದ್ದರಿಂದ ಇಂಪ್ರಾಕ್ಟಿಕಬಲ್ ಸೊಲ್ಯೂಷನ್ ಅಂತ ಯಾರು ಕರೆದ್ರೆ ಶಾಸ್ತ್ರ ಹೇಳುತ್ತೆ, ಇನ್ನೊಬ್ರು ಹೇಳೋದು ಬಿಟ್ಬಿಡಯ್ಯ, ನೀನು ಮಾಡು ಸಾಕು ಅಂತ ಹೇಳುತ್ತೆ. ಗೊತ್ತಾಗಿದೆ, ನಿನಗೆ ಗೊತ್ತಾಗಿದೆ ತಾನೇ, ದೇವರನ್ನ ಆರಾಧನೆ ಮಾಡು, ನಿನ್ನ ಮಟ್ಟಿಗೆ ಕೊರತೆ ಇರೋದಿಲ್ಲ ಅಂತ ಹೇಳಿಬಿಡುತ್ತೆ. ನಿನ್ನ ಮಟ್ಟಿಗೆ ಕೊರತೆ ಇರೋದಿಲ್ಲ, ದೇವರು ಕೊಟ್ಟೇ ಕೊಡ್ತಾನೆ. ಇದು ಸ್ಪೆಷಲ್, ಇದು ಒಂದು, ಇದು ಈ ರೀತಿ ಮಾಡಕ್ಕೆ ಬೇರೆಯವರಿಗೆ ಬರೋದಿಲ್ಲ. ಸರ್ಕಾರ ನೋಡಿ ಏನು ಮಾಡುತ್ತೆ, ಎಲ್ಲ ಬೀದಿ ಎಲ್ಲರೂ ಇಟ್ಟೆ, ನಮ್ಮನೆ ಮಾತ್ರ ಇಟ್ಟಿಲ್ಲ. ಯಾತಕ್ಕೆ? ನಾ ಮಾತ್ರ ಬಿಲ್ ಕೊಟ್ಟಿಲ್ಲ, ಅದರಿಂದ ನಾ ಮಾತ್ರ ಕೊಟ್ಟಿಲ್ಲ, ಮನೆ ಮಾತ್ರ ಕಟ್ ಮಾಡುತ್ತೆ. ಇವತ್ತು ಭಗವಂತ ಹಾಗೆ ಮಾಡ್ತಾನೆ, ಬೇರೆ ಯಾರು ಎಲ್ಲ ಮಾಡೋರು ಇದ್ದಾರೆ. ಇವತ್ತು ರಾಘವೇಂದ್ರ ಸ್ವಾಮಿಗಳಂಥವ್ರು ಮಾಡಿದ್ದಕ್ಕೆ ಎಷ್ಟು ವೈಭವ ಕೊಟ್ಟು ಸರ್ಪ್ಲಸ್, ಅವರಿಗೆ ಸರ್ಪ್ಲಸ್ ಬಂದವರಿಗೆ ಕೊಡ್ತಾ ಇದ್ದಾರೆ. ಇವತ್ತು ನಾವು ಆ ಮಾತು ಅರ್ಥ ಮಾಡಿಕೊಂಡ್ರೆ ಪ್ರತಿನಿತ್ಯದಲ್ಲೂ ಕೂಡ ನಮ್ಮ ಪಾಡಿನ ಕೆಲಸ ನಾವು ಮಾಡ್ಕೋತಾ ಇದ್ರೆ ನಮ್ಮಟ್ಟಿಗೆ ಅದು ಸಾಧ್ಯವಾಗುತ್ತೆ. ಆದ್ದರಿಂದ ಇನ್ನೊಬ್ಬರು ಬಿಟ್ಟಿದ್ದಾರೆ, ನಾವು ಬಿಡಲಿಕ್ಕೆ ಕಾರಣ ಆಗಬಾರದು. ಅವನು ಮಾಡ್ತಾ ಇಲ್ಲ, ಅವನು ಸಂಧ್ಯಾವನೆ ಮಾಡ್ತಾನ, ಇವನು ಪೂಜೆ ಮಾಡ್ತಾನ, ಅವನು ದಾನ ಮಾಡ್ತಾನ, ಅವನು ಏನೋ ಮಾಡ್ತಾನೆ, ನಿನಗೆ ಅದಕ್ಕೆ ನಿನ್ನ ಕೆಲಸ ಮಾಡ್ಕೊಂಡ್ರಾಯ್ತು. ಇದು ಎಲ್ಲಿ ಫಾಲೋ ಮಾಡ್ತೇವೆ ಗೊತ್ತೇನು? ಅವಾಗ ಎಕ್ಸಾಮ್ ಹಾಲಲ್ಲಿ ಫಾಲೋ ಮಾಡ್ತೇವೆ. ಸರಿಯಾಗಿ ಓದಿ ಬಂದ ವಿದ್ಯಾರ್ಥಿ ಎಷ್ಟು ಜನ ಕೂತಿದ್ದಾರೆ, ಎಷ್ಟು ಜನ ಎದ್ದು ಹೋದರು, ಯಾರೇನು ಬರೆದು ಯೋಚನೆ ಮಾಡೋದಿಲ್ಲ ಅವನು. ಹಾಗಿದ್ರೆ ಟೈಮ್ ಪೂರ್ತಿ ನೋಡ್ತಾ ಕೊಡಬೇಕಾಗುತ್ತೆ ಅಷ್ಟೇ. ಅವನು ಆ ಬೆಂಚ್ ಎದ್ದ, ಈ ಬೆಂಚ್ ಎದ್ದ, ಇವನೆದ್ದ, ನೀನು ಹೇಳ್ತಿ ಅಂತ ಆಗುತ್ತೆ, ಏನು ಉಪಯೋಗ ಇಲ್ಲ. ಅದರಿಂದ ಅವನು ಆ ಕಡೆ ಕಣ್ಣೆತ್ತಿ ನೋಡೋದಿಲ್ಲ, ತನ್ನ ಪಾಡಿ ತನ್ನ ಬರಿತಾನೆ ಇರ್ತಾನ. ಒಂದು ಪರೀಕ್ಷೆಯಲ್ಲಿ ಏನಾಗಿತ್ತು ಅಂದರೆ ಅರ್ಧ ಗಂಟೆಗೆ ಎಲ್ಲರೂ ಹೋಗಿಬಿಟ್ರು ಪಾಪ, ಮುಗಿದು ಹೊಡಿತಿರ್ಲಿಕ್ಕೆ. ಒಬ್ಬನೇ ಕೂತಿದ್ದ, 3 ತಾಸ ಒಬ್ಬನೇ ಬರದ ಪಾಪ, ಫಸ್ಟ್ ಕ್ಲಾಸ ಪಾಸ್ ಆದ 3 ತಾಸು ಬರದ. ಅವ್ರಿಗೆ ಕೆಲವು ವೇಸ್ಟ್ ಇರ್ತಾರೆ, ಒಬ್ಬನೇ ಕೂತು ನಮಗೆ ಬೇಜಾರಾಗುತ್ತೆ, ಎದ್ದೋಗ ಅದಕ್ಕೆ ಏನು ಮಾಡಬೇಕು? ಈ ಮತ್ತೆ ಕೆಲವು ವೇಸ್ಟ್ಗಳು ಭಾರಿ ಬುದ್ಧಿವಂತರು, ತಾವು ಮನೆಗೆ ಅರ್ಜೆಂಟ್ ಹೋಗಬೇಕಾಗಿರುತ್ತೆ, ಒಳ್ಳೆ ಸರಿ ಗಂಟು ಬಿತ್ತಲ್ಲ ನಮಗೆ ಅವನು. ಅವನು ಎಷ್ಟೇ ಒಳ್ಳೆಯವರು ಪಾಪ, ಅರ್ಧ ಗಂಟೆಗೆ ಹೋಗೇಬಿಟ್ರೆ ಎಲ್ಲರೂ ಕೂಡ 3 ತಾಸು ಬರೀತಾನೆ, ಅಯೋಗ್ಯ ಅಂತ ಬೇರೆ ಏನು ಮಾಡಬೇಕು ಇದಕ್ಕೆ? ಪಾಪ ಒಬ್ಬನೇ ಇದ್ರು ಕೂಡ ಇನ್ನೂ ಲೇಟ್ರ್ ಹೇಗೆ 3 ಹೊತ್ತು ಕಾಯ್ತಾನೋ. ಒಬ್ಬನಿಗೋಸ್ಕರ, ಒಬ್ಬ ಹುಡುಗನಿಗೋಸ್ಕರ, ಸರಿಯಾಗಿ ಬರೀ ಹುಡುಗನಿಗೋಸ್ಕರ ಇನ್ವಿದ ಲೇಟರ್ 3 ತಾಸು ಹೇಗೆ ಕಾಯ್ತಾನೋ, ಒಬ್ಬನೇ ಸಂಧ್ಯಾವನ್ನೇ ಮಾಡ ಇದ್ರು ಕೂಡ ಎಲ್ಲ ದೇವತೆಗಳು ಅವನ್ನು ಕಾಪಾಡ್ತಾರೆ. ಆದ್ದರಿಂದ ನಾವು ಯಾರೋ ಬಿಟ್ಟರು ಅಂತ ನಾವು ಬಿಡೋ ಕಾರಣ ಇಲ್ಲ ಅದಕ್ಕೆ. ಇದು ಮಾತ್ರ ನಮ್ಮ ದೊಡ್ಡ ದುರಭ್ಯಾಸ ಬಂದರೂ ಅದರಿಂದ ಏಕಾಚಿ ಯಾರು ಮಾಡ್ತಾರೆ ರೀ? ಸಂಧ್ಯಾವನ್ನ ಯಾರು ಮಾಡ್ತಾರೆ? ಇಸ್ಪೆಟ್ ಆಡ್ತಾರೆ, ಹೋಗಿ ನೀವು ಆಡಿ ಹಾಗಿದ್ರೆ ಆಡೋಕ್ಕೆ ಸಾಧ್ಯ ಅದನ್ನ ಸಾಧ್ಯವೇ ಇಲ್ಲ. ಮತ್ತು ಜನಗಳನ್ನ ನಾವು ನೋಡಬೇಕಾದ ಒಳ್ಳೇದನ್ನು ಫಾಲೋ ಮಾಡಲಿಕ್ಕೆ ನೋಡಬೇಕೇ ಹೊರತು ಬಿಟ್ಟಿದ್ದನ್ನು ಫಾಲೋ ಮಾಡೋದು ನೋಡೋಕೆ ಹೋದ ಮನುಷ್ಯನ ಗತಿ ಏನಾಗುತ್ತೆ? ಇವತ್ತು ತುಂಬ ಜನ ಪ್ರಶ್ನೆ ಇವತ್ತಿದ್ದೇನೆ, ಎಲ್ಲ ಕೇಳಿಬಿಡ್ತಾರೆ, ಕೊನೆಯ ಉತ್ತರ ಯಾರು ಮಾಡ್ತಾರೆ ಬಿಡಿ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಇಷ್ಟೆಲ್ಲ ಕೇಳಿ ಒಂದೇ ಮಾತಲ್ಲಿ ಸ್ಟ್ರೈಕ್ ಆಫ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ತಪ್ಪದು, ನೀವು ಬೇಕು ಅಂತಿದ್ರೆ ಮಾಡಲೇಬೇಕು. ನಾವು ಲೈಟ್ ಬಿಲ್ ಕೊಡ್ಬೇಕಾದ್ರೆ ಎಲ್ಲ ಕೇಳ್ಕೊಂಡು ಹೋಗ್ತೀವ, ನೀವು ಕೊಟ್ರೆ ನೀವು ಕೊಟ್ರೆ ಕೇಳ್ಕೊಂಡು ಹೋಗ್ತೇವೆ, ಮನೆ ಮನೆಗೆ ಹೋಗ್ತೇವೆ, ನಮ್ಮ ಪಾಡಿ ಕೊಟ್ಟು ಬಂದ್ಬಿಡ್ತೇವೆ ಅಷ್ಟೇ. ಕೊಟ್ಟಿಲ್ಲ ಅಂದ್ರೆ ಪಾಪ ಅನುಭವಿಸ್ತಾರೆ ಅನ್ಕೋತೇವೆ. ಅದೇ ನಾವು ಕೊಟ್ಬಿಟ್ವಿ ಅಂತ ಪಶ್ಚಾತ್ತಾಪಡೋದಿಲ್ಲ, ಅಯ್ಯೋ ಅವ್ನು ಕೊಟ್ಟೇ ಇಲ್ಲ, ನಾವೇ ಕೊಟ್ಟಿದ್ ಹಾಗಿದ್ರೆ ಅನ್ಕೋತಾರ? ಕೊಟ್ಟಿಲ್ಲ ದಡ್ಡ, ನಾನು ಕೊಟ್ಟೆ, ನನ್ನ ಕೆಲಸ ಮುಗಿದೋಯ್ತು, ಆ ಭಾವನೆ ನಮಗೆ ಬರಬೇಕು. ನಾವು ಸ್ನಾನವನ್ನೇ ಮಾಡಲಿ, ಸಂಧ್ಯಾವಂದನೇ ಮಾಡಲಿ, ಪೂಜೆಯನ್ನೇ ಮಾಡಲಿ, ಸತ್ಯವನ್ನೇ ಹೇಳಲಿ, ಧರ್ಮವನ್ನೇ ಆಚರಣೆ ಮಾಡಲಿ, ಮತ್ತು ದಾನವನ್ನೇ ಮಾಡಲಿ, ಏನೇ ಮಾಡಲಿ, ನಮ್ಮ ಕರ್ತವ್ಯ ಅಂತ ನಾವು ಮಾಡೋದನ್ನು ಅಭ್ಯಾಸ ಮಾಡಬೇಕೇ ಹೊರತು ಯಾರೋ ಮಾಡ್ತಾರೆ, ಯಾರೋ ಮಾಡ್ತಾರೆ ಅಂತ ಮಾಡಿದರೆ ಏನೇನು ಅರ್ಥ ಇರೋದಿಲ್ಲ ಅದಕ್ಕೆ. ಅದನ್ನು ಭಗವಂತ ಹೇಳ್ತಾನೆ, ಮಾಡಿ ಇಷ್ಟಾನ್ನಿ ಭೋಗಾನ್ವೋ ದೇವಾಹ ದಾಸ್ಯಂತೆ ಯಜ್ಞ ಭಾವಿತಾಹ. ಇಷ್ಟವಾದ ಭೋಗಗಳನ್ನು ಆ ದೇವತೆಗಳು ಕೊಟ್ಟೇ ಕೊಡ್ತಾರೆ. ನಾವು ಕೊಡೋದಿಲ್ಲ, ಅವಾಗ ಏನು ಮಾಡ್ತೀರಿ? ನಾವು ಬಿಡ್ತೇವಾ? ಇನ್ನೊಂದು ಮಾತಿರುತ್ತಲ್ಲ, ನಾವು ಕೊಡೋದಿಲ್ಲ, ಏನು ಮಾಡ್ತೀರಿ? ತೈರ್ದತ್ತಾನ್ ಅಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ತೇನ ಏವ ಸಹ. ಮುಂದಿನ ಮಾತಿ, ವಿಶ್ವಕ್ಕೆ ಭಗವಂತ ಕೊಟ್ಟ ಸಂದೇಶ, ತೈರ್ದತ್ತಾನ್ ಆ ದೇವತೆಗಳು ಕೊಟ್ಟಂತಹ ಭೋಗಗಳನ್ನ ವಸ್ತುಗಳನ್ನ ಅಪ್ರದಾಯ ಏಭ್ಯ ಅವರಿಗೆ ನಾವು ಕಾಣಿಕೆಯನ್ನಾಗಿ ಕೊಡದೆ, ಯಹಾ ಭುಂಕ್ತೆ ಯಾವನು ತಾನೇ ತಿಂತಾನೋ ತೇನ ಏವ ಸಹ ಅವನು ಕಳ್ಳ ಅಂತ ಕರೆಯುತ್ತೆ. ಯಾವನು ದೇವತಾರಾಧನೆಯನ್ನು ಮಾಡದೇನೆ ಅವರು ಕೊಟ್ಟ ಭೋಗಗಳನ್ನು ಉಪಯೋಗ ಮಾಡ್ಕೊತಾ ಇದ್ದಾನೋ ಅವನು ಕಳ್ಳ. ಲೈಟ್ ಬಿಲ್ ಕೊಟ್ಟಿಲ್ಲ, ಕರೆಂಟ್ ಹಾಕೋ ಉಪಯೋಗಿಸ್ತಾನೆ ಇದ್ದಾನೆ, ಅದು ಭಾರಿ ಬುದ್ಧಿ ಅಂದ್ರೆ ಮೀಟರ್ ಓಡಬಾರ್ದ ಹಾಗೆ ಮಾಡ್ಕೊಂಡ್ಬಿಡ್ತಾರೆ. ಅದ್ರಲ್ಲಿ ನಾವೆಲ್ಲ ಅಭ್ಯಾಸ ಇರೋದೇ ಜನಗಳಿಗೆ ಎಲ್ಲವೂ ಕೂಡ ಕರೆಂಟ್ ಇರಬೇಕು, ಮೀಟರ್ ಓಡಿರಬಾರ್ದು. ಮಿನಿಮಮ್ ಅಂದ್ರೆ ಮಿನಿಮಮ್ ಅಷ್ಟು ದುಡ್ಡು ಕೊಟ್ಟು ಬಿಡೋದು. ಏನಂತ ಕರೀತಾರೆ, ಕಳ್ಳರು ಅಂತ ಕರೀತಾರೆ. ಏನು ಬೇರೆ ಮಾತಿಲ್ಲ ಅದಕ್ಕೆ, ಕಳ್ಳರು ಕರೆಂಟ್ ಕದ್ದವರು ಅಂತ ಅರ್ಥ. ಅವರು ಇವತ್ತು ಭಗವಂತ ಹೇಳ್ತಾನೆ, ದೇವತೆಗಳು ಕೊಡ್ತಕ್ಕಂಥ ಮಳೆ ಬೇಕು ನಿಮಗೆ, ಬೆಳೆ ಬೇಕು, ಆರೋಗ್ಯ ಬೇಕು, ಎಲ್ಲ ಬೇಕು. ಅದು ಹೇಳಿದ ಕೆಲಸ ಮಾಡಕ್ಕೆ ಮಾತ್ರ ತಯಾರಿಲ್ಲ, ನಿಮ್ಮ ಬದುಕು ಕಳ್ಳರ ಬದುಕಾಗತ್ತೆ ಹುಷಾರು ಅಂತ ಹೇಳ್ತಾರೆ. ಭಗವದ್ಗೀತೆ ಹೇಳಿದ ಮಾತು, ಎಷ್ಟು ಜನ ಭಗವದ್ಗೀತೆ ಪಾರಾಯಣ ಮಾಡ್ತಾರೆ ಲೆಕ್ಕವೇ ಇಲ್ಲ. ಭಗವದ್ಗೀತೆ ಕಾಂಪಿಟೇಷನ್ ಆಗುತ್ತೆ, ಪಾರಾಯಣ ಮಾಡ್ತಾರೆ, ಪ್ರತಿ ಅಂಗಡಿಯಲ್ಲೂ ಸಿಗುತ್ತೆ. ಆದರೆ ಎಷ್ಟು ಜನ ಈ ಭಾಗ ಅರ್ಥ ಮಾಡ್ಕೊಂಡಿದ್ದಾರೆ? ಯೋ ತೈರ್ದತ್ತಾನ್ ಅಪ್ರದಾಯೇಭ್ಯ ಯೋ ಭುಂಕ್ತೆ ಸ್ತೇನ ಏವ ಸಹ. ದೇವತೆಗಳು ಕೊಟ್ಟಂತಹ ಭೋಗಗಳನ್ನ ವಸ್ತುಗಳನ್ನ ಅವರಿಗೆ ಕೊಡದೆ ಯಾವನು ತಾನೇ ತಿಂತಾನೋ ಅವನೊಬ್ಬ ದೊಡ್ಡ ಕಳ್ಳ ಅಂತ ಭಗವದ್ಗೀತೆ ಹೇಳಿದೆ. ಇವತ್ತಂತ ಕಳ್ಳರ ಸಂಖ್ಯೆ ಎಷ್ಟಿದೆ ಎಂಬುದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ತಪ್ಪನ್ನು ಮಾಡ್ತಾರೆ. ಇಲ್ಲಿ ದೇವತೆಗಳು ಕೊಡ್ತಕ್ಕಂತಹ ವಸ್ತುಗಳು ಅಂತ ಭಗವಂತ ಕರೆದ. ನಮಗೊಂದು ಕ್ಷಣ ಅನಿಸುತ್ತೆ, ದೇವತೆಗಳು ಏನು ಕೊಟ್ಟಿದ್ದಾರೆ ನಮಗೀಗ ಅಂತ ನಮ್ಮ ಪ್ರಶ್ನೆ ತಕ್ಷಣ ಅಂದ್ಬಿಡ್ತೇವೆ. ಏನು ಕೊಟ್ಟಿದ್ದಾರೆ ನಮಗೀಗ? ನಮ್ಮ ಬಾವಿಯಲ್ಲಿ ನೀರು ಬರುತ್ತೆ, ಮುಗಿದೋಯ್ತು. ನಮ್ಮ ಇನ್ನೂ ಪುಣ್ಯ, ಬಾವಿಯಲ್ಲಿ ನೀರು ಬರುತ್ತೆ, ಟ್ಯಾಪಲ್ಲಿ ನೀರು ಬರುತ್ತೆ, ನಮ್ಮ ಕಾನ್ಸೆಪ್ಟ್ ಇಷ್ಟೇ. ಟ್ಯಾಪಲ್ಲಿ ನೀರು ಹಿತ್ತಿರಿಸಿದ್ರೆ ನೀರು ಬರುತ್ತೆ, ಇಲ್ಲಿಂದ ಹೋಗುತ್ತೆ ಅಷ್ಟೇ. ದೇವತೆಗಳು ಯಾಕೆ ಬೇಕಿದ್ದಕ್ಕೆ ಅಂತ ನಮ್ಮ ಯೋಚನೆ. ದೇವತೆಗಳು ಯಾಕೆ ಬೇಕಿದ್ದಕ್ಕೆ? ಎಷ್ಟೋ ಜನ ಹುಡುಗರು ಕೇಳ್ತಿರ್ತಾರೆ, ಅಮ್ಮ ನಮ್ಮ ಮನೆಯಲ್ಲಿ ಟ್ಯಾಪ್ ಇದ್ದು ನಾವು ತಿರ್ಸ್ಕೊಳ್ಳೋದು, ಗೌರ್ಮೆಂಟ್ಗೆ ಯಾಕೆ ಟ್ಯಾಕ್ಸ್ ಕೊಡಬೇಕು, ಲೈಟ್ ಬಿಲ್ ಯಾಕೆ ಕೊಡಬೇಕು ಅಂತ ಕೇಳ್ತಾರೆ. ಸಣ್ಣವ್ರಿಗೆ ಅನ್ಸೋದು ಅಷ್ಟೇ, ಅವ್ರಿಗೆ ಗೊತ್ತು, ಅಯ್ಯ ಪುಣ್ಯಾತ್ಮ ಬರೀ ಟ್ಯಾಪ್ ಇದ್ದದಕ್ಕೆ ನೀರು ಬರೋದು, ಎಲ್ಲರೂ ತಂದು ಹಾಕೊಂಡ್ಬಿಡ್ತಿದ್ರು, ಎಲ್ಲ ನೀರು ಬರ್ತಿತ್ತು, ಬರೋದಿಲ್ಲ. ಅಲ್ಲಿ ಟ್ಯಾಂಕ್ ಅಂತೊಂದಿರುತ್ತೆ, ಅದರಲ್ಲಿ ನೀರು ಬಿಟ್ಟರೆ ಬರುತ್ತೆ, ಇಲ್ಲವರೋ ಬರೋದಿಲ್ಲ. ಆ ಟ್ಯಾಂಕಲ್ಲಿ ಬರಲಿಕ್ಕೆ ಏನಿರಬೇಕು? ಫಸ್ಟು ಟ್ಯಾಂಕ್ ಕಟ್ಸಿರಬೇಕು ಫಸ್ಟು, ಅದಕ್ಕೆ ಔಟ್ಲೆಟ್ ಇರಬೇಕು, ಮತ್ತು ಫಿಲಿಂಗ್ ಒಂದು ಕಾನ್ಸೆಪ್ಟ್ ಇರಬೇಕು, ಅದಕ್ಕೆ ಒಬ್ಬ ವ್ಯಕ್ತಿ ಇರಬೇಕು. ಆಟೋಮೆಟಿಕ್ ಆಗಿ ಬರೋದಿಲ್ಲ, ಅದು ಒಂದು ವ್ಯಕ್ತಿ ಇರಬೇಕು. ಅವನು ಯಾವಾಗ ತಿರುಗಿಸ್ತಾನೆ ನಮ್ಮ ಕಡೆಗೆ ಅವಾಗ ಬರುತ್ತೆ, ಇದ್ರೆ ಬರೋದಿಲ್ಲ. ಅದೆಲ್ಲ ಸರ್ಕಾರ ವ್ಯವಸ್ಥೆ ಮಾಡಿದೆ, ಅದಕ್ಕೆ ನಾವು ದುಡ್ಡು ಕೊಡಬೇಕಪ್ಪ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದರೆ ಇವತ್ತು ಟ್ಯಾಪ್ ಬರೋದು ಆಟೋಮೆಟಿಕ್ ಅಂತ ತಿಳ್ಕೊಳ್ಳೋ ಚಿಕ್ಕ ಮಗು, ಆದರೆ ಅದು ಹಿನ್ನೆಲೆ ಇದೆ ಅಂತ ಅರ್ಥ ಮಾಡ್ಕೊಳ್ಳೋ ದೊಡ್ಡವರು. ಅದಕ್ಕೆ ನಾವು ಬಿಲ್ ಕೊಟ್ಟರೆ ಮಾತ್ರ ಬರುತ್ತೆ, ಇಲ್ಲವರು ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇಷ್ಟಕ್ಕೆ ನಮ್ಮ ಎಂಡ್ ಆಗಿಬಿಡುತ್ತೆ. ಆದರೆ ಆ ಟ್ಯಾಂಕು ಕಟ್ಟಿಸಿ ಅದರ ಬಿಡೋ ವ್ಯವಸ್ಥೆ ಮಾಡೋ ಸರ್ಕಾರ, ಆದರೆ ಅದರಲ್ಲಿ ನೀರು ತುಂಬಿಸ್ಬೇಕಲ್ಲ. ಆ ನೀರು ಎಲ್ಲಿಂದ ಬರಬೇಕು ಈ ಮಧ್ಯೆ? ಪುಣ್ಯಕ್ಕೆ ಯಾವ ಸರ್ಕಾರ ನೀರು ಕ್ರಿಯೇಟ್ ಮಾಡ್ತಾ ಇಲ್ಲ, ಯಾವ ಸರ್ಕಾರ ನೀರನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀರೆಲ್ಲಿದೆ ಇವತ್ತು? ಸರೋವರದಲ್ಲಿರಬೇಕು, ಕೆರೆಯಲ್ಲಿರಬೇಕು, ನದಿಗಳಲ್ಲಿರಬೇಕು, ಅಲ್ಲಿಂದ ತರಬೇಕು. ಅಲ್ಲಿ ನೀರಿದ್ದರೆ ಸರ್ಕಾರ ತರುತ್ತೆ, ಒಪ್ಪೋಣ. ಅಲ್ಲಿ ನೀರು ಎಲ್ಲಿಂದ ಬರಬೇಕೀಗ? ಈ ಟ್ಯಾಂಕಿಂದ ನೀರು ಬಿಡ್ತಾರೆ ನದಿಗೆ? ಟ್ಯಾಂಕಿಂದ ನೀರು ಬಿಡ್ತಾರೆ ಸರೋವರಕ್ಕೆ? ಇಲ್ಲ. ಅದೆಲ್ಲಿಂದ ಬರಬೇಕೀಗ? ಮಳೆಯಿಂದನೇ ಆಗಬೇಕು. ಮಳೆ ಯಾರು ಕೊಡ್ತಾರೆ ಲೆಕ್ಕ ಹಾಕಿ? ಇವತ್ತು ಯಾರು ಸರ್ಕಾರ ಮಳೆ ಕೊಟ್ಟಿಲ್ಲ ಅಂತ ಒಬ್ಬರು ಸರ್ಕಾರ ಮೇಲೆ ಗಲಾಟೆ ಮಾಡಿಲ್ಲ ಯಾರು ಕೂಡ. ಈಗ ಯಾವ ಸರ್ಕಾರ ಮಳೆ ಕೊಡೋ ಜವಾಬ್ದಾರಿ ಹೊತ್ತಿಲ್ಲ. ಮಳೆ ಕೊಟ್ಟರೆ ಅದನ್ನು ಸಪ್ಲೈ ಮಾಡೋ ನೀರಿನ ವ್ಯವಸ್ಥೆ ಮಾಡೋಕ್ಕೆ ಜವಾಬ್ದಾರಿ ಇದೆ ಹೊರತು ಮಳೆ ಕೊಡೋ ಶಕ್ತಿ ಯಾರಿಗಾದ್ರೂ ಜಗತ್ತಿನಲ್ಲಿದೆಯಾ? ಇದ್ದಿದ್ರೆ ಇವತ್ತು ಬರಗಾಲ ಅಂತ ಅಂತಿದ್ದೆ ನಾವು, ಇವತ್ತು ಅಲ್ಲಿಗೆ ಸಾಧ್ಯನೇ ಇಲ್ಲ. ಸೊ ಮಳೆ ಕೊಟ್ಟಿದ್ದಾರೆ ಈಗ ನಮ್ಮ ಪ್ರಕಾರ, ಏ ಇದು ದೇವ್ರಿಗೆ ಹಾಕ್ಬೇಕ್ರಿ, ಮೋಡ ಕೊಡುತ್ತೆ ಅಂತ ಹೇಳಿಬಿಡ್ತಾನೆ. ಮೋಡ ಕೊಡುತ್ತೆ, ಮೋಡ ಎಷ್ಟೊತ್ತು ಬಂದು ಹೋಗಿಲ್ಲ ಲೆಕ್ಕ ಹಾಕಿ ನೋಡಂತೆ. ಮೋಡ ಇನ್ನೇನು ಮಳೆ ಬರ್ತಾರೆ ಕೊಡುತ್ತೆ, ಕ್ಲಿಯರ್ ಬಿಸಿಲು ಬಂದ್ಬಿಡುತ್ತೆ ಮೂದೋಯ್ತಲ್ಲಿ. ಅಂದರೆ ಮೋಡ ಮಳೆ ಕೊಡೋದು ಹೇಳಿದವ್ರು ಯಾರು ನಮಗೀಗ? ಹೋಗಲಿ, ಮೋಡ ಕ್ರಿಯೇಟ್ ಆದರೆ ಹೇಗಾಗತ್ತೆ ಮೋಡ? ಯೋಚನೆ ಮಾಡ್ತಾ ಅದನ್ನೆಲ್ಲ ಭಗವಂತ ಹೇಳ್ತಾ ಬರ್ತಾನೆ. ಮುಂದಿನ ಪ್ರಶ್ನೆ ಅಲ್ಲ, ಜಗಚ್ಚಕ್ರದ ಕಲ್ಪನೆ ಅದೇನೆ? ನಾಳೆ ದಿವಸ ಪೂರ್ತಿಯಾಗಿ ಹೇಗೆ ಜಗಚ್ಚಕ್ರ ನಡೆದಿದೆ? ಒಂದೊಂದು ವಸ್ತು ಬರಬೇಕಾದ್ರೆ ಎಷ್ಟೊಂದು ದೊಡ್ಡ ಸೈಕಲ್ ಇದೆ ಅದರೊಳಗೆ. ಆಟೋಮೆಟಿಕ್ಕಾಗಿ ಬರೋದಲ್ಲ ಅದೆಲ್ಲ ಕೂಡ, ನಥಿಂಗ್ ಇದು ಆಟೋಮೆಟಿಕ್. ಪ್ರತಿಯೊಂದು ಒಂದು ಕಾರ್ಯಕಾರಣ ಭಾವ ಹೊಂದಿದೆ ಎಂದು ಭಗವಂತ ಹೇಳುತ್ತಾನೆ. ನಾಳೆಯ ದಿವಸ ಜಗಚ್ಚಕ್ರದ ವಿಶೇಷವಾದ ಪರಿಕಲ್ಪನೆಯನ್ನು ವಿಸ್ತಾರವಾಗಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಹ.